ಬಂದಿದ್ದೇನೆ ಬಂದಿಲ್ಲ. ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕಾ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀಮದ್ ವಿಷ್ಣುಂಗ್ರಿನಿಷ್ಠಾತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು. ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಗುಭಾ ಪ್ರೇಮಭಾರಂಭಾರ. ಶ್ರೀ ಹರಿವಾಯ ಸ್ತುತಿ. ತ್ರಿಪುರ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಅವತಾರ ತ್ರಯವನ್ನೂ ಸಹ ಕಂಡು ರಚಿತವಾಗಿರತಕ್ಕಂಥ ಮಹೋನ್ನತವಾದ ಸಿದ್ಧಿಯ ಕೃತಿ ಅದು. ಒಂದು ಯಾವುದನ್ನು ಪಠಿಸಿದರೆ ಜಪಿಸಿದರೆ ಸಿದ್ಧಿಯಾಗುತ್ತೋ ಅಂಥ ಗ್ರಂಥಗಳಿಗೆ ವಿಶೇಷ ಮಹತ್ವವು. ಅದು ಎಲ್ಲರ ಬಾಯಿಂದ ಬಂದಾಗ ಸಿದ್ಧಿ ಆಗೋದಿಲ್ಲ. ಸ್ವತಃ ಯಾರಿಗೆ ಸಿದ್ಧಿ ಇರುತ್ತೆ ಅವ್ರ ಬಾಯಿಂದ ಬಂದಾಗ ಸಿದ್ಧಿಯಾಗುತ್ತೆ. ಆಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದವರು ತ್ರಿಕೃಪ ಪಂಡಿತಾಚಾರ್ಯ. ಆದ್ದರಿಂದಾಗಿಯೇ ಅವರ ಮಾತಿನಲ್ಲಿ ಇಡೀ ಕೆಲವು ದಿವಸ ಸಿದ್ಧಿ ಇರೋದಲ್ಲ, ಶತಮಾನಗಳಾದರೂ ಕೂಡ ಅವರ ವಾಯುಸ್ತುತಿ ಎಂದರೆ ಮಂತ್ರ ದಂಡದಂತೆ ಕೆಲಸ ಮಾಡತಕ್ಕಂಥ ಕೃತಿ. ಅದರಲ್ಲಿ ಹೇಗೆ ವಾಯುದೇವರ ಮೂಲ ರೂಪವನ್ನು ವರ್ಣನೆ ಮಾಡ್ತಾ ಅವರ ಬಗೆ ಬಗೆಯ ಮಹಿಮೆಗಳನ್ನು ಕೊಂಡಾಡ್ತಾ ಮುಂದೆ ಹನುಮದ ಅವತಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೇವೆ. ಒಂದೇ ಹಂ ತಂ ಹನುಮಾನ್ ಇತಿ ಮಹಿತ ಮಹಾಪುರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರ್ಯೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸಸ್ನೇಹಾನಾಂ ಸಹಸ್ವಾನ್ ಅಹರಹರೈತಂ ನಿರ್ದಹನ್ ದೇಹಭಾಜಾಂ ಅಂಹೋ ಮೋಹಾಪಹೋಯಃ ಸ್ಪೃಹಯತಿ ಮಹತೀಂ ಭಕ್ತಿ ಮಧ್ಯಾಪಿರಾಮಿ. ಇದರಲ್ಲಿ ಒಂದೇ ಮಾತಿನೊಳಗೆ ಹನುಮಂತ ದೇವರ ಅನೇಕ ಮಹಿಮೆಗಳನ್ನು ಹೇಳುತ್ತಾರೆ. ಹನುಮಾನ್ ಇತಿ ಮಹಿತ ಮಹಾಪೌರುಷ. ಹನುಮಾನ್ ಅವರ ಬಿರುದು ಹನುಮಾನ್ ಎಂಬುದು ಅವರ ಪ್ರಶಸ್ತಿಯ. ಅದು ಹೇಗೆ ಪ್ರಶಸ್ತಿ ಆಯಿತು ಎಂಬುದನ್ನು ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ನಾವು ಕೇಳಿರುತ್ತೇವೆ. ಇಂದ್ರದೇವರು ವಜ್ರಾಯುಧ ತಗೊಂಡು ಹೊಡಿತಾರೆ. ವಜ್ರಾಯುಧ ತಗೊಂಡು ಹೊಡೆದಾಗ ರುತ್ರಾಸುರ ಸಾಯ್ತಾನೆ ವಜ್ರಾಯುಧಕ್ಕೆ. ಅಂಥ ವಜ್ರಾಯುಧದಿಂದ ಹನುಮಂತ ದೇವರ ಹನುವಿಗೆ ಹೊಡೆದ್ರೆ, ಗಲ್ಲಕ್ಕೆ ಹೊಡೆದ್ರೆ ಏನೂ ಆಗಲಿಲ್ಲ. ಅಂದರೆ ಎಷ್ಟು ಗಟ್ಟಿ ಯೋಚನೆ ಮಾಡಬೇಕು. ವೃತ್ರಾಸುರನಂಥ ಲೋಕಕಂಟಕ ವೃತ್ರಾಸುರ, ವೇದ ಮಂತ್ರಗಳ ಹಿನ್ನೆಲೆಯಲ್ಲಿ ತುಷ್ಟ್ರು ಪ್ರಜಾಪತಿಗೆ ಹುಟ್ಟಿ ಬಂದಿದ್ದಂಥ ರಾಕ್ಷಸ, ಅಂಥವನು ವಜ್ರಾಯುಧದ ಪೆಟ್ಟಿಗೆ ಸತ್ತ ಅಂದರೆ ಅಂಥ ವಜ್ರಾಯುಧದ ಪೆಟ್ಟಿಗೂ ಹನುಮಂತನಿಗೆ ಏನೂ ಆಗಲಿಲ್ಲ ಅಂದಮೇಲೆ ಹನುಮಾನ್ ಅಂತ ಹೆಸರಾಯಿತು. ಪ್ರಶಸ್ತ ಹನುಮಾನ್ ಅಂತ, ಪ್ರಶಸ್ತ ಹನುಮಾನ್. ವಜ್ರಾಯುಧಕ್ಕೆ ಮಹತ್ವ ಯಾತಕ್ಕೆ ಅಂದರೆ ನಾರಾಯಣ ಕವಚ ಮಂತ್ರ ಸಿದ್ಧನಾದ ದದೀಚಿ ಮುನಿಗಳ ಅಸ್ಥಿಗಳು, ಅದಕ್ಕೇನೆ ಅಷ್ಟಶಕ್ತಿ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಆಯುಧಾನಾಂ ಅಹಂ ವಜ್ರಂ, ಆಯುಧಗಳಲ್ಲಿ ವಜ್ರಾಯುಧದಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ಹೇಳ್ತಾನೆ. ಅಂಥ ಆಯುಧಕ್ಕೂ ಏನೂ ಆಗದೇ ಇರತಕ್ಕಂಥ ಅಪೂರ್ವವಾದ ಸಾಮರ್ಥ್ಯ ವಾಯುದೇವರದ್ದು, ಅದಕ್ಕೆ ಆ ರೂಪಕ್ಕೆ ಹನುಮಾನ್ ಅಂತ ಹೆಸರಾಯಿತು. ಅದೊಂದು ಪ್ರಶಸ್ತಿ ಇತ್ತು. ಆದರೆ ಜನಗಳಿಗೆ ಅರ್ಥವಾಗದೇನೆ ಹನುಮಂತನ ಗಲ್ಲ ಒಡೆದೋಯ್ತು, ಅದಕ್ಕೆ ಹನುಮಾನ್ ಆದ ಅಂತ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದ. ಗಲ್ಲ ಒಡೆದಿದ್ದಕ್ಕೆ ಹನುಮಾನ್ ಅಲ್ಲ, ಗಲ್ಲ ಒಡೆದೇ ಹೋದಕ್ಕೆ ಹನುಮಾನ್ ಅಂತ ಹೇಳಿದ್ರು. ಅದು ಟೆಸ್ಟೆಡ್, ಒಡೆ ಪ್ರಶಸ್ತ ಹನುಮಾನ್ ಅಂತ ಹೇಳಿದ್ರು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅಸಾಧಾರಣ್ಯೇನ ಉಪದೇಶ ಭವಂತಿ. ಒಂದು ಹೆಸರು ಬರಬೇಕಾದ್ರೆ ಏನೊಂದು ವೈಶಿಷ್ಟ್ಯ ಇರಬೇಕು, ಇಲ್ಲ ಹೆಸರು ಬರೋದಿಲ್ಲ. ಅದು ವೆಜಿಟೇರಿಯನ್ ಅಂತ ಕರೀತಾರೆ, ಅದಕ್ಕೆ ಅರ್ಥ ಏನು? ಶಾಖಾಹಾರಿ ಮಾತ್ರ ಅಂತ ಅರ್ಥ. ಇದು ವೆಜಿಟೇರಿಯನ್, ಎರಡು ತಿಂದರೆ ವೆಜಿಟೇರಿಯನ್ ಅಂತ ಕರೆಯೋದಿಲ್ಲ, ಅದು ಮಾತ್ರ ತಿಂದರೆ. ನೀರು ಕುಡಿದಿರ್ತಾರೆ, ಅಭಕ್ಷ, ನೀರು ಮಾತ್ರ ಕುಡಿತಾನೆ ಅಂತ. ವಾಯುಭಕ್ಷ, ವಾಯು ಮಾತ್ರ ಸೇವನೆ ಮಾಡ್ತಾನೆ ಅಂತ ಅರ್ಥ. ಅದೇ ರೀತಿ ಹನುಮಾನ್, ಪ್ರಶಸ್ತ ಹನುಮಾನ್ ಅಂತ ಅಂದರೆ ಎಲ್ಲರಿಗೂ ಹನು, ಹನು ಯಾರಿಗಿಲ್ಲ, ಹುಟ್ಟಿದವರಲ್ಲ ಹನು ಇದೆ, ಅಂಥ ಟೆಸ್ಟೆಡ್ ಹನು ಯಾರಿಗೂ ಇಲ್ಲ, ಅದಕ್ಕೆ ಹನುಮಾನ್ ಅಂತ ಹೆಸರು. ಆ ದೃಷ್ಟಿಯಲ್ಲಿ ಹನುಮಂತನಿಗೆ ಬಂದ ಹೆಸರು, ಆತನ ಅಸಾಧಾರಣವಾದಂಥ ಹಿರಿಮೆ. ಅದು ಯಾವಾಗ ನಡೆದಿದ್ದದು? ಯಾವಾಗಲೂ ಅಲ್ಲ, ಹುಟ್ಟಿ 15 ದಿವಸ ಆಗಿದೆ ಅಷ್ಟು. ಚಿಕ್ಕ ಮಗು, ಚಿಕ್ಕ ಮಗುವಿಗೆ ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದೆ ಈತ ಗೆಣೆ ಯಾರು 3 ಲೋಕದೊಳಗೆ. ಪೋತಭಾವ ಅಂದರೆ ಶಿಶುತನ, ಶೈಶವದಲ್ಲಿ ಹೋಗಿರೋದು. ವೃತ್ರಾಸುರ ಭಾರಿ ದೊಡ್ಡವನಾದ, ಹೊಡೆದರೂ ಸತ್ತೋಗಿದ್ದ. ಈತ ಶಿಶು, ಶಿಶು ನಡೆದು ಏನೂ ಆಗಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹನುಮಂತನ ಶಕ್ತಿ ದೇಹಕ್ಕೆ ಸಂಬಂಧಪಟ್ಟಂತೆ ಬದಲಾಗೋದಿಲ್ಲ, ಇದೊಂದು ವಿಶೇಷ ಇತ್ತು. ವಾಯುದೇವರು ಮಧ್ವರೂಪದಿಂದ ಹುರುಳಿ ಜೀರ್ಣಿಸಿಕೊಂಡಾಗ ಎಷ್ಟು 3 ತಿಂಗಳು ಮಗು ಅಷ್ಟೇ. ಬಂಡೆ ಎತ್ತಿಟ್ಟಾಗ 4-5 ವರ್ಷ, ಹಾಲಿನ ಮೇಲೆ ಮೊಸರು ಮುಚ್ಚಿಟ್ಟ ಬಂಡೆ ಎತ್ತಿಟ್ಟು 4-5 ವರ್ಷ ಅಂದರೆ ಅವರಿಗೆ ವಯಸ್ಸಿಗೂ ಅವರಿಗದು ಸಂಬಂಧ ಇಲ್ಲ, ಅಷ್ಟು ಶಕ್ತಿ ಇರತಕ್ಕಂಥವರು. ಆದ್ದರಿಂದನೇ ವಜ್ರಾಯುಧದ ಪೆಟ್ಟಿಗೂ ಏನೂ ಆಗದೆ ಹೋಗಿದ್ದಕ್ಕೆ ಪ್ರಶಸ್ತ ಹನುಮಾನ್, ಹನುಮಾನ್ ಅಂತ ಹೆಸರಾಯಿತು. ಅದಕ್ಕೆ ಇನ್ನೊಂದು ಅರ್ಥವನ್ನು ಆಚಾರ್ಯರು ತಮ್ಮ ಭಾಷೆಗಳಲ್ಲಿ ಹೇಳ್ತಾರೆ. ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತ. ಹನು ಅಂದರೆ ಜ್ಞಾನ ಅಂತ ಅರ್ಥ. ಅದು ಹೇಗೆ ಬಂತು ಅಂದರೆ ಹನು ಹಿಂಸಾಗತ್ಯೋ ಅಂತ ಧಾತು. ಹಿಂಸಾ ಮತ್ತು ಗತಿ ಎರಡು ಅರ್ಥ ಇದೆ. ಹಿಂಸಾ ಮತ್ತು ಗತಿ, ಗತಿ ಅಂದರೆ ಜ್ಞಾನ, ಗತಿ ಅಂದರೆ ಜ್ಞಾನ. ಸೊ ಗತಿಮಾನ್ ಅಂತ ಅರ್ಥ. ಹನುಮಾನ್ ಶಬ್ದ ಗತಿಮಾನ್ ಅಂತ ಅರ್ಥ. ಗತಿಮಾನ ಜ್ಞಾನವಾನ್ ಅಂತ ಅರ್ಥ. ಹನುಮಂತ ಅಂದರೆ ಜ್ಞಾನವಾನ್ ಅಂತ ಅರ್ಥ. ಅದನ್ನು ಹೇಳೋದಕ್ಕೆ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಅಂತ ಮೊದಲು ಕೌಂಟ್ ಮಾಡಿದ್ದ ಅದನ್ನೇ. ಅದನ್ನು ಆಚಾರ್ಯರು ಮತಿಶಬ್ದಿತ, ಮತಿ ಅಂದರೆ ಜ್ಞಾನಿ ಅಂತ ಅರ್ಥ. ಹನುಮಾನ್ ಅಂದರೆ ಜ್ಞಾನಿ, ವಿಶೇಷವಾದ ಜ್ಞಾನಿಯಾಗಿದ್ದಕ್ಕೆ ಹನುಮಂತನಿಗೆ ಹೆಸರು ಬಂತು. ಅದು ಕಪಿ ರೂಪದಲ್ಲಿ ಜ್ಞಾನಿ, ಮನುಷ್ಯ ತಪ್ಪು ಮಾಡಿದಾಗ ಕಪಿ ಅನಿಸ್ಕೋತಾನೆ, ಮನುಷ್ಯ ತಪ್ಪು ಮಾಡಿದರೆ ಕಪಿ ಅಂತಾರೆ. ಕಪಿ ರೂಪದಲ್ಲಿ ದಿವ್ಯ ಜ್ಞಾನಿ, ಯಾರಿಗೆ ರುದ್ರಾದಿ ದೇವತೆಗಳನ್ನು ಮೀರಿಸಿದ ಜ್ಞಾನಿಗಳು ಅಂದರೆ ಅದು ಹನುಮಂತ ದೇವರ ಹಿರಿಮೆ. ಅದನ್ನು ಹೇಳೋದಕ್ಕೆ ಹನುಮಾನಿತಿ ಪ್ರಥಿತ ಮಹಾಪೌರುಷ ಬಾಹುಶಾಲಿ. ಪ್ರಥಿತ ಅತ್ಯಂತ ಪ್ರಸಿದ್ಧವಾದಂತಹ ಮಹಾಪೌರುಷವಂತ. ಹನುಮಾನ್ ಶಬ್ದಕ್ಕೂ ಪೌರುಷಕ್ಕೂ ಗಂಟು ಹಾಕಿದರು. ಹನುಮಾನಿತಿ ಮಹಾಪೌರುಷ, ಮಹಾಪೌರುಷವನ್ನು ತೋರಿಸಿತ್ತು. ತಾನು ಹೊಡೆದ್ರೆ ಅಲ್ಲ, ಇನ್ನೊಬ್ಬರು ಹೊಡೆದಾಗ ಏನೂ ಆಗದೆ ಇರೋದು ಅಂದರೆ ಅಸಾಧಾರಣವಾದ ಸಾಮರ್ಥ್ಯ. ಸಕಲ ರಾಕ್ಷಸರು ಕೂಡ ವಾಯುದೇವರ ಮೇಲೆ ಬಿದ್ದರೆ ಅವ್ರು ಹೇಗಾಯ್ತು, ಅವರಿಗೆ ಮಣ್ಣು ಹೆಂಟೆಗಳು ಹೋಗಿ ದೊಡ್ಡ ಬಂಡೆ ಮೇಲೆ ಬಿದ್ದಾಗಾಯ್ತು. ಅವರೆಲ್ಲ ಪೀಸ್ ಪೀಸ್ ಆಕಾಣಾಶ್ಮ ಸಮ. ಈ ವಜ್ರಾಯದ ಪೀಸ್ ಆಗಲಿಲ್ಲ ಅಂಬುದು ರುದ್ರ ಸಮಾಧಾನ ಅಷ್ಟೆ ಇಂದ್ರದೇವರಿಗೆ. ಅಷ್ಟು ಶಕ್ತಿ ವಾಯುದೇವರ ಶಕ್ತಿ ಅದು. ಅದು ಯಾತಕ್ಕೆ ಪೀಸ್ ಆಗಲಿಲ್ಲ ಅಂತ ಕೇಳಿದರೆ ಅದು ನಾರಾಯಣ ಕವಚ ಮಂತ್ರ ಸಿದ್ಧವಾಗಿತ್ತು, ಅದು ಪೀಸ್ ಆಗಲಿ, ಪೀಸ್ ಆಗಿ ಹೋಗ್ತಾ ಇತ್ತು. ಅದೇ ಮುಂದೆ ಬರುತ್ತೆ, ಜರಾಸಂಧನನ್ನ ಭೀಮಸೇ ರೂಪದಿಂದ ಹೊಡಿತಾರೆ. ಜರಾಸಂಧ ಗದೆಯಿಂದ ಭೀಮಸೇನದೇ ಹೊಡಿತಾರೆ, ಗದೆ ಪುಡಿಯಾಯಿತು ಅಂತ ಹೇಳ್ತಾರೆ ನೆನಪಿರು, ಗದೆ ಪುಡಿಯಾಯಿತು. ಇದು ವಜ್ರಾಯದ ಪುಡಿ ಆಗಲಿಲ್ಲ ಅಂದರೆ ನಾರಾಯಣ ಕವಚ ಮಂತ್ರದ ಸಿದ್ಧಿ ಅದು. ಹನುಮಂತ ಪುಡಿಯಾಗೋ ಪ್ರಶ್ನೆ ಅಂತೂ ಬರೋದೇ ಇಲ್ಲ. ಇದೆಲ್ಲ ತಿಳ್ಕೊಂಡಾಗ ಹನುಮಂತನ ಬಗ್ಗೆ ಅಚ್ಛೇದ್ಯ ಅಭೇದ್ಯ ಅಂತಕ್ಕಂಥ ಮಹಾತ್ಮ ಜ್ಞಾನ ಬಂದರೆ ಇದೆಲ್ಲದರ ಉದ್ದೇಶ ಏನು? ಭಕ್ತಿ ಜಾಸ್ತಿ ಮಾಡೋದು. ಇಷ್ಟೆಲ್ಲ ವಾಯುಸ್ತುತಿಯ ಒಟ್ಟು ತಾತ್ಪರ್ಯ ಏನು ಅಂದರೆ ವಾಯುದೇವರು ಭಾರಿ ದೊಡ್ಡವರು, ಭಕ್ತಿ ಮಾಡಿ ಅಂತ ಹೇಳೋದು. ಭಕ್ತಿ ಬರೋ ದೊಡ್ಡವರು ಅಂತ ಗೊತ್ತಾದರೆ ಹೊರತು ಕಡಿಮೆಯವರು ಅಂತ ಗೊತ್ತಾದ್ರೆ ಭಕ್ತಿ ಬರೋದಿಲ್ಲ. ಕಡಿಮೆಯವರು ಕೆಟ್ಟವರು ತಿರಸ್ಕಾರನೇ ಬಂದುಬಿಡ್ತದೆ ಕಡಿಮೆಯವರ ಮೇಲೆ. ಸಾಮಾನ್ಯರಾಗಿದ್ದರೆ ಔದಾಸೀನ್ಯ ಬರುತ್ತೆ, ದೊಡ್ಡವರಾಗಿದ್ದರೆ ಮಾತ್ರ ಭಕ್ತಿ ಬರೋದು. ಇಷ್ಟು ದೊಡ್ಡವರು ಹನುಮಂತ ಅಂತ ಹೇಳೋದಕ್ಕೆ ಹನುಮಾನಿತಿ ಬಹಿತ ಮಹಾಪೌರುಷೋ ಬಾಹುಶಾಲಿ. ಖ್ಯಾತಸ್ಥೆ ಅಗ್ರ್ಯೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸಸ್ನೇಹಾನಾಂ ಸಹಸ್ವಾನ್ ಅಹರಹರಹಿತಂ ನಿರ್ದಹನ್ ದೇಹಭಾಜಾಂ ಅಂಹೋ ಮೋಹಾಪಹೋ ಯಹ ಸ್ಪೃಹಯತಿ ಮಹತೀಂ ಭಕ್ತಿಂ ಅದ್ಯಾಪಿ ರಾಮೇ. ಇದು ಮುಂದಿನ ಪಾಠ. ಇನ್ಯಾಗಿದ್ದಾರೆ ಅಂದರೆ ಸಸ್ನೇಹಾನಾಂ ಸಹಸ್ವಾನ್ ಅಹರಹರಹಿತಂ ನಿರ್ದಹನ್ ದೇಹಭಾಜಾಂ. ಸಸ್ನೇಹಾನಾಂ, ಸ್ನೇಹ ಅಂದರೆ ಭಕ್ತಿ, ಯಾರು ಸ್ನೇಹ ಭಕ್ತಿಯಿಂದ ತಮ್ಮನ್ನು ಆಧಾರ ಮಾಡ್ತಾರೆ ಅವರಿಗೆ ಅಹಿತಂ ಏನು ಮಾಡ್ತಾರೆ ಗೊತ್ತ, ಅಹಿತಂ ಅನರ್ಥವನ್ನು ಅಹಿತವನ್ನು ನಿರ್ದಹನ್ ಸುಟ್ಟು ಪೂರಿ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ಆಚಾರ್ಯರನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅವರ ಅಹಿತವನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಡ್ತಾರೆ. ಇದು ಅವರ ಸಾಮರ್ಥ್ಯ. ಇದರಿಂದ ಏನು ಗೊತ್ತ, ಅವರು ಗಟ್ಟಿಮುಟ್ಟಾಗಿದ್ದಾರೆ, ಶರಣ ಬಂದರೆ ರಕ್ಷಣೆ ಕೊಡ್ತಾರೆ, ಅದು ಮುಖ್ಯ. ತಾವೇನೋ ಸರಿಯಾಗಿದ್ದಾರೆ, ಬಂದರೆ ಹೆಸರಿಸೋದಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ವಾಯುದೇವರು ರಕ್ಷಕರಾಗಿದ್ದಾರೆ. ಸಾಮರ್ಥ್ಯ ಇದ್ದವರಿಗೆ, ಕೆಲವರಿಗೆ ರಕ್ಷಣೆ ಮಾಡೋ ಬುದ್ಧಿನೇ ಇರೋದಿಲ್ಲ, ರಕ್ಷಣೆ ಮಾಡೋ ಮನಸ್ಸಿದ್ದವರಿಗೆ ಶಕ್ತಿನೇ ಇರೋದಿಲ್ಲ. ಎರಡು ಕಂಬೈನ್ ಆಗುತ್ತಲ್ಲ, ಆಗ ಅವರನ್ನು ಆರಾಧನೆ ಮಾಡಿದರೆ ಅರ್ಥ ಇರುತ್ತೆ. ಆದಷ್ಟು ಹಣ ಇದ್ದವ್ರ ಹತ್ರ ಜನ ಕೇಳೋದಿಲ್ಲ, ಔದಾರ್ಯ ಇದ್ರೆ ಮಾತ್ರ ಕೇಳುತ್ತಾರೆ. ಹಣ ಇರೋದು ಬೇರೆ, ಔದಾರ್ಯ ಇರೋದು ಬೇರೆ, ಜ್ಞಾನ ಇರೋದು ಬೇರೆ, ಇನ್ನೊಬ್ಬರಿಗೆ ಅದನ್ನು ಅದರ ರಕ್ಷಣೆ ಕೊಡೋದು ಬೇರೆ. ಅದರಿಂದ ಅದಕ್ಕೆ ಸಸ್ನೇಹಾನಾಂ ಸಹಸ್ವಾನ್ ಅಹರಹ ಅಹಿತಂ ನಿರ್ದಹನ್ ದೇಹಭಾಜಾಂ. ಅಹರಹ ಒಂದು ದಿವಸ ಎರಡು ದಿವಸ ಅಲ್ಲ, ಮತ್ತೆ ಪ್ರತಿ ದಿವಸ ಅಹರಹ, ಪ್ರತಿ ದಿವಸವೂ ಕೂಡ ಈ ಒಂದು ಅನರ್ಥವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅಂಹೋ ಮೋಹಾಪಹ, ಅಂಹ ದುರಿತಗಳನ್ನು ಪಾಪಗಳನ್ನು ನಾಶ ಮಾಡ್ತಾರೆ, ಮೋಹವನ್ನು ತೆಗಿತಾರೆ. ಅಂಹೋ ಮೋಹಾಪಹ, ಅಂಹ ಮೋಹ ಅಪಹ, ಅಂಹವನ್ನು ಅಪಹ, ಮೋಹವನ್ನು ಅಪಹ, ಅಂದರೆ ಪಾಪಗಳನ್ನು ದುರಿತಗಳನ್ನು ಪರಿಹಾರ ಮಾಡ್ತಾರೆ ಮತ್ತು ಮೋಹವನ್ನು ಪರಿಹಾರ ಮಾಡ್ತಾರೆ. ಮೋಹ ಅನ್ನೋದು ತಿಳುವಳಿಕೆ ಇಲ್ಲದಿರುವಿಕೆ, ಅದನ್ನು ತೆಗೆದಾಕ್ತಾರೆ. ಅದನ್ನೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ಭವಿ. ಅವರು ಬುದ್ಧಿಯನ್ನು ಕೊಡ್ತಾರೆ ಅಂದರೂ ಒಂದೇ, ಮೋಹವನ್ನು ತೆಗಿತಾರೆ ಅಂದರೂ ಒಂದೇ. ಹನುಮಂತ ಹೆಸರು ಹೇಳಿದ್ರೆ ಸಾಕಂತೆ ಮೋಹ ಹೋಗಿಬಿಡಬೇಕು. ನಮಗೆ ಏನಾರು ವಿಷಯ ಗೊತ್ತಾಗದೆ ಹೋದರೆ, ತುಂಬ ಸಂಶಯ ಒದಗಿದರೆ ಅವರು ಸ್ಮರಣೆ ಮಾಡಿದ್ರೆ ಸಾಕು, ಉತ್ತರ ಹೊಳಿಸ್ತಾರೆ ಅಂತ ಅರ್ಥ. ಭಾರಿ ದೊಡ್ಡವರಿಗೆ ಎದುರಿಗೆ ಕಣ್ಣು ಹೇಳಿಬಿಡ್ತಾರೆ, ಉಳಿದವರಿಗೆ ಬುದ್ಧಿಯಲ್ಲಿ ಪ್ರೇರೇಪಣೆ ಮಾಡ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಮೂಲಕ ತಿಳಿಸ್ತಾರೆ, ನಿರ್ಣಯ ಪ್ರಶ್ನೆಗೆ ಅಲ್ಲಿಂದ ತಿಳಿಸಿಕೊಡ್ತಾರೆ. ಮೋಹಾಪಹ ಭಾರಿ ಕನ್ಫ್ಯೂಷನ್ ಬಂದು ಏನು ಮಾಡಬೇಕು ಅಂತ ಗೊತ್ತಾದರೆ ನಿರ್ಣಯ ನೋಡಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಚಾರ್ಯ. ಖಚಿತವಾದ ಉತ್ತರವನ್ನು ಕೊಡ್ತಾರೆ ಅರ್ಥ ಮಾಡಿಕೊಂಡ್ರೆ. ಅಂಹೋ ಮೋಹಾಪಹೋ ಯಹ, ಇಷ್ಟು ದೊಡ್ಡವರು, ಸಾಮಾನ್ಯ ಸ್ವಲ್ಪ ದೊಡ್ಡವನಾದರೇನೆ ಇವತ್ತು ನಾನು ಭಗವಾನ್ ಅಂತ ಕರ್ಕೊಳ್ಳೋ ಜನ ಸಿಗ್ತಾರೆ. ಸ್ವಲ್ಪ ದೊಡ್ಡವನಾಗಿರ್ತಾನೆ ಭಗವಾನ್ ಆಗಿಬಿಡ್ತಾನೆ, ತಿಕ್ಕಿದ್ದು ಸಾಲ ಭಗವಾನ್ ಕೂತಿರ್ತಾರೆ ಎಷ್ಟೋ ಕಡೆ ಹೋಗಿಬಿಟ್ರೆ, ಸಾಲು ಸಾಲು ಭಗವಾನ್ಗಳೇ. ಭಗವಾನ್ ಒಬ್ಬನೇ ಇರಲಿಕ್ಕೆ ಸಾಧ್ಯ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ವಿಷಯತೆ. ಅನೇಕರು ಭಗವಾನರ ಅರ್ಥನೇ ಇಲ್ಲ ಅದಕ್ಕೆ, ಒಬ್ಬ ಭಗವಾನ್ ಅದಕ್ಕೆ ಹೇಳ್ತಾರೆ ಆಚಾರ್ಯರು. ಹೇಳ್ತಾರೆ ನಾನು ಭಗವಂತನಲ್ಲ, ಭಗವಂತ ದೊಡ್ಡವನು, ಸಾಕ್ಷಾತ್ ರಾಮ ನಾರಾಯಣ ಕೃಷ್ಣ. ಆತರಲ್ಲಿ ಸ್ಪೃಹಯತಿ ಮಹತೀಂ ಭಕ್ತಿಂ ಮಧ್ಯಾಪಿ ರಾಮೇ. ಇವತ್ತಿಗೂ ಕೂಡ ಅವ್ರು ಏನು ಅಪೇಕ್ಷೆ ಪಡ್ತಾರೆ ಅಂದರೆ ಬೇರೆ ಯಾವ ಅಪೇಕ್ಷೆನೂ ಅವರಿಗಿಲ್ಲ, ಮಹತೀಂ ಭಕ್ತಿ, ದೊಡ್ಡ ಭಕ್ತಿಯನ್ನು ಕೊಡುವಂತ ರಾಮದೇವರು ಪ್ರಾರ್ಥನೆ ಮಾಡ್ತಾ ಇರೋದು, ಬೇರೆ ಯಾವುದೇ ಕೇಳೋದಿಲ್ಲ. ಇಷ್ಟೆಲ್ಲ ಮಾಡಿದ ಹನುಮಂತ ದೇವರು ಕೇಳೋದು ಕೂಡ ಬರೀ ಭಕ್ತಿ ಒಂದೇನೆ. ಇವತ್ತು ನಾವು ಕೇಳೋದಿಲ್ಲ, ಬಂದಾಗ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇವಾಗಲಿ, ನಾವು ಭಕ್ತರಾಗಿದ್ದೇವೆ, ದಶಿವ ಮಾಡಿಕೊಂಡವರಿಂದ ಕೇಳೋದಿಲ್ಲ ಅಷ್ಟೇ. ಅವರು ಕೇಳ್ತಾರೆ ನಿನಗೂ ನಾನು ಇನ್ನೂ ಭಕ್ತಿ ಕೊಡು, ಇನ್ನೂ ಭಕ್ತಿ ಕೊಡು. ಅದನ್ನು ಆಚಾರ ನಿರ್ಣಯದಲ್ಲಿ ಬರೀತಾರೆ. ರಾಮದೇವರು ಏನು ಬೇಕು ಅಂತ ಘೋಷಣೆ ಮಾಡಿದಾಗ ಹನುಮಂತ ದೇವರು ಕೇಳ್ತಾರೆ, ಎಸ್ತೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ತ್ವಯ್ ಅಚಲೈಕ ಭಕ್ತಿ ಸಜೀವಮಾನೋ ನಪರ ಕಥಂಚಿತ್ ತಜ್ಜೀವನಂ ಮೇ ಅಸ್ತು ಅಧಿಕಂ ಸಮಸ್ತಾತ್. ಎಸ್ತೇ ಕಥಾ ಸೇವಕ ಏವ ಸರ್ವದಾ ಭಕ್ತಿ ಕೊಡೋ ಅಂತ ಕೇಳಿದ್ರೆ ಬಂದು ಹ್ಯಾಕ್ ಕೇಳ್ತಾರೋ ಗೊತ್ತೇ ಇರು. ಯಾರು ನಿನ್ನ ಕಥಾಸೇವಕರಾಗಿರ್ತಾರಲ್ಲ ಅದು ಅವರ ಜೀವನ, ಇಲ್ಲದವರ ಜೀವನ ಅಲ್ಲ. ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡದು ಯಾವುದು, ಹುಡುಗನ ಜೀವನ ಸ್ಕೂಲಿಗೆ ಹೋಗೋದಿಲ್ಲ, ಏನು ಉಪಯೋಗ, ಎಲ್ಲ ವ್ಯರ್ಥ. ಸ್ಕೂಲ್ ರೆಗ್ಯುಲರ್ ಆಗಿ ಹೋಗ್ತಾರೆ, ಅಲ್ಲಿ ಪ್ಲಸ್ ಪಾಯಿಂಟ್ ಶುರುವಾಯ್ತು. ಸ್ಟೂಡೆಂಟಿನ ಮೊದಲ ಲಕ್ಷಣ ಏನು ಅಂದರೆ ಸರಿಯಾಗಿ ಕ್ಲಾಸಸ್ಸನ್ನು ಕೇಳು. ಎಸ್ತೇ ಕಥಾಸೇವಕ ಏವ ಸರ್ವದಾ ಸದಾರತಿ ತ್ವಯ್ ಅಚಲೈಕ ಭಕ್ತಿ ಸಜೀವಮಾನ ನಪರ ಕಥಂಚಿತ್. ಬದುಕಿರೋನು ಯಾರು ಅಂದರೆ ಹರಿಕಥೆ ಕೇಳೋನು ಅಂತ ಅರ್ಥ. ಇವತ್ತು ಯಾವುದೋ ಹರಿಕಥೆ ಅಲ್ಲ, ಮತ್ತೆ ಜೋಕ್ಸ್ ಹರಿಕಥೆ ಕೇಳೋದಲ್ಲ, ಭಗವ ಹರಿಕಥಾಮೃತ ಸಾರ ಅಂತ ಅಂತ ಹರಿಕಥೆ ಕೇಳಬೇಕು. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಡೆಯುವುದು ವಿವಿಧ ಭೋಗಗಳ ಇಹಪರಂಗಳಲಿತ್ತು ಸಲಹುವುದು ಭುವನ ಪಾವರ ವೆರಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ನಾವು ಕೇಳಬೇಕಲ್ಲ, ಹನುಮಂತ ದೇವರು ಕೇಳ್ತಾರೆ. ಎಷ್ಟೇ ಕಥಾಸೇವಕ ಏವ ಸರ್ವದ ಅಕೇಶನಲ್ಲಿ ಕೇಳಿದ್ರಲ್ಲ ಭಕ್ತನ ಪ್ರೂಫ್ ಏನು ಗೊತ್ತಾ, ಸಾವಿರ ತೀರ್ಥಯಾತ್ರೆ ಮಾಡ್ತಾನೆ ಭಕ್ತ ಅಂತ ಗ್ಯಾರಂಟಿ ಇಲ್ಲ, ಕೊಟ್ಟೆಂದ್ರೆ ದಾನ ಮಾಡ್ತಾನೆ ಭಕ್ತಿ ಅಂತ ಗ್ಯಾರಂಟಿ ಅಲ್ಲ, ಕೆರೆ ಬಾವಿ ಕಟ್ಟಿಸ್ತಾನೆ ಸ್ಟಿಲ್ ಭಕ್ತಿ ಅಂತ ಗ್ಯಾರಂಟಿ ಅಲ್ಲ, ಏನೇನೋ ಮಾಡ್ತಾನೆ ಕಡೆ ಗಡಮೆ ಕಟ್ಟಿಸ್ತಾನೆ ಇದನ್ನು ಕಟ್ಟಿಸ್ತಾನೆ ಬೇಕಾದ ಲೋಕೋಪಕಾರ ಮಾಡ್ತಾನೆ ಭಕ್ತ ಅಂತ ಗ್ಯಾರಂಟಿ ಅಲ್ಲ, ಇರಬಹುದು ಗ್ಯಾರಂಟಿ ಅಲ್ಲ, ಕಥಾಸೇವಕ ಏವ ಸರ್ವದ ಅವನು ಭಕ್ತ ಗ್ಯಾರಂಟಿ. ಇವತ್ತು ಸಾವಿರ ಕೆಲಸ ಮಾಡೋದು ಒಂದೇ, ಭಗವಂತನ ಕಥೆ ಕೇಳೋದು ಒಂದೇನೆ, ಹರಿಕಥಾ ಶ್ರವಣ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡು ಅಂತ ಹೇಳ್ತಾರೆ. ಇವತ್ತು 100% ಶೂರ್ ಯಾವುದು ಮೋಕ್ಷಕ್ಕೆ ಅಂದರೆ ಹರಿಕಥಾ ಶ್ರವಣ. ಅದು ಹನುಮಂತ ದೇವರು ಬೇಡ್ಕೋತಾ ಇದ್ದಾರೆ, ಎಷ್ಟೇ ಕಥಾಸೇವಕ ಏವ ಸರ್ವದ ಸದಾ ರತಿ ತೊಯ್ ಅಚಲೈಕ ಭಕ್ತಿ. ಪಾಂಡವರು ಯಾರು ಹಿಂದೆ ಬಂದರೂ ಹಿಂದೆ ಬರಬೇಡಿ, ಕಳಿಸಿಬಿಡ್ತಾರೆ ವಾಪಸ್, ಹಿಂದೆ ಬರಬೇಡಿ ನಾನು ಹಿಂದೆ ಬರಬೇಡಿ ನೀವೆಲ್ಲ ಕೂಡ. ರಾಮದೇವರು ಹೇಗೆ ತಮ್ಮ ಹಿಂದೆ ಬಂದವರೆಲ್ಲ ಹಿಂದೆ ಕಳಿಸ್ತಾರೋ ಅಯೋಧ್ಯೆಗೆ, ಪಾಂಡವರೆಲ್ಲ ಹಸ್ತಿನಾಪುರ ಕಳಿಸಿಬಿಡ್ತಾರೆ. ಆದರೆ ಒಂದು ಗುಂಪಿನ ಕಳಿಸೋದಿಲ್ಲ, ಈ ಬ್ರಾಹ್ಮಣನ ಕಳಿಸೋದಿಲ್ಲ ಬಂದು, ಯಾಕೆ ಬನ್ನಿ ಕತೆ ಹೇಳ್ಕೊಂಡಿರಿ ನಮ್ಮ ಜೈತಿ ಎಂದು ಕೂಡಿಸ್ಕೊಂಡ್ರು, ಕತೆ ಹೇಳ್ಕೊಂಡಿರಿ ನೀವೆಲ್ಲ ಕೂಡ, ನಾವು ಅದನ್ನು ಕೇಳಬೇಕು. ಪಾಂಡವರು ಭೀಮಸೇನ ಮಧ್ಯೆ ಜಗದ್ಗುರು ಅವರು ಇರೋದು, ಲೋಕಕ್ಕೆ ತೋರಿಸಿಕೊಡ್ತಾರೆ, ಅವರು ಯಾವಾಗಲೂ ಜೊತೆಗಿರಲಿ. ಅರ್ಜುನ ಸುಭದ್ರಹರಣ ಪ್ರಸಂಗದಲ್ಲಿ ಒಂದು ವರ್ಷ ತೀರ್ಥಯಾತ್ರೆ ಹೋಗಬೇಕಲ್ಲಿ ಹೋಗ್ತಾನೆ, ಅವರಿಂದ ಯಾರು ಹೋದ್ರು ಅಂದ್ರೆ ಪುರಾಣಿಕರು ಹೋದ್ರು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಪುರಾಣ ಕರ್ಕೊಂಡು ಹೋದ ಅರ್ಜುನ ಕರ್ಕೊಂಡು ಹೋದನಂತೆ ಪುಣ್ಯಾತ್ಮ, ಅದಕ್ಕೆ ಅದಿಲ್ಲದೆ ಹೋದ್ರೆ ಇರಬಾರದು ಅಂತ ಅರ್ಥ. ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟೇ ಕಥಾಸೇವಕ ಏವ ಸರ್ವದ ಸದಾ ರತಿ ತ್ವಯಿ ಅಚಲೈಕ ಭಕ್ತಿ, ಅವನೇ ಅಚಲೈಕ ಅಚಲ ಏಕಾಭಕ್ತಿ ಯಶಸಃ ಅಚಲೈಕ ಭಕ್ತಿ, ಅಚಲವಾದ ಏಕ ಭಕ್ತಿ ಅವನದು. ಅಂಥ ಜೀವ ನನಗೆ ಕೊಡು, ಸಜೀವಮಾನಃ ನಪರ ಕಥಂಚಿತ್, ಅದು ಜೀವನ, ಉಳಿದು ಜೀವನ ಅಲ್ಲ, ಅದನ್ನು ನನ್ನ ಸದಾ ಕೊಡು, ಉಳಿದವರಿಗಿಂತ ಜಾಸ್ತಿ ಕೊಡು ನನಗೆ ಅಂತ ಕೇಳ್ಕೊತಾರೆ. ಅದನ್ನೇ ಸ್ಪೃಹೇತಿ ಮಹತೀಂ ಭಕ್ತಿ ಮದ್ಯಾಪಿ ರಾಮೇ ಅಚ ನಿರ್ಣಯ ಓದಿದವರಿಗೆ ಈ ಮಾತುಗಳೆಲ್ಲ ಅರ್ಥ ಆಗುತ್ತೆ. ಅದರ ಮುಂದಿನ ಮಾತೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇಹ್ರಾಸ ವಿವರ್ಜಿತಾ ಸದಾ. ಭಕ್ತಿ ವರ್ಷೇ ವರ್ಷೇ ಜಾಸ್ತಿ ಆದರೆ ಪುಣ್ಯ, ಎಷ್ಟು ದಿನ ಕಡಿಮೆ ಆಗಿಬಿಟ್ಟಿರುತ್ತೆ ವಯಸ್ಸಾಗ್ತಾ ಹೋದದ್ದು. ಇನ್ನೂ ಕೂಡ ವರ್ಷೇ ವರ್ಷೇ ಜಾಸ್ತಿ ಅಲ್ಲ, ಮಾಸ ಮಾಸದಲ್ಲಿ ಜಾಸ್ತಿ ಅಲ್ಲ, ಪಕ್ಷಕ್ಕೊಮ್ಮೆ ಜಾಸ್ತಿ ಅಲ್ಲ, ವಾರಕ್ಕೊಮ್ಮೆ ಅಲ್ಲ, ದಿನಕ್ಕೊಮ್ಮೆ ಅಲ್ಲ, ಗಂಟೆಗೊಮ್ಮೆ ಅಲ್ಲ, ಕ್ಷಣೇ ಕ್ಷಣೇ. ಪ್ರಬದ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತ ಸದಾ. ಅದು ಹೇಗಿರಬೇಕು ಅಂದರೆ ಹೆಚ್ಚಬೇಕು ಕಡಿಮೆ ಎಂದೂ ಆಗಬಾರ್ದು. ಮತ್ತೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತಾರೆ, ಯಾವಾಗಲೂ ಹೆಚ್ಚಬೇಕು, ಕಡಿಮೆ ಆಗಿಬಿಟ್ರೆ ಒಂಥರ ಮೈನಸ್ ಆದಾಯ ಇಲ್ಲ, ಯಾಕೋ ಇನ್ಕಮ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ಕೊಂಡ್ಬಿಡ್ತಾರೆ. ಇನ್ಕಮ್ ಹೇಗೆ ನಮಗೆ ಇರಲ್ಬೇಕೋ ಅಲ್ಲಿ ಜ್ಞಾನದ ಇನ್ಕಮ್ ಬೇಕು ಅಂತ, ಯಾವಾಗಲೂ ಜ್ಞಾನ ವೃದ್ಧಿ ಆಗಬೇಕು. ಹ್ರಾಸ ವಿವರ್ಜಿತ ಸದಾ, ಪೇಪರ್ನಲ್ಲಿ ಹಾಕ್ತಾ ಇರತ್ತೆ ಕಂಪನಿಗೆ ಇಷ್ಟು ಲಾಭ ಈ ವರ್ಷ, ಹೋದ ವರ್ಷಕ್ಕಿಂತ ಜಾಸ್ತಿ ಅಂತ ಹಾಕ್ತಿರ್ತಾರೆ. ಕಡಿಮೆ ಆದ ತಕ್ಷಣ ಕಂಪನಿ ಅಂಡರ್ ಲಾಸ್ ಅಂತ ಶುರು ಮಾಡಿಬಿಡ್ತಾರೆ. ಇವತ್ತು ಯು ಆರ್ ಅಂಡರ್ ಲಾಸ್, ಕಂಪನಿ ಕಂಪನಿ ಅಲ್ಲ, ಭಕ್ತಿ ಇಲ್ಲ ಅಂತ ಕೇಳಿ ನಮ್ಮ ಜೀವನನೇ ಹೋದಂತೆ ಲೆಕ್ಕ. ಅದು ಕಲಿಯುಗದಲ್ಲಿ ಭಕ್ತಿ ಮಾಡಿದ್ರೆ ಜಾಸ್ತಿ ಪುಣ್ಯ ಅಂತ, ಯಾಕೆ ಗೊತ್ತೇನು, ಕಡಿಮೆ ಮಾಡೋರೇ ಭಾರಿ ಕಡಿಮೆ ಆದ್ದರಿಂದ ಹೆಚ್ಚು ಮಹತ್ವ ಬರುತ್ತೆ ಅಂತ ಹೇಳ್ತಾರೆ. ಆದ್ರಿಂದನೇ ಸ್ಪೃಹಯತಿ ಮಹತೀಂ ಭಕ್ತಿ ಮದ್ಯಾಪಿ ರಾಮಿ, ಯಾವುದೋ ಏನೋ ಭಕ್ತಿ ಮಹತೀಂ ಭಕ್ತಿ ಮದ್ಯಾಪಿ. ಇವತ್ತಿಗೂ ಕೂಡ ಎಷ್ಟು ಅಚೀವ್ ಮಾಡಿದ್ದಾರೆ ಗೊತ್ತಾ, ಅಂಥವತ್ತು ಇನ್ನೂ ಬೇಕಂತೆ. ಇನ್ನೂ ಕೂಡ ವಜ್ರಾಜ ಸ್ವಾಮಿ ಹೇಳ್ತಾರೆ, ಇವತ್ತು ಆಚಾರ್ಯ ಎಲ್ಲಿ ಕೂತಿದ್ದಾರೆ, ಮಹಾಬದಿರಿ ಎಲ್ಲಿದ್ದಾರೆ, ಇವತ್ತಿಗೂ ಆಚಾರ್ಯ ಉತ್ತರ ಬದಿರಿ ಕ್ಷೇತ್ರದಲ್ಲಿ ಕೂತಿದ್ದಾರೆ. ಎಲ್ಲಿ ವೇದವ್ಯಾಸವರು ಮುಂದೆ ಕೂತಿದ್ದಾರೆ, ಏನು ಮಾಡ್ತಾ ಪಾಠ ಕೇಳ್ತಾ, ಮತ್ತೆ ಇವತ್ತಿಗೂ ಕಥಾಸೇವಕರೇ, ಮತ್ತೆ ತ್ರೈಲೋಕ್ಯಾಚಾರ್ಯರು ಕಥಾಸೇವಕರು. ಅದ್ಯಾಪಿ ಬದರಿ ಶೈಲಿ ಬದರಿ ಷಂಡ ಮುಂಡಿ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧೌ. ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಬರೀತಾರೆ, ವ್ಯಾಸಸ್ಯ ಸನ್ನಿಧೌ ವಿದ್ವಾನ್ ಆಸ್ತೆ, ಅಷ್ಟು ವಿದ್ವಾಂಸರ ಇನ್ನೂ ಕೇಳ್ತಾ ಕೂತಿದ್ದಾರೆ. ವಿಶೇಷೇಷ ಶೇಷ ಶಯನಃ ಪುನರ್ಧಿಯಂ, ಮಧ್ವಯುದಲ್ಲಿ ಹೇಳ್ತಾರೆ ಆಚಾರ್ಯರು ವೇದವ್ಯಾಸರು ಮುಂದೆ ಕೂತರೆ ಅವರ ಜ್ಞಾನ ಇನ್ನು ವಿಕಾಸಗೊಳ್ಳುತ್ತಿತ್ತು. ಅಷ್ಟೀ ವಿಕಾಸ ಹೊಂದಿರೋದು ಪೂರ್ಣ ಪ್ರಜ್ಞರು ಸ್ಟಿಲ್ ಬೇಕು ಅಂತ ಇಷ್ಟಪಡ್ತಾರೆ. ಸಮುದ್ರ ಫುಲ್ಲು ಹುಣ್ಣಿವೆ ಉಕ್ಕುತ್ತಲ್ಲ ಆ ಥರ ನೀರದೇ ಉಕ್ಕುತ್ತಂತ ಜಾಸ್ತಿ ಥರ ಆ ಥರ ಅಂದರೆ ಕ್ವಾಂಟಿಟಿ ಚೇಂಜ್ ಆಗೋದಿಲ್ಲ, ಆದರೆ ಎಕ್ಸ್ಪ್ರೆಷನ್ ಹಾಲು ಉಕ್ಕಿಬಿಡುತ್ತೆ. ಹಾಲು ಅಷ್ಟೇ ಇಲ್ಲ, ಹಾಲು ಉಕ್ಕಿದ್ರೆ ಜಾಸ್ತಿ ಆಗೋದ ಎರಡು ಲೀಟರ್ ಎರಡು ಲೀಟರ್ ಮಾಡಿಬಿಡ್ತಾರೆ ಕಾಸಿ ಬಿಟ್ಟು, ಎರಡು ಲೀಟರ್ ಒಂದೇ ಲೀಟರ್ ಇರೋದದು, ಬಟ್ ಯಾಕಂದ್ರೆ ಒಳ್ಳೆ ಉಕ್ಕಿ ಬರುತ್ತೆ ಮೇಲೆ. ಅದು ಅಂಥ ಆನಂದದ ಒಂದು ವಿಶೇಷವಾದ ವೃದ್ಧಿ, ಗಣ್ಯ ಕಾಣುತ್ತೆ. ಪೂರ್ಣಪ್ರಜ್ಞರು ಪೂರ್ಣಪ್ರಜ್ಞರು ಉಕ್ಕಿದ್ದು ಹೌದೋ ಹೌದು, ಮತ್ತೆ ಹಾಲು ಒಂದೇ ಲೀಟರೇ ಅರ್ಧ ಇದ್ದಿದ್ದು ಪಾತ್ರೆ ತುಂಬ ಬಂದುಬಿಟ್ಟಿರುತ್ತೆ. ಇವತ್ತಿನ ಹಾಲು ಉಕ್ಕೋದೇ ಇಲ್ಲ, ಅದು ಸಾಮಾನ್ಯವಾಗಿ ಸರಿಯಾದ ಹಾಲು ಉಕ್ಕಿದರೆ ಅದು ಎಷ್ಟು ಎಫೆಕ್ಟ್ ಗೊತ್ತಾಗುತ್ತೆ. ಆ ಮನಸ್ಸು ಆ ರೀತಿ ಉಕ್ಕಬೇಕು ಅಂತ ಹೇಳಿದ್ದಾರೆ. ದೇವರ ಮುಂದೆ ಭುಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋ ನಃ ಪ್ರಿಯತಾ ಇಂದಿರಾಪತಿ. ದ್ವಾದಶ ಸ್ತೋತ್ರದ ಎರಡನೇ ಅಧ್ಯಾಯದ ಮೊದಲ ಶ್ಲೋಕ. ಸುಜನೋದಧಿ ಸಮೃದ್ಧಿ ಪೂರ್ಣಚಂದ್ರ, ಸಜ್ಜದರು ಅಂತಕ್ಕಂಥ ಸಮುದ್ರವನ್ನು ಉಕ್ಕಿಸ್ತಕ್ಕಂಥ ಪೂರ್ಣಚಂದ್ರ ಸಾಕ್ಷಾತ್ ನಾರಾಯಣ ರಾಮ ಅಂಬುದನ್ನು ವರ್ಣನೆ ಮಾಡ್ತಾರೆ. ಅದೆಲ್ಲ ಇದ್ದಾಗ ಸ್ಮೃತಿ ಮಹತೀಂ ಮಹತೀಂ ಭಕ್ತಿ ಮಧ್ಯಾಪಿ ರಾಮಿ, ಇದೆಲ್ಲ ಯೋಚನೆ ಮಾಡಿದರೆ ನಮಗೆ ದೊಡ್ಡ ಪಾಠ ಇದು. ನಮ್ಮ ಮೂಲ ಗುರುಗಳು ಶ್ರೀಮದ್ ಆಚಾರ್ಯ, ಅವರೇ ಇನ್ನೂ ಭಕ್ತಿನ ಅಪೇಕ್ಷೆ ಪಡ್ತಿರಬೇಕಾದ್ರೆ ನಾವು ಬೇರೆ ಏನು ಅಪೇಕ್ಷೆ ಪಟ್ಟರು ಕೂಡ ಅವರಿಗೆ ಮ್ಯಾಚಿಂಗ್ ಶಿಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದೆ ಅವರನುಸರಿಸಿ ನಡಿಬೇಕಲ್ಲ, ಅವರು ಏನು ಕೇಳ್ತಾರೆ ಅದನ್ನು ನಾವು ಕೇಳಬೇಕೇ ಹೊರತು ಬೇರೆ ಕೇಳೋದಕ್ಕೆ ಸಾಧ್ಯ ಇಲ್ಲ. ಮಹತೀಂ ಭಕ್ತಿಂ ಅದ್ಯಾಪಿ ರಾಮೆ, ಅದ್ಯಾಪಿ ಅನ್ನೋ ಪದ ಇಂಪಾರ್ಟೆಂಟ್. ಅದ್ಯಾಪಿ ಇಲ್ಲಿದೆ, ಸರಸ್ವಭಾರತಿ ವಿರಾಸಲ್ಲಿ ಅದ್ಯಾಪಿ ಅಂತಲೇ ಹೇಳಿದರು. ಅದ್ಯಾಪಿ ಬದರೀ ಶೈಲಿ ಅಂತ ಅದ್ಯಾಪಿ ಈಗಲೂ ಕೂಡ ಪರೀಕ್ಷೆ ಮುಗಿದು ಎಲ್ಲ ಮುದೋಗಿಬಿಟ್ಟಿದೆ, ಸ್ಟಿಲ್ ಓದ್ತಾ ಕೂತಿದ್ದಾನೆ. ಅಂದರೆ ಮೊದಲು ಓದಿದ್ದು ಪಾಸಾಗಲಿ ಅಂತಲ್ಲ, ತಿಳ್ಕೋಬೇಕು ಅಂತ ಅಷ್ಟೇ ಓದಿರೋದು. ಯಾವುದೋ ಒಂದು ಕಾರಣಕ್ಕೆ ಓದೋರಾದ್ರೆ ಒಂದು ಸ್ಟೇಜಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಓದೋದೇ ಗುರಿಯಾಗಿದ್ದವರು ಯಾವ ಕಾಲಕ್ಕೆ ಸ್ಟಾಪ್ ಆಗೋದೇ ಇಲ್ಲ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ಆ ರೀತಿಯಲ್ಲಿದ್ದಾರೆ. ಭಾಗವತ ಪುರಾಣ ಪಂಚಮ ಸ್ಕಂದದಲ್ಲಿ ಹೇಳ್ತಾರೆ, ಇದ್ದಾರೆ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ಹೇಗಿದ್ದಾರೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಅದಿಷ್ಟು ಭಾಗವತದ ಆಧಾರದ ಮಾತುಗಳು. ಅಲ್ಲೇನೆ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವನ ಕೇವಲಂ ವಿಭೋಹೋ, ಇದಿಷ್ಟು ನಿರ್ಣಯದಲ್ಲಿ ಆಚಾರ್ಯ ಕೋಟ್ ಮಾಡ್ತಾರೆ ಭಾಗವತ ಪುರಾಣದ ಪಂಚಮಸ್ಕಂದದ ಮಾತುಗಳನ್ನು. ರಾಮದೇವರು ಸ್ತೋತ್ರ ಮಾಡಿಕೊಂಡು ಇವತ್ತಿಗೂ ಕೂಡ ಹಾಗೆ ಇದ್ದಾರೆ, ಭಕ್ತಿಯನ್ನೇ ಕೇಳಿಕೊಂಡಿದ್ದಾರೆ. ಅವರು ಭಕ್ತಿ ಒಂದು ಕೇಳಿ ನಿನ್ನೆ ಹೇಳಲಿಲ್ಲ, ಭಕ್ತಿ ಒಂದು ಕೇಳಿ ಎಲ್ಲ ಕೇಳಿದಾಗ ಲೆಕ್ಕ, ಒಂದೊಂದೇ ಸಪ್ರೇಟ್ ಸಪ್ರೇಟ್ ಎಷ್ಟು ಕೇಳಿದ್ರು ಅರ್ಥ ಇಲ್ಲ. ಭಕ್ತಿ ಒಂದು ಕೊಡು ಅಂದರೆ ಎಲ್ಲ ಬಂದಂತೆ. ಆಪತ್ತು ಕೊಡಬೇಡ ಅಂತಲೂ ಅರ್ಥ, ಆಪತ್ತು ಕೊಟ್ಟರೆ ಭಕ್ತಿ ಶೇಕ್ ಆಗುತ್ತಲ್ಲ, ಆಪತ್ತು ಕೂಡ ಕೊಡಬಾರ್ದು. ಬರೀ ಯಾವ ಕಾಲಕ್ಕೂ ಕೂಡ ಭಕ್ತಿ 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 ಆ ಒತ್ತು ಅದಕ್ಕೆ ಹೇಳ್ತಾರೆ. ಅವ್ರು ಭಕ್ತಿ ಯಾತಕ್ಕೆ ಹೇಳ್ತಾರೆ, ಭಕ್ತಿಯ ಸ್ವರೂಪರಂತವು. ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ಹನುಮಂತ ಹತ್ತು ಗುಣಗಳ ಖಣಿ ದಶ ಪ್ರಮತಿಗಳು. ಮೊದಲೇ ಭಕ್ತಿ ಅಂತ ಶುರು ಮಾಡ್ತಾರೆ, ಭಕ್ತಿರ್ ಜ್ಞಾನಂ ಅಂತ ಶುರು ಮಾಡಿದ ತಕ್ಷಣ ಭಕ್ತಿಯ ಸ್ವರೂಪ ಅಂದ್ರೆ ಒಂದೇ, ಜ್ಞಾನ ಸ್ವರೂಪ ಅಂದ್ರೂ ಒಂದೇ. ಮಹಾತ್ಮ್ಯ ಜ್ಞಾನ ಸ್ನೇಹ ಎರಡೂ ಸೇರಿ ಭಕ್ತಿ ಆಗೋದ್ರಿಂದ ಭಕ್ತಿ ಜ್ಞಾನಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇದು ಹನುಮಂತ ದೇವರ ವೈಶಿಷ್ಟ್ಯ. ಭಕ್ತಿನ ಹೇಗೆ ತೋರಿಸಿದ್ರು ಮುಂದೆ ಪ್ರಶ್ನೆ, ಭಕ್ತಿ ಇದೆ ಸರಿ, ಹೇಗೆ ತೋರಿಸ್ತಾರೆ? ಭಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಅವ್ರ ಕೃತಿ ನೋಡಿದ್ರೆ ಭಕ್ತಿ ಗೊತ್ತಾಗುತ್ತೆ. ನಮಗೆ ಕಂಡ್ರೆ ಭಾರಿ ಪ್ರೀತಿ, ಯಾವಾಗ ಹೋದ್ರು ಸ್ಟೇಷನ್ ಮೇಲೆ ಕಾಯ್ತಾ ಇರ್ತಾರೆ, ಮೊದಲೇ ಏನೋ ಒಂದು ಕಾರಣ ಹೇಳಬೇಕು, ಯಾರು ಮಾಡಿದ ಕೆಲಸ ಅವ್ರು ಮಾಡಿಬಿಡ್ತಾರೆ, ಆಗ ಭಕ್ತಿ ಎಕ್ಸ್ಪೋಸ್ ಗೊತ್ತಾಗಬೇಕು. ಹನುಮಂತ ಹೇಗೆ ತೋರಿಸಿದ್ದು ಭಕ್ತಿಯನ್ನು ಹಾಕಿದ್ರೆ? ಹನುಮಂತನ ಕಾರ್ಯ ನೋಡಿ ಭಕ್ತಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಯಾವುದು? ಪ್ರಾಕ್ ಪಂಚಾಶತ್ ಸಹಸ್ರೈ ವ್ಯವಹಿತ ಭವಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣ ಲಂಕಾಮನೈಷೀಹಿ ಅದ್ರಾಕ್ಷೀರುತ್ಪತಂತಂ ತತಭುತ ಗಿರಿಮುತ್ಪಾಟಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಂಘ್ರೌ ಪ್ರಣತಮಪಿ ತದಾ ಏಕಕ್ಷಣೇ ತ್ವಾಂ ಹಿ ಲೋಕಃ. ಇದು ಮುಂದಿನ ಶ್ಲೋಕ ಇದೆ. ಈ ಶ್ಲೋಕದಲ್ಲಿ ಹನುಮಂತನ ಮಾಡಿದ ಎಲ್ಲ ಕಾರ್ಯ ಅತ್ಯಂತ ದೊಡ್ಡ ಕೆಲಸ ಯಾವುದೊಳ್ಳೆ ಮಾಡ್ತಾರೆ. ಎಲ್ಲವನ್ನು ಹೇಳೋದಕ್ಕೆ ಅವಕಾಶ ಇಲ್ಲದೆ ಹೋದ ಕಾಲಕ್ಕೆ ಮುಖ್ಯವಾದ ವಿಷಯ ಹೇಳಬೇಕು. ಮುಖ್ಯವಾದ ವಿಷಯ ಯಾವುದು? ಪ್ರಾಕ್ ಬಹಳ ಹಿಂದೆ ಪಂಚಾಶತ್ ಸಹಸ್ರೈಹಿ ವ್ಯವಹಿತಂ ಸಂಜೀವನ ಪರ್ವತದಂಥ ಭಾಗ ಹೇಳ್ತಾರೆ. ಎಷ್ಟು ದೂರ ಇತ್ತು ಗೊತ್ತಾದು? ಪಂಚಾಶತ್ ಸಹಸ್ರೈಹಿ ವ್ಯವಹಿತಂ, ಐವತ್ತು ಸಾವಿರ ಯೋಜನ ದೂರ ಇತ್ತು. ಒಂದು ಸ್ವಲ್ಪ ದೂರ ಅಲ್ಲ, ಏನೋ ಅಡುಗೆ ಮನೆ ಕಳಿಸಿದ್ರೆ ಬರೋದು ಎಷ್ಟೊತ್ತು ಅಲ್ಲೇ ಹೋಗಿಬಿಟ್ಟಿರ್ತಾರೆ, ನಾಪತ್ತೆ ಆಗಿಬಿಟ್ಟಿರ್ತಾರೆ. ಯಾವುದೇ ಕೆಲಸಕ್ಕೆ ಹೋಲ್ ಡೇ ಹೊರಟು ಹೋಗ್ಬಿಟ್ಟು ಫುಲ್ ಪ್ರೋಗ್ರಾಮ್ ಇದ್ದಾಗ ಅಷ್ಟು ದೂರ ಹೋಗಬೇಕು, ಐವತ್ತು ಸಾವಿರ ಯೋಜನ ದೂರ. ಪ್ರಾಕ್ ಪಂಚಾಶತ್ ಸಹಸ್ರೈರ್ ವ್ಯವಹಿತ ಅಮಿತಂ ಯೋಜನೈ ಪರ್ವತಂ ತ್ವಂ, ಅದು ಸಣ್ಣದಲ್ಲ ಅಮಿತಂ ಪರ್ವತ, ದೊಡ್ಡ ಪರ್ವತ ತರಬೇಕು ಅಲ್ಲಿಂದ ಹೋಗಿಬಿಟ್ಟು. ಅಂಥ ಪರ್ವತವನ್ನು ಯಾವತ್ ಸಂಜೀವನಾದಿ ಔಷಧ ನಿಧಿ, ಏನಿತ್ತು ಪರ್ವತದೊಳಗೆ? ಯಾವತ್ ಸಂಜೀವನಾದಿ ಔಷಧ ನಿಧಿ, ಸಂಜೀವನ ಮೊದಲಾದಂಥ ಔಷಧಿಗಳ ನಿಧಿ ಅದು. ಆದಿಗಳು ಯಾವುದು ಅಂದರೆ ನಿರ್ಣಯದಲ್ಲಿ ಆಚಾರ್ಯ ಹೇಳುತ್ತಾರೆ, ನಾಲ್ಕು ಮೂಲಿಕೆಗಳಿದ್ವು ಅದರೊಳಗೆ. ಸಂಜೀವನ ಪರ್ವತ ನಾಲ್ಕು ಮೂಲಿಕೆಗಳು, ಒಂದು ಸವರ್ಣಕರಣಿ, ಇನ್ನೊಂದು ವಿಶಲ್ಯಕರಣಿ, ಮತ್ತೊಂದು ಸಂಧಾನಕರಣಿ, ಕೊನೆಯದು ಮೃತ ಸಂಜೀವಿನಿ. ನಾಲ್ಕು ಮೂಲಿಕೆಗಳಿತ್ತು. ಸವರ್ಣಕರಣಿ ಅಂದ್ರೇನು? ಕಪಿಗಳು ಸತ್ತು ಬಿದ್ದಿದ್ದಾರೆ, ಕೋಟಿ ಕೋಟಿ ಗಟ್ಟಲೆ ಕಪಿ ಸತ್ತುಗಳು ಹೋಗಿದ್ದಾರೆ. ಇಂದ್ರದಿತ್ತನ ಸರ್ಪಾಸ್ತ್ರದಿಂದಾಗಿ ಅಷ್ಟು ಜನ ನಾಗಪಾಶಕ್ಕೆ ಸಿಕ್ಕಿ ಹೋಗಿಬಿಟ್ಟಿದ್ದಾರೆ. ಅವರೆಲ್ಲರಿಗೂ ಸತ್ತವ್ರ ಮುಖ ಏನಾಗುತ್ತೆ ಗೊತ್ತೋ? ವರ್ಣ ಚೇಂಜ್ ಆಗಿಬಿಡುತ್ತೆ, ಬಣ್ಣ ಕೆಟ್ಟ ಹೋಗಿಬಿಡುತ್ತೆ. ಅದು ಪ್ರೇತಗಳಿ ಅಂತಾರಲ್ಲ, ಹಾಗೆ ಅವ್ರಿಗೆ ಬಣ್ಣ ವಾಪಸ್ ಬರಬೇಕು. ಸವರ್ಣಕರಣಿ ಅಂತ ಹೇಳ್ತಾರೆ. ಇನ್ನು ಕೈಕಾಲು ಮುರಿದೋಗ್ಬಿಟ್ಟು ಹೋದ್ರೆ ಪೀಸ್ ಪೀಸ್ ಆಗಿಬಿಟ್ಟು ಕೈಕಾಲುಗಳೆಲ್ಲ. ಸಂಧಾನಕರಣಿ ತಂದ್ರೆ ಆಟೋಮೆಟಿಕ್ ಫ್ರಾಕ್ಚರ್ ಸೆಟ್ ಆಗುತ್ತೆ ಆ ಥರ, ಇಟ್ಟರೆ ಸಾಕು ಸರಿ ಹೋಗಿಬಿಡೋದು, ಬರ್ತಿರ್ಲಿಕ್ಕೇನೆ ಸಾಕು. ಸವರ್ಣಕರಣಿ, ಸಂಧಾನಕರಣಿ, ವಿಶಲ್ಯಕರಣಿ, ಮೈಗೆಲ್ಲ ಬಾಣ ಚುಚ್ಚಿದ್ವಲ್ಲ ಹತ್ತಿರ ತಟ್ಟ ಬಿಚ್ಚೋಗ್ಬಿಡುತ್ತೆ, ತರ್ತಿರ್ಲಿಕ್ಕೆ ಸಾಕು ಬಿಚ್ಚೋಗ್ಬಿಡುತ್ತೆ. ಆಪರೇಟ್ಗಳು ಏನು ಮಾಡೋದು ಸಿಟಿ ಇಲ್ಲ, ಅದು ಲೇಸರ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಅದರಿಂದ ಓಪನ್ನೇ ಮಾಡಿದಾಗ ಆಪರೇಷನ್ ಮಾಡಿದ್ರೆ ಹಾಗೋ ಹಾಗೆ ತಂದ್ರೆ ಇನ್ನೂ ಏನು ಇದೇ ಇಲ್ಲ, ನೋಡ್ತಲ್ಲಿ ತಕ್ಕಂತ ಕೆಳಬಿದ್ದಿರಬೇಕು. ಅದು ತೆಗೆದು ಬಣ್ಣ ಬಂತು, ಮತ್ತೆ ಮುಖ್ಯವಾಗಿ ಎಲ್ಲ ಬೂಗದೆಲ್ಲ ಕಟ್ಕೊ ಸೆಟ್ ಆಗಿಬಿಟ್ಟು ಕೊನೆಗೆ ಪ್ರಾಣ ಬರಬೇಕಲ್ಲ, ಮೃತ ಸಂಜೀವಿನಿ ಅಂತ ಹೇಳಿದ್ರು. ಸತ್ತವನ್ನು ಬದುಕತಕ್ಕಂಥ ನಾಲ್ಕು ಮೂಲಿಕೆಗಳಿದ್ದು, ಆ ಮೂಲಿಕೆಗಳಿದ್ದ ಸಂಜೀವನಾದಿ ಔಷಧ ನಿಧಿ ತುಂಬಿ ತುಳುಕ್ತಾ ಇದ್ದಂಥ ಒಂದು ಪರ್ವತ, ಅಷ್ಟು ಮೂಲಿಕೆಗಳಿಂದ ಅದನ್ನು ತರಬೇಕಾಗಿದೆ. ಅದಕ್ಕೆ ಅಮಿತಂ ಪರ್ವತಂ, ಇಷ್ಟು ಮೂಲಿಕೆಗಳಿದೆ, ಅಮಿತವಾದ ಪರ್ವತ, ಅದನ್ನು ತರಬೇಕು. ಅಧಿಕ ಪ್ರಾಣ ಲಂಕಾಬನೈಷೀಹಿ, ಎಲ್ಲಿ ತಂದಿದ್ದದನ ಲಂಕಾಂ ಪ್ರತಿ ಅನೈಷೀಹಿ, ಲಂಕೆಗೆ ತಂದಿದ್ದದನ. 50,000 ಯೋಜನೆ ದೂರ ಹೋಗಬೇಕು, ಅಷ್ಟು ದೂರ ವಾಪಸ್ ಬರಬೇಕು. ಮತ್ತೆ 100,000 ಯೋಜನೆ ಆಯ್ತು ಸರಿಯಾಗಿ, ಹೋಗ್ತಾ 50,000, ಬರ್ತಾ 50,000. ತರಬೇಕಾದ ದೊಡ್ಡ ಬೆಟ್ಟ, ಅದರ ಪರಿಮಾಣ ಮುಂದೆ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಎಷ್ಟು ದೊಡ್ಡದು ಅಂತೇಳಿ. ಅಷ್ಟು ದೊಡ್ಡ ಬೆಟ್ಟನ ತರಬೇಕು, ಇದು ಎಷ್ಟು ದಿವಸ ಆಗೋದು ಲೆಕ್ಕ. ಕೆಲವು ಸರ್ತಿ ಹೇಳಿಬಿಟ್ರೆ ಇವತ್ತು ಸಾಯಂಕಾಲ ಏನಾದರೂ ಮಲ್ಲೇಶ್ವರ ಕಡೆ ಹೊರಟು ನಾಳೆ ಬೆಳಿಗ್ಗೆ ಬರ್ತಾರೆ ಅಂತೇಳಿ, ಇವತ್ತು ಬರೋ ಭಾಳ ಲೇಟ್ ಆಯಿತು ನಾಳೆ ಬೆಳಿಗ್ಗೆನೇ ಸಿಗೋದು ಅಂದ್ಬಿಡ್ತಾರೆ. ಯಾವ ಟೈಮ್ ಹೋಗಿ ಪೀಕ್ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ಹನುಮಂತ ಅಷ್ಟು ಹೋಗಿದ್ದಾನೆ, ಎಷ್ಟು ಎಮರ್ಜೆನ್ಸಿ ಇದೆ ಗೊತ್ತಾ, ಇಂದ್ರದಿತ್ತು ಮಾಡಿ ಹೋಗಿದ್ದಾನೆ, ಅವನು ಮತ್ತಿದ್ದು ಮಾಡ ಎದ್ದು ಎದ್ದು ಕೂತಿರ್ಬೇಕು ಅಷ್ಟರೊಳಗೆ, ಎಷ್ಟು ಫಾಸ್ಟೆಸ್ಟ್ ಹೋಗ್ಬೇಕಾದ್ರೆ. ಹೇಗೆ ಹೋದ ಹನುಮಂತ ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಅದ್ರಾಕ್ಷಿ ಉತ್ಪತಂತಂ ತತಭೂತ ಗಿರಿಂ ಉತ್ಪಾಟಯಂತಂ ಗೃಹೀತ್ವಾ ಆಯಾಂತಂ ಖೇ ರಾಘವಾಂಗರೌ ಪ್ರಣತಮಪಿ ತೆ ತದಾ ಏಕಕ್ಷಣೇ ತ್ವಾಂ ಹಿ ಲೋಕಃ. ಲೋಕಃ ಅದ್ರಾಕ್ಷಿ, ಎಲ್ಲ ಜನ ಗುಟ್ಟಾಗಿ ಮಾಡಿದ್ದಲ್ಲ, ಎಲ್ಲ ಜನ ನೋಡ್ತಾ ಇದ್ದಾರೆ ಅದನ್ನು. ಅದ್ರಾಕ್ಷಿ ಏನು ನೋಡಿದರು, ಉತ್ಪತಂತಂ ಹಾರ್ತಾ ಇದ್ದಾನೆ ಹನುಮಂತ. ಫಸ್ಟ್ ಸ್ಟೇಜ್ ಉತ್ಪತಂತಂ, ಆಕಾಶಕ್ಕೆ ಹಾರದ, ಓ ಹನುಮಂತ ಹಾರಿದ ಹಾರದ ಅಂತ ನೋಡಿದ್ರು. ತತಭೂತ ಗಿರಿ ಉತ್ಪಾಟಯಂತಂ, ವೆರಿ ನೆಕ್ಸ್ಟ್ ಮೂಮೆಂಟ್ ಎಲ್ಲಿದ್ದಾರೆ ಗೊತ್ತಾ, ಬೆಟ್ಟ ಎತ್ತಿದ್ದಾರಾಗ್ಲೇ, ಈ ಹಾರಿದ್ರು ಅಂತ ಹೇಳ್ತಾರೆ, ಇಳಿದು ಹೊರತಾರೆ. ಓಲ್ಡ್ ನ್ಯೂಸ್ ಆಗಲಿ, ಬೆಟ್ಟ ಎತ್ತಿ ಆಯ್ತು ಅಂತ ಹೇಳ್ತಾರೆ, ಇದು ಓಲ್ಡ್, ಇದು ಬೆಟ್ಟ ಎತ್ತಿ ಆಯ್ತು ಆಗ್ಲೇ. ಆಮೇಲೆ ತತಭೂತ ಗಿರಿ ಉತ್ಪಾಟಯಂತಂ ಅದನ್ನು ಹೇಳ್ತಾರೆ, ಅಷ್ಟೇ ಅಲ್ಲ, ಗೃಹೀತ್ವ ಆಯಾಂತಂ ಖೇ ತಗೊಂಡು ಆಕಾಶದಲ್ಲಿ ಬರ್ತಾ ಇದ್ದಾರಾಗ್ಲಿ, ಆಕಾಶದಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಇನ್ನೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ, ಪ್ರಣತಮ ಪಿತದ ರಾಘವಾಂಗ್ರವ್ ರಾವಣ ಬಂದು ನಮಸ್ಕಾರ ಮಾಡಿಬಿಟ್ಟಿದ್ದಾರೆ ಬಂದಾಗ್ಲೇ. ಎಷ್ಟು ಟೈಮ್ ತಗೊಂಡ್ತೀಗ, ಏಕಕ್ಷಣೇ ತ್ವಾಂ ಹಿ ಲೋಕ, ಒಂದೇ ಕ್ಷಣದಲ್ಲಿ ಮಾಡಿದ ಕೆಲಸ ಹೊರತು ಹೆಚ್ಚತ್ತು ತಗೊಂಡಿಲ್ಲ. ಈ ಹನುಮಂತನ ಸಾಹಸ ಕೇಳಿಬಿಟ್ರೆ ನಿಜವಾಗಿ ಇಮ್ಯಾಜಿನ್ ಮಾಡೋಕ್ಕಾಗದೆ. ಮೊದಲನೇದು ದೂರ, ಎರಡನೇದು ಬೆಟ್ಟ, ಅದೇನು ಕಿತ್ತಿ ರೆಡಿ ಮಾಡಿಟ್ಟಿಲ್ಲ, ಫಿಕ್ಸ್ ಆಗಿದೆ, ಅದನ್ನು ಬ್ರೇಕ್ ಮಾಡಿ ಎತ್ತಬೇಕು. ಮತ್ತೆ ಇವತ್ತು ಹೊಡಿತಿರ್ತಾರೆ ನೋಡಿ, ಚರಂಡಿ ಹೊಡಿತಿರ್ತಾರೆ, ಇದು ಹೊಡಿತಾರೆ ಹೊಡಿತಾರೆ ಹೊಡಿದು ಹೊಡಿತಾನೆ ಇರ್ತಾರೆ, ಮುಚ್ಚೋದು ಯಾವಾಗಲೂ ದೇವರೇ ಗತಿ. ಅಷ್ಟು ಹೊಡಿಬೇಕಾದ್ರೆ ಇಷ್ಟು ಕಟ್ಟಾಗುತ್ತಲ್ಲ, ಬೆಟ್ಟ ಒಡೆದು ಎತ್ತಬೇಕು ಅದನ್ನು. ಪೀಸ್ ಗಂಧಮಾದನ ಪರ್ವತ ಅದು, ಅದರ ಒಂದು ಬ್ರಾಂಚ್ ಇದು ಎತ್ತಬೇಕು. ಇಡೀ ಗಂಧಮಾದನ ಪರ್ವತ ಅಲ್ಲ, ಅದರ ಬ್ರಾಂಚ್ ಇದು, ಗಂಧಮಾದನದ ಒಂದು ಭಾಗ ಈ ಭಾಗ, ಅದನ್ನು ಎತ್ತಬೇಕು. ಸಂಜೀವನ ಪರ್ವತ ಕಿತ್ತೋದು ಎತ್ತೋದು ಎರಡಾಯ್ತು. ದೊಡ್ಡ ಬಂಡೆ ಇರುತ್ತೆ, ಫಿಕ್ಸ್ ಮಾಡಬೇಕಾಗಿಲ್ಲ, ಹಾಗೆ ಇಟ್ಟರು ಎತ್ತಕ್ಕೆ ಬರೋದಿಲ್ಲ ಅದನ್ನು. ದೊಡ್ಡ ಬಂಡೆಯನ್ನು ಯಾರು ಫಿಕ್ಸ್ ಮಾಡಿರೋದಿಲ್ಲ, ಹಾಗೂ ಎತ್ತಕ್ಕೆ ಬರೋದಿಲ್ಲ. ಅದನ್ನು ಬ್ರೇಕ್ ಮಾಡಿ ಎತ್ತಬೇಕು, ಆಮೇಲೆ ವಾಪಸ್ ತರಬೇಕು, ಅಷ್ಟು ದೂರ ವಾಪಸ್ ಬರಬೇಕು. ಇಷ್ಟೆಲ್ಲ ಮಾಡಿದರೆ ಹನುಮಂತ ಎಷ್ಟು ಟೈಮ್ ತೊಗೊಂಡ ಅಂತ ಕೇಳಿದ್ರೆ, ಏಕಕ್ಷಣೆ ಒಂದು ಕ್ಷಣದೊಳಗೆ. ಈ ಹನುಮಂತನ ಸಾಹಸವನ್ನು ಅರ್ಥ ಮಾಡಿಕೊಂಡು ಈ ನಿವೇದನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹನುಮಂತನ ಸಾಹಸದ ಕ್ಲೈಮ್ಯಾಕ್ಸನ್ನು ಒಡನೆ ಮಾಡ್ತಾ ಇದ್ದಾರೆ. ಅದ್ರಾಕ್ಷಿ ಉತ್ಪತಂತಂ ತಾತ ಉತ ಗಿರಿ ಉತ್ಪಾಟ ಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಾಂಘ್ರವು ಪ್ರಣತಮಪಿ ಚ ತದ ಏಕಕ್ಷಣೇ ತ್ವಾಂ ಹಿ ಲೋಕಃ. ಇದೆಲ್ಲ ಎಲ್ಲ ಜನ ನೋಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ, ಪ್ರತ್ಯಕ್ಷ ಸಿದ್ಧ ಪ್ರಮಾಣ ಅಂತ ಅರ್ಥ. ಲೋಕ ನೋಡಿದರೆ ಏನರ್ಥ, ಗುಟ್ಟು ಗುಟ್ಟ ಮಾಡಿ ಲೋಕ ಕಣ್ಣಾರೆ ಕಂಡಿದೆ ಅಂದಮೇಲೆ ಅದು ಬಿಯಾಂಡ್ ಡೌಟ್. ಯಾರು ಯೋಚನೆ ಕೂಡ ಮಾಡಲಿಕ್ಕೆ ಬರೋದಿಲ್ಲ, ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ, ಅದು ನಡೆದೋಗಿದೆ. ಇದು ಹನುಮಂತನ ದೊಡ್ಡ ಕಥೆ. ಈ ಸಾಹಸವನ್ನು ಅರ್ಥ ಮಾಡಿಕೊಂಡ ಮೇಲೆ ಇಡೀ ರಾಮಾಯಣದಲ್ಲಿ ದೊಡ್ಡ ಹೈಲೈಟ್ ಅಂದರೆ ಹನುಮಂತ ಸಂಜೀವರವನ್ನು ತಂದಿ. ಅದರಲ್ಲಿ ಒಂದೊಂದು ನಮಗೆ ಉಳಿದವರು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ಅಂಥದ್ದು. ಉಳಿದವರು ಹೇಳಿಬಿಟ್ಟಿದ್ರು, ಅಂಗದಾದಿಗಳ ಬಗ್ಗೆ ಹೇಳಿದರೆ 100 ಯೋಜನೆ ಹಾರಲಿಕ್ಕೆ ಬರೋದಿಲ್ಲ ಡಿಕ್ಲೇರ್ ಮಾಡಿದವರು ಆಗಲೇ. ಅವರು 50,000 ಯೋಜನೆ ಅಲ್ಲ, 100 ಯೋಜನೆ ಆಗೋದಿಲ್ಲ, ಹೋದ್ರೆ ಮುಂದೇನು ಗತಿಯೋಗಿ ನಂಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾನೆ ಅಂಗದ. ತತಃಪರಂ ನಜಾನೆ ಅಂಗದ. ಉಳಿದವರಂತೂ 10-20ಕ್ಕೆ ಸ್ಟಾರ್ಟ್ ಆಗಿಬಿಟ್ಟವು. ನಮಗೆ 100 ಯೋಜನೆ ಕೇಳಿದಾಗ ಭಾರಿ ಆಶ್ಚರ್ಯ ಆಗಿತ್ತಲ್ಲ, 50 ಯೋಜನೆ ಕೇಳಿದಾಗ ಅದೇನೂ ಅಲ್ಲ ಹಾಗಾಗಿಬಿಡ್ತು. 100 ಯೋಜನೆ ಸಮುದ್ರ ರಂಗನ ಮಾಡಿದ ಸುಂದರಕಾಂಡದ ಕಥೆ ಭಾರಿ ಭಾರಿ ಚೆನ್ನಾಗಿರೋದು, ಇದನ್ನು ಕೇಳಿದಾಗ ಡಲ್ ಆಗಿಬಿಡುತ್ತೆ. ಅದು ಏನಿದು, ಇದು ಎಂಥ ಸಾಹಸ ಇದು? ಒಂದು 50,000 ಬರಿ ಕೈಲಿ ಹೋಗಿದ್ದ ಹನುಮಂತ. ಅಲ್ಲಿ ಬರಿ ಕೈಲಿ ಬಂದ, ಇಲ್ಲಿ ಹಾಗಲ್ಲ, ಬರ್ತಾ ಬೆಟ್ಟ ತರಬೇಕಲ್ಲ. ಅದು ಹೇಗಿತ್ತು ಗೊತ್ತಾ, ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂಸ ಉಚ್ಚ ತಾವದ್ ವಿಸ್ತಾರ ವಂಶ್ಚಾಪಿ ಉಪಲಲವ ಇವ ವ್ಯಗ್ರಬುದ್ಧ್ಯಾತ್ವಯಾತಃ ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾಜಾಲ ಸಂಶ್ಲೇಷ ನಟ್ಟಚ್ಛಿದಂಕ ಪ್ರಾಗಿವಾಹೂತ್ ಕಪಿವರ ವಪುಷ ತೇ ರಮಃ ಕೌಶಲಾಯ. ಇದು ಮುಂದಿನ ಭಾಗ. ಅಲ್ಲಿ ಮೆಟ್ಟ ಎಷ್ಟಿತ್ತು ಅಂತ ಇಲ್ಲಿ ಹೇಳ್ತಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂಸ ಉಚ್ಚ 100 ಯೋಜನ ಎತ್ತರ ಗೊತ್ತ, ತಾವತ್ ವಿಸ್ತಾರವಾನ್ 100 ಯೋಜನ ಆಗಲ್ಲ, ನೂರು ಯೋಜನೆ ಎತ್ತರ, ನೂರು ಯೋಜನೆ ಆಗಲ್ಲ, ಅದನ್ನ ತರಬೇಕು. ಹೇಗೆ ಗೊತ್ತಾ? ಉಪಲ ಲವ ಇವ ಸಲ್ಲ ಕಣ್ಣು ತುಳುಕಂತ ಅಷ್ಟೇ. ಅಷ್ಟು ಲೀಲಾಜಾಲ ತಂದಿದ್ದಾರೆ. ಬರೀ ಕೈನೋ ಸ್ಪೂನ್ ಹಿಡ್ಕೊಂಬಂದ್ರೆ ಹೇಗೋ ಹಾಗಾಗ್ಬೋದು, ಇಷ್ಟೇ ಎಷ್ಟು ಹಿಡ್ಕೊಂಬಂದಿದ್ದಾರೆ, ಅಷ್ಟು ಲೈಟಾಗಿ ಹಿಡ್ಕೊಂಬಂದಿದ್ದಾರಂತೆ. ಇದವರ ವೈಶಿಷ್ಟ್ಯ. ಇಷ್ಟನ್ನು ನೀವು ಹೇಳಿದರೆ ಸಲೀಲಂ ಅಂತ ಬಂತಲ್ಲ, ಅದಕ್ಕೆ ಸುಮಧ್ವಜದಲ್ಲಿ ಬೆರವಣೆ ಕೊಡ್ತಾರೆ. ಹನುಮಂತ ಎಷ್ಟು ಲೀಲಾಜಾಲ ತಂದಿತ್ತು ಅದನ್ನು ಅಂತ ಕೇಳಿದರೆ, ಒಂದೇ ಕೈಯಿಂದ ತಂದಿತ್ತು ಫಸ್ಟು, ಎರಡು ಕೈಯಿಂದ ಕೂಡ ಅಲ್ಲ, ಒಂದೇ ಕೈಯಿಂದ ಹೇಳಿದ್ದೆ ಹಿಂದೆ ಸರ್. ಇಡ್ಲಿ ತಿನ್ನಲಿಕ್ಕೆ ಎರಡು ಕೈ ಬೇಕು ನಮಗೆ ಅಂತ ಹೇಳಿಲ್ಲ, ಇಡ್ಲಿಕ್ಕೆ ಎರಡು ಕೈ ಬೇಕು ನಮಗೆ. ಆದರೆ ಅದು ತರಲಿಕ್ಕೆ ಒಂದೇ ಕೈ ಅಂತ, ಇಡೀ ಬೆಟ್ಟ ಎತ್ತಿ ತರಲಿಕ್ಕೆ ಒಂದೇ ಒಂದು ಕೈ. ಅದು ಎಷ್ಟು ಎಫರ್ಟ್ಲೆಸ್ ಗೊತ್ತಾ? ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಇದು ಹನುಮಂತನಿಗಾದ ಅನಾಯಾಸದ ಕಾರ್ಯ. ಹನುಮಂತ ರಾಮಾರ್ಚನೆ, ರಾಮದೇವರ ಪೂಜೆಗೆ ದ್ವಾಭ್ಯಾಂ ಕರಾಭ್ಯಾಂ ಎರಡೂ ಕೈಗಳಿಂದ, ನಯತಃ ಪ್ರಸೂನಂ ಹೂವುಗಳನ್ನು ತರ್ತಿದ್ರು ಪೂಜೆಗೋಸ್ಕರ, ಎರಡೂ ಕೈಯಿಂದ ಹೂ ತಂದು ಅಂಜಲಿ ಬದ್ಧ ಅಂತ, ಪುಷ್ಪಾಂಜಲಿ ಅಂತ ಹೇಳಿದ್ರು. ಪುಷ್ಪಾಂಜಲಿ ಏನು ಗೊತ್ತೇನು, ಬೊಗಸೆ, ಅಂಜಲಿ ಅಂದರೆ ಬೊಗಸೆ, ಅದ್ರ ತುಂಬ ಹೂ ಹಿಡ್ಕೊಂಡು ಹಾಕಿದರೆ ಪುಷ್ಪಾಂಜಲಿ ಅಂತ ಹೇಳಿದ್ರು. ಒಂದು ಕೈಯಲ್ಲಿ ಪುಷ್ಪಾಂಜಲಿ 1000 ರೂಪಾಯಿ ಅಂದರೆ ಪುಷ್ಪಾಂಜಲಿ ಆಗೋದಿಲ್ಲ, ಅದು ಎರಡು ಕೈ ಆಗಬೇಕು. ಅಂಜಲಿ ಬದ್ಧವಾಗಿರ್ಬೇಕು, ಕೈ ಹೂ ಹಿಡ್ಕೊಂಡಿರ್ಬೇಕು, ಹಿಡ್ಕೊಂಡು ದೇವ್ರ ಮುಂದೆ ಹಾಕಿದ್ರೆ ಸರಿ. ಅದಕ್ಕೆ ಎರಡು ಕೈಯಿಂದ ಹೂ ತರ್ತಿದ್ರು, ಬೆಟ್ಟ ಒಂದು ಕೈಯಿಂದ ತಂದರು. ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಏನಾಯ್ತು ಈಗ, ಹೂ ಹಗರಣ ಬೆಟ್ಟ ಹಗರ ಆಗಿದ್ರೆ ಬೆಟ್ಟ ಲೈಟು, ಯಾಕಂದ್ರೆ ಎರಡು ಕೈ ಒಂದು ಕೈ ಉಪಯೋಗಿಸಿರೋದ್ರಿಂದ. ಏಕೇನ ದೋಷ್ಣ ನಯತೋ ಗಿರೀಂದ್ರಂ, ಗಿರಿಯಲ್ಲಿನ ಗಿರೀಂದ್ರಂ ದೊಡ್ಡ ಗಿರಿ, ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಎರಡಿದೆ ಅದರೊಳಗೆ, ಟೊಳ್ಳಾದ್ರೆ ಬೇರೆ, ಸಾಲಿಡ್ ರಾಕ್ ಆದ್ದರಿಂದ ಗಿರೀಂದ್ರಂ ಅದು ಒಂದು, ಮತ್ತು ಬಹಳ ಯೂಸ್ಫುಲ್ ರಾಕ್ ಆದ್ದರಿಂದ ಗಿರೀಂದ್ರಂ, ಗಿರಿ ಶ್ರೇಷ್ಠ. ಅದನ್ನು ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಂ ಅಸ್ಯ ನಾಭೂತ್ ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಯಾವ ಎಫರ್ಟ್ಸ್ ಹಾಕಿದ್ರಲ್ಲ ಹೂ ತರಲಿಕ್ಕೆ, ಅಷ್ಟು ಎಫರ್ಟ್ಸ್ ಇಲ್ಲಿ ಹಾಕಲಿಲ್ಲ ಅಂತ ಹೇಳ್ತಾರೆ. ಹೂ ತರಲಿಕ್ಕೆ ಆಗಬೇಕಾದ ಎಫರ್ಟ್ಸನ್ನು ಇಲ್ಲಿ ಹಾಕಲಿಲ್ಲ. ಅದು EDM ಹೂವೆತ್ತೆ ಕೆಲಸ ಆಯಿತು ಅಂತ ಹೇಳ್ತಾರಲ್ಲ, ಹಾಕಿ ಹೂವೆತ್ತೆ ಬಾಯಲ್ಲಿ ಹೂವೆತ್ತಾಗತ್ತಾನೆ, ಸಿಕ್ಕಾಪಟ್ಟೆ ದುಡ್ಡು ಹೋಗಿರ್ತದೆ, ಕೈ ಬಿಟ್ಟಿರ್ತದೆ, ಆಗಲಿದೆ ಲಂಚ ಗಿಜ್ಜೆ ಸೇರೋಗ್ಬಿಟ್ಟಿರ್ತದೆ, ಎಷ್ಟು ವರ್ಷಗಟ್ಟಲೆ ಕಾದಿರ್ತಾನೆ, ಮನೆ ಹೂವೆತ್ತಿದಾಗಾಯಿತು ಅಂತ ಅಂದ್ಬಿಡ್ತಾನೆ, ಮನಸ್ಸಾಗ ಅನ್ಕೊಂಡ್ಬಿಡ್ತಾನೆ. ಅಲ್ಲ, ಆ್ಯಕ್ಚುಲಿ ಹೂವೆತ್ತಿದಾಗಾಯಿತು, ಹೂವೆತ್ತಿದ್ದಕ್ಕಿಂತ ಕಡಿಮೆ ಆಗಿತ್ತು ಈ ಪ್ರಸಂಗದೊಳಗೆ. ಅದಕ್ಕೆ ಹೇಳುತ್ತಾರೆ ವಾಯುದೇವರ ಶಕ್ತಿ ಎಷ್ಟು ಅಂತ ಕೇಳಿದರೆ, ನಿನ್ನೆ ನೋಡಿದ್ದೇವೆ ಫುಲ್ ಶಕ್ತಿ ಉಪಯೋಗಿಸೇ ಇಲ್ಲ ಅವರು, ಸ್ವಲ್ಪ ಉಪಯೋಗಿಸಿದ್ದಾರಷ್ಟೇ. ಫುಲ್ ಶಕ್ತಿ ಉಪಯೋಗಿಸಿದರೆ ಹೇಗಿರಬಹುದು ಅಂತ ಹೇಳೋದಕ್ಕೆ, ಇಡೀ ಜಗತ್ತಿನ ಪ್ರಾಣ ಅವರು. ಒಂದ್ಸತಿ ನಾವೇ ಪ್ರಾಣಾಯಾಮ ಮಾಡಿದ್ರೆ ಸುಸ್ತೊಡೆದು ಬಿಟ್ಟಿರ್ತೇವೆ, ಸೊಳ್ಳೆ ಸುಮ್ಮನೆ ನಮಗೆ ಇನ್ನೊಬ್ಬರು ಪ್ರಾಣ ಅಲ್ಲ, ನಮ್ಮ ಪ್ರಾಣ ಸ್ವಲ್ಪ ಅಂದ್ರೇ ಸುಸ್ತೊಡೆದು ಬಿಟ್ಟಿರ್ತಾನೆ. ಅಷ್ಟು ಜನದ ಪ್ರಾಣನ ಡೈಲಿ ಆಡಿಸ್ಬೇಕು ಅವ್ರೆ, ಇವತ್ತಕ್ಕೆ 21,600 ಬಾರಿ ಆಡಿಸ್ಬೇಕು ಅಷ್ಟು ಜನದ್ದು. ಇಷ್ಟಾದರೂ ಎಫರ್ಟ್ ಆರಾಮಾಗಿರ್ತಾರೆ, ಅದು ನೋಡಿದವರಿಗೆ ಇದೇ ಇರಲ್ಲ ಅನಿಸಿಬಿಡುತ್ತೆ ಅವ್ರು ನಿಜವಾದ. ಅದು ಕೂಡ ಮತ್ತೆ ಎಫರ್ಟ್ಲೆಸ್, ಮತ್ತೆ ವಾಯುದೇವರಿಗೆ ಎಫರ್ಟ್ ಅಂದರೆ ವಾಯುದೇವರ ಹತ್ರ ಇಲ್ಲ, ಎಫರ್ಟ್ಲೆಸ್ಸೇ ಅವ್ರ ಕೆಲಸಗಳು. ಅವ್ರು ಮಾಡೋ ಎಫರ್ಟ್ ಎಲ್ಲ ಭಕ್ತಿಗಳು, ಅಲ್ಲಿ ಮಾತ್ರ ಎಫರ್ಟ್ ಇರ್ತದೆ ಅಷ್ಟೇ. ದೇವ್ರ ಪೂಜೆಗೆ ಅದಕ್ಕೆ ಭಾರಿ ಎಫರ್ಟ್, ಇದೆಲ್ಲ ಲೈಟಾಗಿ ಮಾಡಿ ಮುಗಿಸ್ಬಿಡ್ತಾರೆ. ಅದನ್ನು ಹೇಳೋದಕ್ಕೆ ಅದ್ರಾಕ್ಷಿ ಉತ್ಪತಂತಂ ತಥಭೂತ ಗಿರಿ ಮುತ್ಪಾಟ ಯಂತಂ ಗೃಹೀತ್ವ ಆಯಾಂತಂ ಖೇ ರಾಘವಾಂಧ್ರವು ಪ್ರಣತಪಿ ಚ ತದಾ ಏಕಕ್ಷಣೇ ತ್ವಾಂಹಿ ಲೋಕ. ಇಂಥ ನಿನ್ನನ್ನು ಒಂದೇ ಕ್ಷಣದಲ್ಲಿ ಮಾಡಿದ್ದನ್ನು ಕಂಡ್ರು. ನಮಗಿದೆಲ್ಲ ಸ್ವಲ್ಪ ಇವತ್ತಿನ ಜನಕ್ಕೆ ಭಾರಿ ಗೊಂದಲ, ಭಾರಿ ಹೇಳ್ತೀರಿ ನೀವು, ಉತ್ಸೇಹಕ್ಕೆ ಭಾರಿ ಎಕ್ಸಾಗರೇಷನ್ ಆಯ್ತು. ಒಂದು ವರ್ಷದಲ್ಲಿ ತಂದ ನೀವು ಒಪ್ಸಾಡಬೇಕಾದ್ರೆ ಕಷ್ಟಪಟ್ರೆ, ಅಲ್ಲೂ ಸಾಧ್ಯ ಇಲ್ಲ ಬಿಡಿ, ಎಷ್ಟು ವರ್ಷ ಕೊಟ್ಟರು ಹೋದ್ರೆ ಹೋಗ್ಬಿಡ್ತಾರೆ ಹೊರತು ಬರೋ ಚಾನ್ಸ್ ಇಲ್ಲ, ಬೆಟ್ಟ ಏರುತ್ತಾರೆ ಮತ್ತೆ. ಆದರೆ ಅಂಥ ಹನುಮಂತ ಎಷ್ಟೇ ಶಕ್ತಿ ಇದ್ದರೂ ಕೂಡ ಸ್ವಲ್ಪ ಟೈಮ್ ತೊಗೊಂಡ ಅಂತ ಹೇಳಿ, ಅದಕ್ಕೆ TVಯಲ್ಲಿ ಏನು ಮಾಡಿಬಿಡ್ತಾರೆ ಗೊತ್ತಾ, ಅಲ್ಲಲ್ಲಿ ಹೋಗೋದು, ರೆಸ್ಟ್ ತೊಗೊಳ್ಳೋದು, ಕನ್ಫ್ಯೂಸ್ ಆಗೋದು ಹನುಮಂತ, ಏನೇನೋ ಮಾಡೋದು ಮಾಡಿಬಿಡ್ತಾರೆ ಅದರೊಳಗೆ. ಸ್ವಲ್ಪ ಮೇ ಪಿಕಪ್ ಮಾಡಿ, 3 ಸೀರೆ ಎಲಿಬೇಕಲ್ಲ, ಅದು 3 ಆಗ್ತಿರುತ್ತೆ. ಇನ್ನು ತೋರಿಸ್ಬಿಟ್ಟು ಅವ್ರಿಗೆ ಕ್ಷಣದಲ್ಲಿ ತೋರಿಸ್ಬೇಕು, ಇದನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಹನುಮಂತ ಮಾಡಿದ್ದಿರಲಿ ತೋರ್ಸೋಕ್ಕೆ ಆಗೋದಿಲ್ಲ, ಅಷ್ಟು ಫಾಸ್ಟ್ ಅದು ಹನುಮಂತಂದು. ನಿಜವಾಗಲೂ ಹನುಮಂತ ಅಷ್ಟೇ ಬೇಗ ಬರಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ. ಇವತ್ತು ಜನಕ್ಕೆ ಒಪ್ಪಿಸೋದು ಭಾರಿ ಸುಲಭ. 100 ವರ್ಷಗಳ ಹಿಂದೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಶಾಸ್ತ್ರ ಹೇಳಿತ್ತು ಸರಿನೇ, ಎದುರು ದೃಷ್ಟಾಂತ ಕೊಡೋದು ಕಷ್ಟ ಆಗ್ತಿತ್ತು. ಇಲ್ಲ ಒಪ್ಪಿ ಶಾಸ್ತ್ರ ಸುಳ್ಳೆ ಯಾಕೆ ಹೇಳ್ತಾರೆ, ಕೆಲವೆಲ್ಲ ಹೇಳಬೇಕಾಗ್ತಿತ್ತು. ಆದರೆ ಇವತ್ತು ಆ ಪ್ರಸಂಗ ಇಲ್ಲ. ಇವತ್ತು ಡಯಲ್ ಮಾಡ್ತಾ, ISD ಡಯಲ್ ಮಾಡ್ತಾನೆ, ಎಷ್ಟು ದೂರ ಯೋಚನೆ ಮಾಡಿ ನೋಡಿ ಅಂತ ನಿಮಗೀಗ ಹೋದರೆ ಹಲೋ ಅಂತಾನೆ ಇಮಿಡಿಯೇಟ್. ಅಷ್ಟು ದೂರ ಹೋಗುತ್ತೆ, ಎಷ್ಟು ವಿತಿನ್ ನೋ ಟೈಮ್ ಅಲ್ಲಿ ಹೋಗಿರುತ್ತಾಗಲೇ, ಆಮೇಲೆ ಹಲೋ ಅತ್ತು ವಾಪಸ್ ಬರುತ್ತೆ ಮತ್ತೆ. ಅದು ಒಂದು ಏಕಕ್ಷಣೀಯ ತಾಮ್ಯ ಲೋಕಃ, ಇವನು ಹಲೋ ಒಂದು 3 ದಿವಸ ಹಲೋ ಅಂತಾನೆ, ಇಮಿಡಿಯೇಟ್ ಆಗಿ ಎದುರು ಕೂತ್ಕೊಂಡು ಮಾತಾಡ್ದಾಗ ಇರುತ್ತೆ. ಎದುರು ಕೂತ್ಕೊಂಡು ಮಾತಾಡಿಸೋ ಗಟ್ಟೆ ಮಾತಾಡ್ತಾರೆ, ಫೋನ್ಲೇ ಮಾತಾಡ್ತಾರಲ್ಲ ಗೊತ್ತೇ ಆಗಲ್ಲ ಪಕ್ಕದವ್ರಿಗೆ, ಮೆಲ್ಲ ಮಾತಾಡ ಅಷ್ಟು ದೂರ ಹೋಗುತ್ತೆ. ಅರ್ಥ ಆಯ್ತಲ್ಲ, ಈ ಸೌಂಡ್ ಎಷ್ಟು ಫಾಸ್ಟ್ ಆಗೋದ್ರೆ ಇದು ಹನುಮಂತನ ಶಕ್ತಿ ಹೇಗಿರ್ಬೇಕು ಲೆಕ್ಕ. ಇವತ್ತು ಸುಲಭ ಅದು, 100 ವರ್ಷಗಳಿಂದ ಯಾವ್ದು ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೆ ಯಾರೋ ಮಾತಾಡ್ತಾರೆ ಅಲ್ಲ, ಚಂದ್ರಲೋಕ ವಿಜ್ಞಾನಿಗಳು ಹೋಗಿ ಬಂದಿದ್ದಾರೆ, ನಾವು ಹೋಗಿ ಬಂದಿಲ್ಲ, ನೋಡೋದಕ್ಕೆ ಸಾಧ್ಯ ಇಲ್ಲ. ಫೋಟೋ ಹಿಡಿದ್ರೆ ನೋಡಬೇಕು, ಡೌಟ್ ಅದ್ರ ಬಗ್ಗೆ ಕೆಲವರು ಹೇಳಿರ್ತಾರೆ. ಇದು ಹಾಗಲ್ಲ, ನಾವೇ ಮಾತಾಡ್ತೋ, ನೀನೇ ಮಾತಾಡಿರ್ತೀನಿ ದಿವಸ ಗೊತ್ತಾಗ್ಬಿಡುತ್ತೆ. ನಾವು ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಎಷ್ಟೊತ್ತು ಬೇಕಾಗುತ್ತೆ ನಮಗೆ, ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಎಷ್ಟೊತ್ತು ಬೇಕಾಗುತ್ತೆ, ಇದನ್ನು ಹೇಗೆ ಟ್ರಾವೆಲ್ಸ್ ಮಾಡುತ್ತೆ ಸೌಂಡ್ ಇದು ಒಂದು ಇಷ್ಟು ಫಾಸ್ಟಾಗಿ, ಎಷ್ಟು ಸಮುದ್ರಗಳು, ಎಷ್ಟು ಬೆಟ್ಟಗಳು, ಅಷ್ಟು ದೂರ ನೆನೆಸ್ಕೊಂಡು ಕ್ಷಣದಲ್ಲಿ ಹೋಗುತ್ತಲ್ಲ, ಎಂಥ ಬಿರಕಲ್ಲಿ ಇದು ಒಂದು ಯಾವುದರಿಂದ ಆಯಿತು, ಯಂತ್ರದ ಶಕ್ತಿ ಇದು ಒಂದು. ಯಂತ್ರಕ್ಕೆ ಶಕ್ತಿ ಇದೆ ಅಂತ ಒಪ್ಕೊಂಡಿದೆ ಅಲ್ಲ, ಒಪ್ಪು ಬೇರೆ ದಾರಿ ಇಲ್ಲ, ಒಪ್ಪಿಕೊಳ್ಳಬೇಕು ಬುದ್ಧಿ ಇದ್ದವರಿಗೆ. ಯಂತ್ರದ ಶಕ್ತಿ ಮೆಟೀರಿಯಲ್, ಹನುಮಂತನ ಶಕ್ತಿ ಸ್ಪಿರಿಚುಯಲ್. ಅದು ಒಂದು ಎಷ್ಟು ಜಾಸ್ತಿ ಆಗುತ್ತೆ ಯೋಚನೆ ಮಾಡಿ. ಇದು ನಮ್ಮಲ್ಲಿ ವ್ಯತ್ಯಾಸ ಇದೆ, ಈ ಸೌಂಡ್ ಸ್ಪೀಡ್ ಬೇರೆ, ಲೈಟ್ ಸ್ಪೀಡ್ ಬೇರೆ. ಸೌಂಡ್ ಸ್ಪೀಡ್ ಲೈಟ್ ಸ್ಪೀಡ್ ಭಾರಿ ಜಾಸ್ತಿ. ಅಂಥ ಅದು ಹನುಮಂತಂದು ಸೌಂಡ್ ಸ್ಪೀಡ್ ಅಲ್ಲ, ಸ್ಪೀಡ್ ಆಫ್ ಸೌಂಡ್ ಅಲ್ಲ, ಸ್ಪೀಡ್ ಆಫ್ ಲೈಟ್. ಅದು ಮನೋವೇಗ ಅಂತಲೇ ಕರೆದಿದ್ದ. ಸ್ಪೀಡ್ ಆಫ್ ಲೈಟ್ ಅಂದರೆ ಎಷ್ಟು ಜಾಸ್ತಿ ಇರಬೇಕು, ಒಂದು ಸೆಕೆಂಡ್ಗೆ 300,000 ಕಿಲೋಮೀಟರ್ ಹೋಗುತ್ತಂತೆ ಲೈಟ್. 300,000 ಕಿಲೋಮೀಟರ್ ಒಂದು ಸೆಕೆಂಡ್ಗೆ. ಇದರದ 50,000 ಯೋಜನೆ ದೂರ, 100,000. ಸೊ ಸೆಕೆಂಡ್ ಒಳಗೆ ಬರಲಿಕ್ಕಾಗುತ್ತಾ ಇಲ್ಲ ಹನುಮಂತನಿಗೆ, ಗ್ಯಾರಂಟಿ ಆಗಿದೆ. ಏಕಕ್ಷಡೆ ತಾಮ್ಹಿ ಲೋಕಃ, ಹೈಲಿ ಸೈಂಟಿಫಿಕ್ ಆಗಿರೋದೇ ಹೊರತು ನಮ್ಲಕ್ಕೆ ಅಸಾಧ್ಯವಾದ ಯಾವುದೂ ಇಲ್ಲ. ಇದು ಸ್ಪೀಡ್ ಆಫ್ ಲೈಟ್ ಹನುಮಂತ ಹೋಗ್ತಾನೆ. ಸ್ಪೀಡ್ ಆಫ್ ಲೈಟ್ ಹನುಮಂತನಿಗೆ ಹೇಳ್ಬೋದಾ ಅಂದರೆ, ಲೈಟ್ ಯಾರು ಗೊತ್ತಾ? ವಿದ್ಯುನ್ನಾಮಕ್ಕೆ ವಿಧಿಜಾತೆ, ಭಾರತೀಯ ದೇವಿ ಲೈಟಿನ ಅಭಿಮಾನಿ ದೇವ. ಭಾರತೀಯ ದೇವಿ ಲೈಟ್ಗೆ ಭಾರತೀಯ ಪತಿ ಇವರು, ಇನ್ನೇ ಆಗಿರ್ಬೇಕು ಲೆಕ್ಕ. ಲೈಟ್ ಬೇಕು ಸ್ಪೀಡ್ ಕೂಡ ಇವ್ರ ಮುಂದೆ ಏನೂ ಅಲ್ಲ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಹೇಳಬೇಕಾದ್ರೆ ಮನೋಜವಂ ಅಂತ ಕರೆದಿದ್ದಾರೆ. ಹನುಮಂತನ ವೇಗ ಲೈಟ್ ವೇಗಕ್ಕಿಂತ, ಲೈಟ್ ವೇಗ ಮೆಟೀರಿಯಲ್, ಮನೋವೇಗ ಸ್ಪಿರಿಚುಯಲ್. ಅಂತ ಸ್ಪಿರಿಚುಯಲ್ ವೇಗ ಹನುಮಂತನದಾದ್ದರಿಂದ ಅಷ್ಟು ಬೇಗ ಹೋಗಿ ಬಂದ ಅಂತ ಕೇಳೋದಕ್ಕೆ ಹೋಗಬೇಡಿ. ಹೋದ ಬಂದ ಎರಡು ಹೌದು. ಈ ಫೋನ್ ನಮ್ಮ ಹಲೋ ಹಲೋ ಹೋಗಿ ಎರಡು ಆಗಿಬಿಡುತ್ತಲ್ಲ, ಎರಡು ನಡೆದೋಯ್ತಾಗ ಪ್ಲಸ್ ಎತ್ತಿದ್ದು ಹನುಮಂತನ ಅಸಾಧಾರಣವಾದ ಶಕ್ತಿ. ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಆಶ್ಚರ್ಯ ಅನಿಸೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಹನುಮಂತಲ್ಲಿ ಇಷ್ಟು ಭಕ್ತಿ ಗೊತ್ತಾದರೆ ನಾವೇನು ಮಾಡ್ತೇವೆ? ವಾಯುಸ್ತುತಿ ಹೇಳ್ತೇವೆ. ಅವು ಯಾವಾಗ ಕೇಳಿಸುತ್ತೋ ಏನೋ ವಾಯುದೇವರಿಗೆ, ಯಾವಾಗ ಬರ್ತಾರೋ ಏನೋ, ಇವ್ರು ಯಾರೋ ಇವರೇ ವಾಸಿ ಪಕ್ಕದಲ್ಲಿ ಅಂತ ಹೋಗಿಬಿಡ್ತಾನೆ ಯಾರೋ ಬಾಬಾಗಳ ಹತ್ರ. ಹಾಗೆಲ್ಲ ಹೋಗಬೇಡಿ, ಇವ್ರ ಹತ್ರ ಇದ್ರೂ ಕೇಳಿಸೋದಿಲ್ಲ, ದೂರ ಇದ್ರೂ ಅವರಿಗೆ ಕೇಳಿಸುತ್ತೆ. ಆಶುದೇವ ಅಂತ ಅದಕ್ಕೆ ಹೇಳಿ, ಫಾಸ್ಟೆಸ್ಟ್ ಕ್ಯೂರ್ ಕೊಡತಕ್ಕಂಥವ್ರು. ಅದನ್ನು ಅನುಭವಿಸಿ ನೋಡಬಹುದು. ಎಂಥ ಪ್ರಸಂಗದಲ್ಲೂ ಕೂಡ ವಾಯುಸ್ಥಿತಿ ನಿಮಗೆ ರಕ್ಷಾ ಕವಚ. ಅದು ಅದನ್ನು ಹೇಳೋದೇ ತಡ, ಅನುಗ್ರಹ ಮಾಡೇ ಮಾಡ್ತಾರೆ, ಪ್ರಾಣವನ್ನು ಕೊಡ್ತಾರೆ ಎಂಬುದನ್ನು ನಮ್ಮ ಪ್ರಸಂಗದಲ್ಲಿ ನಾವೇ ಯಾರದೋ ಪರೀಕ್ಷೆ, ನಾವೇ ಪರೀಕ್ಷೆ ಮಾಡಿಕೊಂಡ್ರೆ ಸಾಕು, ಅವ್ರು ಹೇಗೆ ಕಾಪಾಡ್ತಾರೆ ಅಂತ ಅರ್ಥ ಆಗುತ್ತೆ. ಅಂಥ ವೇಗ ಅವರದ್ದು, ಅಂಥ ಸಿದ್ಧಿ, ಅಂಥ ಅನಾಯಾಸವಾದದ್ದು. ಮತ್ತೆ ಇಲ್ಲಿ ತಂದರಂತೆ ತರ್ತಿರ್ಲಿಕ್ಕೆ ಆಗಿದ್ದೇನು ಗೊತ್ತಾ? ತದ್ಗಂಧ ಮಾತ್ರೇಣ, ಇನ್ನೂ ಕೆಳಗಿಡಿಸೇನೋ ಮಾಡೋ ಕಾರಣ ಇಲ್ಲ. ಆ ಸಂಜೀವನ ಪರ್ವತ ವಾಸನೆ ಬಂತಲ್ಲ, ಒಂಥದ್ದು ಗಾಳಿ ವೇವು ಎಲ್ಲ ಎತ್ಕೊಂಡೋಗ್ಬಿಟ್ಟಿರುತ್ತೆ. ಅಲ್ಲಿ ಒಂದು ಕ್ಷಣದಲ್ಲೇ ಎಲ್ಲ ಸೆಟ್ರೇಟ್ ಆಟೋಮೆಟಿಕ್ ಆಗಿ ಪ್ಲಾಸ್ಟರ್ ಹಾಕಿ ಬಿಚ್ಚರಿ ಕೆಟ್ಟೋ ದಿಸ್ಬೇಕು. ಮತ್ತೆ ಪ್ಲಾಸ್ಟರ್ ಹಾಕೋದು ಒಂದು ಕಷ್ಟ, ಬಿಚ್ಚೋದು ಒಂದು ಕಷ್ಟ, ಆಮೇಲೆ ಸ್ಲೋಲಿ ಮತ್ತೆ ಫಿಸಿಯೋಥೆರಪಿ ಮಾಡಬೇಕು ಒಂದು ದಿವಸ. ಇಷ್ಟೆಲ್ಲ ಆಗಲಿ ಒಂದು ಕ್ಷಣಕ್ಕೆ ಎದ್ದು ಕೂತ್ಬಿಟ್ಟಿರುತ್ತೆ. ಇದು ಅರ್ಥ ಮಾಡ್ಕೊಂಡು ಡಿವೈನ್ ರೆಮಿಡೀಸ್ ಅವೆಲ್ಲ ಇತ್ತು ಆಗಿನ ಕಾಲ, ಅವೆಲ್ಲ ಮಿಸ್ಸಿಂಗ್ ಇವತ್ತಿನ ದಿವಸ, ಅವೆಲ್ಲ ಹೊರಟೋಯ್ತು. ಇಂಥ ಉಲ್ಲೇಖ ನಮಗೆ ಮಹಾಭಾರತದಲ್ಲಿ ಬರುತ್ತೆ. ದುರ್ಯೋಧನ ಪ್ರತಿನಿತ್ಯ ಭೀಷ್ಮಾಚಾರ್ಯ ರಾತ್ರಿ ಹೋಗ್ತಾರೆ ಸೇನಾಧಿಪತಿಗಳನ್ನ ಮೀಟ್ ಮಾಡೋದು. ಅವೆಲ್ಲ ಸರಿ ತಾನೆ, ಸಿ ಎಫ್ ಸೆಕ್ರೆಟರಿ ಇರಲೇಬೇಕಲ್ಲ, ಕಾಂಜನಚಂಡಿವ್ರದ್ದು ಆ ಥರ ಹೋಗ್ತಿದ್ರು. ಹೋಗೋದು ಅವನೇನು ಸ್ತೋತ್ರ ಮಾಡೋಕೆ ಹೋಗ್ತಿದ್ದಿಲ್ಲ, ಬೈತಿದ್ದ ಅವ್ರು ಹೋಗಿಬಿಟ್ಟು. ಹಾಗೆ ಮಾಡ್ತೀರಿ, ದೊಡ್ಡವ್ರು ಬೈದು ಬೈದೇ ಹಾಳಾದವನು ಅಂತ ಪೂಜ್ಯರನ್ನ ಮಾತೆತ್ತರೆ ವೃದ್ಧಾನಾಮ್ ಶಾಸನಾತಿಗ ಅಂತ ಕರೀತಾರೆ ಅವರು. ದೊಡ್ಡವ್ರನ್ನ ಮೀರಿ ನಡೀತಕ್ಕಂಥ ಮಹಾಪಾಪಿಷ್ಟವ್ ಇವತ್ತು ಕಾಮನ್ ಆಗಿಬಿಟ್ಟೆ. ದೊಡ್ಡವ್ರ ಮಾತು ಮೀರೋದು ಅಂದ್ರೆ ಅದು ಹೌದು, ಮೀರಿಬಿಟ್ಟಿ ಗೊಡ್ ಅಂದ್ಬಿಡ್ತಾರೆ ಅಂತ ಕಾಲ ಇತ್ತು. ನಿಮ್ಮ ಅಪ್ಪರ ಮಾತು ಕೇಳಿಲ್ವಾ? ವೆರಿ ಗುಡ್. ತಾಯಿ ಮಾತು ಕೇಳಿಲ್ಲ, ವೆರಿ ವೆರಿ ಗುಡ್. ಆ ಥರ ಆಗೋಗ್ಬಿಟ್ಟು ಅಂದ್ರೆ ಯಾಕೆ ತನ್ನ ಮಾತು ಕೇಳ್ತಾನಲ್ಲ, ಉಳಿದವ್ರ ಮಾತು ಕೇಳಬೇಕಾಗಿಲ್ಲ. ದುರ್ಯೋಧನ ಪಾಪಿಯವನು, ಅವರ ಹತ್ರ ಹೋಗ್ತಿದ್ದ, ತಾತ ಏನು ಪ್ರತಿಜ್ಞೆ ಮಾಡಿದ್ದಿ ನೀವು, ಏನಾದರೂ ಕೆಲಸ ಮಾಡಿದ್ದೀರಾ? ಬಾಯಿ ಬಂದ ಬೈತಿದ್ದವರು. ಅವ್ರೇನು ಮಾಡ್ತಿದ್ರು? ಸಮಾಧಾನ ಉತ್ತರ ಕೊಡ್ತಿದ್ರು. ದುರ್ಯೋಧನ, ನನ್ನ ಶಕ್ತಿ ಎಷ್ಟೇ ಇರ್ಬೋದು, ಯಾರ ಮುಂದೆ ಯುದ್ಧ ಮಾಡಬೇಕು ಅಂತ? ನಾವು ಭೀಮನ ಮುಂದೆ, ಕೃಷ್ಣನ ಮುಂದೆ, ಅರ್ಜುನನ ಮುಂದೆ ಯೋಚನೆ ಮಾಡೋ ನಮ್ಮ ಯೋಗ್ಯತೆ. ನಾವು ಇಷ್ಟು ಯುದ್ಧ ಮಾಡ್ತಿರೋದೆ ಭಾರಿ ಜಾಸ್ತಿ ಗೊತ್ತಾ, ಹೆಚ್ಚು ಮಾಡೋಕ್ಕಾಗೋದಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳ್ತಿದ್ರು. ಇನ್ನೂ ತುಂಬ ಕತೆ ಬರುತ್ತೆ, ಅದೆಲ್ಲ ಬೇಡ. ಅವ್ರು ದಿವಸ ಹೊಡೆಸ್ಕೊಂಡು ಮೈಯೆಲ್ಲ ಗಾಯ ಆಗಿರ್ತಿತ್ತು ದುರ್ಯೋಧನನಿಗೆ. ಇಷ್ಟೆಲ್ಲ ಗಾಯ ಹಾಕೊಂಡು ಬರ್ತಿದ್ನಲ್ಲ, ಅವ್ರು ನೋಡ್ತಿದ್ರಂತೆ. ಅದರಲ್ಲಿ ಬರುತ್ತೆ, ಆಚಾರ ನಿರ್ಣಯದಲ್ಲಿ ಬರೀತಾರೆ, ಮಹಾಭಾರತದಲ್ಲಿ ಬರುತ್ತೆ. ಅವ್ರು ಔಷಧಿ ತೊಗೊಂಡು ಎಲ್ಲ ಔಷಧಿ ಹಾಕ್ತಿದ್ರು, ಬೈಲಕ್ಕೆ ಬಂದನೇ ಔಷಧಿ ಹಾಕ್ತಿದ್ರಂತ ಪಾಪ, ಕ್ಷಣದಲ್ಲೆಲ್ಲ ವಾಸಿಯಾಗಿಬಿಡ್ತಿತ್ತು. ಇಂಥ ಔಷಧಿ ತಾಯಿನ ಕಾಲಕ್ಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇನ್ಸ್ಟೆಂಟ್ ಪೇನ್ ಕಿಲ್ಲರ್ ಇರುತ್ತೆ ನೋಡಿದ್ರೆ, ಫ್ರ್ಯಾಕ್ಚರ್ ಆಗಿರುತ್ತೆ, ಬ್ಯಾಟಿಂಗ್ ಹೋಗ್ತಾನೆ ಮತ್ತೆ ಅವನು. ಅದು ಆ ಕಾಲಕ್ಕೆ ವಾಸಿಯಾಗಿಬಿಟ್ಟು ನೋವು ಗೊತ್ತಾಗೋದಿಲ್ಲ, ಆಮೇಲೆ ಮಾಡ್ತಾನೆ. ಇವತ್ತಿನ ಔಷಧಿ ಗೊತ್ತಿದೆಯಲ್ಲ, ಅದಕ್ಕಿಂತ ಫಾಸ್ಟ್. ಬರೀ ಅದು ನೋವು ಗೊತ್ತಾಗ್ತಿದ್ರೆ ವಾಸಿಯಾಗಿಬಿಡ್ತಾ ಇತ್ತು. ಅವರೇ ಮರುದಿವಸ ಎಲ್ಲ ಸೈಕಲ್ ರೇಸ್ ಹೋಗ್ತಿದ್ದಿಲ್ಲ, ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಯುದ್ಧಕ್ಕೆ ಹೋಗದಷ್ಟು ರಿಪೇರಿ ಮಾಡಿ ಕಳಿಸ್ತಿದ್ರಂತೆ ಭೀಷ್ಮಾಚಾರ್ಯ. ಅಂತ ಮೂಲಿಕೆ ಅವರಿಗೆ ಗೊತ್ತಿತ್ತು. ಇದನ್ನು ನಿರ್ಣಯದಲ್ಲಿ ಆಚಾರ್ಯ ಬರೆಯೋದು ಮಹಾಭಾರತ ಮೂಲ ಹೇಳೋದು. ಅಂದರೆ ಅಂಥ ವಿದ್ಯೆನೇ ಗೊತ್ತಿತ್ತು. ಸಂಜೀವನ ಹೈಯೆಸ್ಟ್ ಅದು, ಅದು ಹನುಮಂತ ತಂದು ಮಾಡಿದ್ದೇನು. ಕೆಲವರೆಲ್ಲ ಇರ್ತಾರೆ, ಭಾರಿ ದೊಡ್ಡ ರೆಕಾರ್ಡ್ ಹೌದು. ಎಷ್ಟೊಂದನ್ನು ಗಿನೆಸ್ ರೆಕಾರ್ಡ್ಗೋಸ್ಕರ ಕೆಲವು ಕೆಲಸ ಮಾಡ್ತಾರೆ. ನಾನು ಸ್ಟಾಪ್ ಆಡೋದು, ನಾನು ಸ್ಟಾಪ್ ತಿನ್ನೋದು, ಅದು ಒಂದು ರೆಕಾರ್ಡೇ. ಏನೇಳೋ ತಿಂತಾರಂತಾನೆ, ಇಷ್ಟಿಂದ ಅಂತ ರೆಕಾರ್ಡ್ ಮಾಡ್ಕೊಳ್ಳೋದು. ರೆಕಾರ್ಡ್ ಸಿಕ್ಕಿ ರೆಕಾರ್ಡ್ಗೆಲ್ಲ ಅಷ್ಟು ಜನ ಪ್ರಾಣ ಉಳಿಬೇಕು. ಹನುಮಂತ ಆ ಕೆಲಸ ಮಾಡ್ತಾನೆ, ಅಂದರೆ ಲೋಕ ರಕ್ಷಣೆಗೋಸ್ಕರ ಮಾಡಿದ ಕೆಲಸನೇ ಹೊರತು ತನ್ನ ಪ್ರತಿಷ್ಠೆಗೋಸ್ಕರ ಮಾಡಿದ ಕೆಲಸ ಅಲ್ಲ. ಹನುಮಂತ ಸಮುದ್ರ ಹರಿದ, ಜಗತ್ತಿನ ಯುನಿಕ್ ಹೈ ಜಂಪ್ ಕೇಸ್ ಅದು, ಲಾಂಗ್ ಜಂಪ್ ಕೇಸು. ಆದರೆ ಮಾಡಿದ್ದೇನು, ಸೀತಾಕೃತಿಯನ್ನು ಕಂಡುಬಂದ ಉಪಯೋಗ ಇದೆ ಅದರಿಂದ. ಅಂದರೆ ನಾವು ಮಾಡಿದ ಕೆಲಸಗಳು ತೋರಿಕೆಯಾಗಬಾರದು, ಪ್ರದರ್ಶನ ಆಗಬಾರದು, ಅದು ಎರಡಾಗಬೇಕು. ಆ ಕಡೆ ಸೈಡ್ನಲ್ಲಿ ಪ್ರಾಣಾಯಾಮವೂ ವಾಸುದೇವಂ ಆಗಬೇಕು, ಈ ಕಡೆಗೆ ಜನಗಳಿಗೆ ಹಿತ ಆಗಬೇಕು. ಎರಡಾಗದೆ ಹೋದರೆ ಶ್ರಮಯೇವ ಹಿ ಕೇವಲಂ ಅಂತ ಹೇಳ್ತಾರೆ. ದೊಡ್ಡ ಅಡುಗೆ ಮಾಡಿಬಿಟ್ಟ, ಊಟಕ್ಕೆ ಯಾರೂ ಬರಲೇ ಇಲ್ಲ, ಅದಿಷ್ಟು ವೇಸ್ಟ್. ಅದು ಅಡುಗೆ ಸಾರ್ಥಕ್ಕೆ ಯಾವಾಗ ಗೊತ್ತಾ, ಊಟ ಮಾಡಿದರೆ ಮಾತ್ರ ಅಡುಗೆ ಸಾರ್ಥಕ, ಇಲ್ಲವರು ಚರಂಡಿಗಾಗಿ ಅಡುಗೆ ಮಾಡ್ತಾರೆ ಯಾರಾದ್ರೂ ಕೂಡ, ವೇಸ್ಟ್ ಅದು. ಅದೇ ರೀತಿಯಲ್ಲಿನೇ ನಾವು ಯಾವುದೇ ಪ್ರಯತ್ನ ಮಾಡೋದು ದೇವರಿಗೆ ಪ್ರೀತಿ ಆಗಬೇಕು. ಅದನ್ನು ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಹ ನೋತ್ಪಾದಯೇ ದ್ಯದಿರತಿಂ ಶ್ರಮಯೇವ ಹಿ ಕೇವಲಂ. ನಾವು ಮಾಡಿರ್ತಕ್ಕಂಥ ಧರ್ಮ ಭಗವಂತನಲ್ಲಿ ಭಕ್ತಿಗೆ ಕಾರಣವಾಗದೆ ಹೋದರೆ ಅದು ಬರೀ ಆಯಾಸ ಅಂತ ತಿಳ್ಕೊಳ್ಳಿ, ಶ್ರಮ ಅಂತ ತಿಳ್ಕೊಳ್ಳಿ, ಕೆಲಸಕ್ಕೆ ಬರೋದಿಲ್ಲ ಅಂತ. ಹನುಮಂತನ ಶ್ರಮ ಲೋಕಕ್ಕೆ ಎಷ್ಟು ಉಪಯೋಗ ಮಾಡ್ತಾ ಇದೆ ಗೊತ್ತಾ, ಅಷ್ಟು ಜನ ಬದುಕಿದ್ರು. ಆ ಕೆಲಸ ಮುಗೀತು, ಇನ್ನು ಮುಂದಿನ ಕೆಲಸ ವಾಪಸ್ ಹಾಕ್ಬೇಕಾದ್ರೆ ವಾಪಸ್ ಹಾಕ್ಬೇಕಲ್ಲ. ಇಷ್ಟೊಂದು ರಾಮಾರ್ಪಣ ಮಸ್ತು, ಅವರು ದೇವರಿಂದ ಅರ್ಪಿಸಿಬಿಡ್ತಾರೆ, ರಾಮದೇವರು ಹನುಮಂತನ ಅನುಗ್ರಹ ಮಾಡ್ತಾರೆ, ಈಗ ವಾಪಸ್ ಹಾಕಬೇಕಾದ್ರೆ ವಾಪಸ್ ಹಾಕಿದರಂತ ಹನುಮಂತ ಯೋಚಿಸಿ, ಈ ಸ್ವಲ್ಪ ಹನುಮಂತನ ಪ್ರಾಬ್ಲಮ್ ಆಯ್ತು. ವ್ಯಗ್ರ ಬುದ್ಧ್ಯಾ ತ್ವಯಾತಃ ಅಂತ ಹೇಳಿದ್ರು, ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತ ಅತುಲಮತೆ. ನೋಡಿ, ಅತುಲಮತೆ ಇನ್ಕಂಪೇರಬಲ್ ಇಂಟೆಲಿಜೆನ್ಸ್ ಅವರು. ಅತುಲಮತೆ, ಅತುಲ ಅಂದ್ರೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅಂತ ಬುದ್ಧಿ ನಿಮ್ಮದು. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತ ಅತುಲಮತೆ ಯೋಜನಾನಾಂಸ ಉಚ್ಚ ತಾವದ್ ವಿಸ್ತಾರವಾಂಶ್ಚಾಪಿ ಉಪಲ ಲವ ಇವ ವ್ಯಗ್ರ ಬುದ್ಧ್ಯಾ ತ್ವಯಾತಃ. ನೋಡಿದ್ರು ಇಷ್ಟು ಸಣ್ಣ ಬೆಟ್ಟ ಇಡ್ಲಿಕ್ಕೆ ಅಷ್ಟೂರ ಹೋಗ್ಬೇಕು ಅನ್ಕೊಂಡ್ರೆ ವ್ಯಗ್ರ ಬುದ್ಧ, ಏ ಭಾರಿ ಬೋರಿಂಗ್ ಕೇಸಿದು, ಒಂದು ಅಷ್ಟೂರು ಯಾರು ಹೋಗ್ತಾರೆ ಮತ್ತೆ ಅಂತ ಹೇಳಿಬಿಟ್ಟು ಅದೇನು ಮಾಡಿದ್ರು, ಕ್ಷಿಪ್ತ ಎಸ್ತರತ್ತ ತೊಗೊಂಬಿಟ್ಟು ಈಗ ಬಿಸಾಕಿದ್ರಂತದ. ದೊಡ್ಡ ಬೆಟ್ಟನ ಬಿಸಾಕ್ತಾರೆ ಹ್ಯಾ ಗೊತ್ತಾ, ಉಪಲ ಲವ ಇವ, ಉಪಲ ಅಂದರೆ ತಿಕ್ಕ ಕಲ್ತು, ಅದು ತುಂಡು ಕಲ್ಲು ತುಳುಕಿನಂತೆ ಎಸ್ತರಂತ ಕಡೆ. ಅದು ಹೋಯ್ತು ಹೋಯ್ತು ಹೋಯ್ತು, ಎಲ್ಲಿಗೆ ಹೋಯ್ತು ಗೊತ್ತೇನು, ನಷ್ಟಛೇದಾಂಕ ಪ್ರಾಗಿವಾಹೂತ್ ಕಪಿವರ ಬಹುಶಃ ತೇ ನಮಃ ಕೌಶಲಾಯ. ಅದು ಸುಮ್ಮನೆ ಅಲ್ಲಿಂದ ಕ್ಲಿಯರ್ ಆದರೆ ಸಾಕಾಗ್ತಿತ್ತು. ಲಂಕಾವಳ ಅಲ್ಲಿ ತಮ್ಮ ಕಸ ಬಿಡಿತಾ, ಈ ಕಡೆಯಿಂದ ಇನ್ನೊಬ್ಬರು ಮನೆಗೆ ಹಾಕಿಬಿಡ್ತಾರೆ, ಆ ಟೈಪ್ ತಮ್ಮನೆ ಬಂದಿರಬಾರ್ದಷ್ಟು, ಪಕ್ಕದ ಮನೆಗೆ ಹಾಕಿಬಿಡ, ಅವ್ರು ಇನ್ನೊಬ್ಬರು ಪಕ್ಕದ ಮೆತ್ತಿಲ್ಲಿ ಹಾಕ್ತಾರೆ, ಒಬ್ಬ ಇಲ್ಲಿಂದ ಅಲ್ಲಿ ಅಲ್ಲಿಂದ ಹೋಗ್ತಾನೆ ಇರುತ್ತೆ. ಹನುಮಂತ ಹಾಗೆ ಮಾಡಲಿಲ್ಲ, ಸೀದಾ ಬ್ಯಾಕ್ ಟು ದಿ ಇದು ಎಲ್ಲಿತ್ತಲ್ಲೋ ಆರಿಜಿನ್ ಅಲ್ಲಿಗೆ ಹಾಕಿದ್ದಾರಂತ. ಅದು ಹೋಗಿ ಬಿತ್ತಂತೆ, ಹೇಗೆ 50,000 ಯೋಜನೆ ದೂರ, ಎಂಥ ಗುರಿ ಇರಬೇಕು ಗೊತ್ತಾ, ಅದು 50,000 ಯೋಜನೆ ದೂರಕ್ಕೆ ಕರೆಕ್ಟಾಗಿ ಬಿದ್ದಿದೆ. ಎಷ್ಟು ಜೋರಾಗಿ ಅಂಟ್ಕೊಂಡಿತು ಅಂದರೆ ನಷ್ಟ ಛೇದಾಂಕ, ಕಿತ್ತಿದ ಗುರುತೇ ಇಲ್ವಂತ ಆ ರೀತಿ, ಕಿತ್ತಿದ ಗುರುತೇ ಇಲ್ಲ, ಮೊದಲು ಹಾಗಿತ್ತು ಹಾಗೆ ಆಗಿಬಿಡ್ತಾನೆ. ಪ್ರಾಗಿವಾಹು ಕಪಿಯವರ ಬಹುಶಃ ತೇ ನಮಃ ಕೌಶಲಾಯ, ಹಾಗೆ ಅಂಟ್ಕೊಂಡ್ಬಿಡ್ತಾನೆ. ಏನು ಪರ್ಫೆಕ್ಷನ್ ಯೋಚನೆ ಮಾಡಿ, ಇವತ್ತು ನಮ್ಗೆ ಅರ್ಥ ಆಗುತ್ತೆ ಈ ಸ್ಯಾಟಲೈಟ್ಗಳು ಹೇಗೆ ಬಿಡ್ತಾರೆ ಗೊತ್ತಾ, ಎಷ್ಟು ಪ್ಲಾನ್ ಮಾಡಿ ವಿಜ್ಞಾನಿಗಳು ಹೇಗೆ ಕೌಂಟ್ ಮಾಡಿರ್ತಾರೆ ಅಂದರೆ ಹೋಗಿ ವಾಪಸ್ ಬರುತ್ತೆ. ಮತ್ತೆ ಹನುಮಂತ ಫಸ್ಟ್ ಈ ಕೆಲಸ ಮಾಡಿದ್ದು ಹನುಮಂತ ನೆನಪಿರಬೇಕು. ಅಲ್ಲಿ ಸೆಟ್ ಮಾಡಿದ್ರೆ ಕರೆಕ್ಟ್ ಮಿಸೈಲ್ ಎಸಿತಾರೆ, ಮಿಸೈಲ್ ಬಿಟ್ಟರೆ ಅಲ್ಲಿಗೆ ಹೋಗಿ ಬಿಡ್ಬೇಕು, ಅಷ್ಟು ವರ್ಷ ಸೆಟ್ ಮಾಡಿರ್ತಾರೆ ಅದನ್ನೆಲ್ಲ ಕೂಡ. ಇವತ್ತು ಹನುಮಂತ ಸ್ವತಃ ಆತನೇ ಎವ್ರಿಥಿಂಗ್ ಹನುಮಂತನೇ, ಪೂರ್ಣ ಪ್ರಜ್ಞ ಪೂರ್ಣ ಬೋಧ ಸರ್ವ ಸಾಮರ್ಥ್ಯ ಜೀವಕೋಟಿಯಲ್ಲಿ ಇಂಥವ್ರೆ ಆಗಿಲ್ಲ. ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿತರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಎಲ್ಲ ಗುಣಗಳ ಖಣಿ ಎಸ್ತರೆ ಅಲ್ಲಿ ಹೋಗಿ ಹಾಗೆ ಕೂತ್ಕೊಂಡಂತೆ, ಕಿತ್ತಿದ ಗುರುತೇ ಇಲ್ಲ. 50,000 ಡೈರೆಕ್ಷನ್ ಎಷ್ಟು ಕಷ್ಟ ಗೊತ್ತಾ, ಸ್ವಲ್ಪ ದೂರ ಇಲ್ಲಿಂದಲ್ಲಿ ಎಸಿಬೇಕಾದ್ರೆ ಭಜಿತ ಆಗುತ್ತೆ. ಈ ಕ್ರಿಕೆಟ್ ಬೌಲ್ ಮಾಡ್ತಾರಲ್ಲ, 66 ಫೀಟ್ ಇರುತ್ತೆ ಅಷ್ಟೇ, 66 ಅಡಿ ಅಷ್ಟೇ ರೀ. ಅಲ್ಲಿ ಹೇಳ್ತಾರೆ ಎಸ್ತರೆ ನೋ ಬಾಲು ವೈಡು ಬರೀ ಅವೇ ಆಗ್ತಿರ್ತಾರೆ, ನೋ ಬಾಲು ವೈಡು ಅದು ಇದು ಬೈಗಳು ಇದೇ ಹೋಗ್ತಿರ್ತಾರೆ, ಏನಿರೋದಿಲ್ಲ ಅದರೊಳಗೆ. ಅಲ್ಲಿ ಬೈ ಅವ್ರು ಬಯಸ್ಕೋಬೇಕು ಅಷ್ಟೇ, ಅಲ್ಲಿ ಬೈ ಕೊಟ್ಟಿರ್ತಾರೆ ಬಯಸ್ಕೋತಾರೆ ಅವ್ರ ಕೇಳಿ, ಯಾಕೆ ಕೊಟ್ಟು ಬೈ ಅಂತ ಹೇಳ್ಬಿಟ್ಟು ಆ ಥರ ಅಲ್ಲಿ ಗುಡ್ ಬೈ ಹೇಳ್ಬೇಕು ಅಂತ ಕೊನೆಗೆ ಉಪಯೋಗ ಸಾಕೋಗ. ಏನು ಸಾಮರ್ಥ್ಯ ಹನುಮಂತ, 66 ಅಡಿಯಲ್ಲಿ 50,000 ಯೋಜನೆ ದೂರ ಇದೆ. ಇಮ್ಯಾಜಿನ್ ಮಾಡ್ತೀರಾ, ಇದು ಸಣ್ಣ ಬಾಲ ಮತ್ತೆ ಇದೇನು ಕ್ಷಿಪ್ತ ಇದಲ್ಲ ಶತಮತೋಲ ಮತ್ತೆ ಯೋಜನಾ ನಮ್ಮಲ್ಲ, ಇಷ್ಟೇ ಇಷ್ಟು ಮತ್ತೆ ಅದು ಏನು ಅಲ್ಲಿಂದ ಓಡಿ ಬರ್ತಾನೆ, ಮತ್ತೆ ಏನೋ ಮಾಡ್ತಾರೆ ಒಂದಷ್ಟ ಸುಮ್ಮನೆ ಇದ್ಕೊಂಡ್ಬಿಡ್ತಾರೆ ಈ ಕಡೆ ಸಲ ವಾಪಸ್ ಮತ್ತೆ ಬಿಡ್ತಾರೆ ಡಲ್ ಇದ್ದಾಗ. ಆಮೇಲೆ ಎಷ್ಟೇ ನೋ ಬಾಲ್, ಆಮೇಲೆ ಇದು ಏನು ಆಶ್ಚರ್ಯ. ಇನ್ನೂ ಹೇಳ್ತಾರೆ ಸೈಂಟಿಫಿಕಲಿ ಹೇಳ್ತಾರೆ, ಅಲ್ಲಿ ಬೌಲ್ ಬ್ಯಾಟ್ಸ್ಮನ್ ಇಲ್ಲ ಅಂತ ತಿಳ್ಕೊಂಬಿಡಿ, ಇವನು ಬೌಲ್ ಮಾಡ್ತಾನೆ ಅಂತ ಬ್ಯಾಟ್ಸ್ಮನ್ ಇಲ್ಲ. ಎಷ್ಟರೆ 6 ಬಾಲಲ್ಲಿ 1 ಮುಟ್ಟೋ ಚಾನ್ಸ್ ಇದೆ ಅಂತಷ್ಟೆ, ಬ್ಯಾಟ್ಸ್ಮನ್ ಇಲ್ದಾಗ. ಇದ್ರಗಂತೂ ಗೋವಿಂದ ಅಂದರೆ ಎಷ್ಟು ಅಕ್ಯುರಸಿ ಇರಬೇಕು, ಇದೆಲ್ಲ ಯೋಚನೆ ಮಾಡಿದರೆ ಹನುಮಂತರ ಅಕ್ಯುರಸಿ ಇದೆಲ್ಲ ತಿಳ್ಕೊಂಡಾಗ ಅರ್ಥ ಆಗುತ್ತೆ. ಇದ್ರ ಜನ ನೋಡ್ತಾರೆ ಹನುಮಂತ ಸ್ಮರಣೆ ಮಾಡಿಬಿಟ್ರೆ ಕ್ರಿಕೆಟ್ ಆಡುವಾಗಲೂ ಹನುಮಂತ ಸ್ಮರಣೆ ಆಗುತ್ತೆ. ಮಕ್ಕಳ ಆಡಿಸುವಾಗ ಮಡದೇವಳ ಅಕ್ಕರದೇ ನಲಿವಾಗ ಇದ್ದಾಗೆ ಕ್ರಿಕೆಟ್ ಆಡಬೇಕಾದ್ರೆ ಕೂಡ ನಮ್ಮ ಹನುಮಂತನ ಮುಂದೆ ಯಾರು ಅಲ್ಲ ಅಂತ ಅನ್ಕೊಂಡ್ಬಿಟ್ರೆ ಓದೋತ್ತಲ್ಲ, ಒಳ್ಳೆ ಪುಣ್ಯ ಬರುತ್ತೆ ಅದರಿಂದ. ಆದರೆ ಹನುಮಂತನ ಕತೆ ಕೇಳಿದ್ರು ಸಾಕು, ಅವನು ಜನ ಬೋಲ್ ಮಾಡ್ತಾನಾಗ. ಹನುಮಂತ ನೆನೆಸ್ಕೊಂಡು ಬಾಲ್ ಹೋದ್ರೆ ಆರು ಬಾಲ್ಗೆ ಆರು ವಿಕೆಟ್ ತೊಗೊಂಡ್ಬಿಡು, ಡಬಲ್ ಹ್ಯಾಟ್ರಿಕ್ ಒಂದೇ ಇದ್ರೊಳಗೆ. ಹೇಳೋರು ಯಾರಿದ್ದಾರೆ ಇವತ್ತಿನ ದಿವಸ? ಹನುಮಂತನ ಕತೆ ಕೇಳೋದೇ ಇಲ್ಲವರಲ್ಲಿ, ಯಾರ್ದೋ ಕತೆ ಕೇಳುತ್ತಾರೆ, ಏನೋ ಆಗಿಬಿಡುತ್ತೆ ಅಷ್ಟೇ ಹೊರತು ನಿಜವಾಗಲೂ ಹನುಮಂತ ಅಂದ್ರೆ ಹನುಮಂತನೇ. ಅದಕ್ಕೆ ಅಹುದಹುದು ಹನುಮಂತ, ಅಹುದುನೀ ಬಲವಂತ, ಅಹುದು ಮುಖ್ಯ ಪ್ರಾಣ, ಮೂಲ ಗುರು ಅಹುದು, ವಾದಿರಾಜ ಸ್ವಾಮಿಗಳ ಮಾತು. ಅಹುದಹುದು ಹನುಮಂತ, ಅಹುದುನೀ ಬಲವಂತ, ಅಹುದು ಮುಖ್ಯ ಪ್ರಾಣ, ಮೂಲ ಗುರು ಅಹುದು. ಇದೆಲ್ಲ ಮಕ್ಕಳಿಗೆ ಹೇಳಿದರೆ ಎಂದಾರು ಬೇರೆ ಕಡೆ ಹೋಗುತ್ತೆ ಅವ್ರ ಮನಸ್ಸು, ನಮ್ಮ ಹನುಮಂತ ಇದ್ದಾನೆ ಈ ಭಾವನೆ ಬಂದ್ಬಿಡುತ್ತೆ. ನಮ್ಮ ಹನುಮಂತ ಇದ್ದ, ನಮ್ಮ ಹಣವಂತ ಗೊತ್ತು, ಹನುಮಂತ ಗೊತ್ತಿಲ್ಲ. ಹಣವಂತರು ಬೇಕಾದರೆ ಗೊತ್ತಿರ್ತಾರೆ ನಮಗೆ, ಹನುಮಂತ ಗೊತ್ತಿದ್ದಾನೆ. ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ, ಕನಸಿಲಿ ಮನಸ್ಸಿಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಎಷ್ಟು ಕಡಿಕರದಿಂದ ಹೇಳ್ತಾರೆ ಪುರಂದರದಾಸರು, ಅವರ ಸ್ಮರಣೆ ಮಾಡಿ ಇಹ ಅಪರ ಎಲ್ಲವನ್ನೂ ಸಾಧಿಸ್ಲಿಕ್ಕೆ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಹನುಮಂತನಷ್ಟು ಕಥೆ, ಯಾವ ಸ್ಯಾಮ್ಸನ್ನು ಸೂಪರ್ ಮ್ಯಾನು ಯಾರ್ಯಾರು ಅಲ್ಲ, ಸ್ಪೈಡರ್ ಮ್ಯಾನ್ ಯಾರ್ಯಾರು ಬರ್ತಾರೋ, ಯಾವ ಮ್ಯಾನ್ಗಳು ಅಲ್ಲ, ನಿಜವಾಗಲೂ ಸೂಪರ್ ಅಂದರೆ ಹನುಮಂತನೇ. ಅಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ, ಅದು ತಿಳಿದವನಿಗೆ ದೊಡ್ಡದು ನೋಡಿದ್ರೆ ಚಿಕ್ಕದು ಅಟ್ರಾಕ್ಟಿವ್ ಅನಿಸೋದಿಲ್ಲ, ಹಿಮಾಲಯ ನೋಡಿ ಬಂದವನಿಗೆ ಯಾವ ಬೆಟ್ಟಗಳು ದೊಡ್ಡದು ಅನಿಸೋದಿಲ್ಲ. ಹನುಮಂತನ ಕಥೆ ಕೇಳಿದಾಗ ಎಲ್ಲ ಕಡೆ ಹೋಗೋದಿಲ್ಲ, ನೀವು ಯಾರು ನೋಡಬೇಡಿ ಅಂತ ಹೇಳಿ ಆಟೋಮೆಟಿಕ್ ಬಿಟ್ಬಿಡ್ತಾರೆ, ಅಂದ್ರೆ ಛೇ ಇದು ಉಪಯೋಗ ಇಲ್ಲ ಅಂತ ಅನಿಸುತ್ತೆ. ನಮಗೆ ಚಿಕ್ಕ ಸಿಕ್ಕದೆ ಭಾರಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಕೂಪಮಂಡೂಕ ನ್ಯಾಯ ಅಂತಾರಲ್ಲ, ರಾಮಾಯಣ ಮಹಾಭಾರತಗಳು ನಮ್ಮನ್ನ ಹೊಸ ಲೋಕಕ್ಕೆ ಒಯ್ಯುತ್ತೆ, ಹೊಸ ಪ್ರಪಂಚಕ್ಕೆ ಒಯ್ಯುತ್ತೆ. ಅದನ್ನು ಹೇಳಿದ್ದು ಸ್ಥಿರಶಕರ ಶಿಲಾ ಜಾಲ ಸಂಶ್ಲಷ್ಟ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷಃ ತೇ ನಮಃ ಕೌಶಲಾಯ. ಹನುಮಂತ ಇದೆಲ್ಲ ಮಾಡಿದ್ದು ಎಲ್ಲಿ ಗೊತ್ತಾ? ಕಪಿವರ ವಪುಷ, ಕಪಿ ರೂಪ ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಕಪಿ ರೂಪದಲ್ಲಿ ಚೇಷ್ಟ ಮಾಡಿದ್ದೀಯಲ್ಲ, ತೇ ನಮಃ ಕೌಶಲಾಯ, ನಿನಗೆ ನಮೋ ನಮಃ, ಕೌಶಲಾಯ ನಮಃ ಅಂತ ಹೇಳ್ತಾ. ಏನು ಕೌಶಲ ಅಂದ್ರೆ ಏನು? ಭಗವದ್ಗೀತೆ ಹೇಳಿ, ಯೋಗ ಕರ್ಮಸು ಕೌಶಲಂ, ಅಲ್ಲಿ ಭಗವದ್ಗೀತೆ ಅರ್ಥ. ಯೋಗ ಕರ್ಮಸು ಕೌಶಲಂ, ಏನೇ ಕೆಲಸವನ್ನು ಮಾಡಿದರೂ ಕೂಡ ಅಟ್ಮೋಸ್ಟ್ ಪರ್ಫೆಕ್ಷನ್ ಇರುತ್ತಲ್ಲ ಅದನ್ನು ಕೌಶಲ ಅಂತ ಕರೀತಾರೆ. ಯಾರು ಹೋಗ್ತಾರೆ ಹೋಗ್ತಾರೆ ಕೈಯೆಲ್ಲ ಗಾಯ, ದರ್ಬೆ ಕಿತ್ತಲಕ್ಕೆ ಹೋಗ್ತಾರೆ ಕೈಯೆಲ್ಲ ಗಾಯ, ನಿನಗೆ ಹೇಳಿದ್ ನನಗೆ ಬುದ್ಧಿ ಇಲ್ಲ ಅನ್ಕೊಂಡ್ಬಿಡ್ತಾರೆ ಎಷ್ಟೋ ಜನಗಳು. ಏನೋ ಕೆಲಸ ಮಾಡಿಬಿಟ್ರೆ ಅಧ್ವಾನ ವಿಷಯಬಿಟ್ಟಿರ್ತಾರೆ, ಹಾಗೆಲ್ಲ ಅಲ್ಲ, ಮಾಡಿದರೆ ಹೀಗೆ ಮಾಡಬೇಕು. ಕೌಶಲಾಯ ಹನುಮಂತನ ಕೌಶಲ ಅಂದರೆ ಒಮ್ಮೊಮ್ಮೆ ಇದ್ರೇ ಯೋಗಿ ಅಂತ ಕರೆದು ಬಿಡ್ತಾರೆ. ಹನುಮಂತ ಅನಾದ್ಯನಂತ ಕಾಲದ ಯೋಗಿ ಅದು. ಇಡೀ ರಾಮಾಯಣ ಓದಿ ಮಹಾಭಾರತ ಓದಿ ಒಂದೇ ಒಂದು ಸತ್ಯ ಆದರೂ ಕೂಡ ಹನುಮಂತ ಹೀಗೆ ಮಾಡಿಕೊಡೋದಾಗಿತ್ತು ಅನ್ನೋ ಭಾಗ ಸಿಗೋದಿಲ್ಲ ನಮಗೆ. ಒಂದೇ ಒಂದು ಸತ್ಯ ಸೆಂಚುರಿ ಹೊಡೆದಿತ್ತು, ಆಮೇಲೆ ಜೀರೋ ಒಟ್ಟಾಗಿಬಿಟ್ಟಿರ್ತಾರೆ, ಮುಗಿದೋಯ್ತು ಅಂತ. ಅದೇ ಹನುಮಂತ ಅಂದಲ್ಲ, ಯಾವಾಗ ನೋಡಿದ್ರು ಅನ್ನು ಬೀಟನ್ನು, ಮತ್ತೆ ಔಟ್ ಕಾನ್ಸೆಪ್ಟೇ ಇಲ್ಲ ಹನುಮಂತನೇ. ಅಂಥ ಒಂದು ವೈಶಿಷ್ಟ್ಯ ಇದೆಯಲ್ಲ, ಅಂತ ಸ್ಮರಣೆ ಮಾಡಿದರೆ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ ಗೊತ್ತಾ? ಇವತ್ತು ನೋಡಿ ಹೀಗೆ ನೋಡ್ತೇವೆ, ಇಷ್ಟೇ ನೋಡ್ತೇವೆ, ಕೆಲವರು ಹೀಗಾಗಿಬಿಡ್ತೇವೆ, ದೊಡ್ಡದು ನೋಡಿ ತಲೆ ಎತ್ತಬೇಕಾಗತ್ತ. ಇವತ್ತು ನಾವು ಹನುಮಂತ ನೋಡಿದ್ರೆ ತಲೆ ಎತ್ತುತ್ತೇವೆ ಅಂದರೆ ಒಂದೇ ಜ್ಞಾನ ವಿಕಾಸವಾಗುತ್ತೆ ಅಂತ. ಹನುಮಂತನಂಥವ್ರು ನೋಡ್ತಾ ಹೋದರೆ ವಿಶಾಲವಾದ ಜ್ಞಾನ ಬರುತ್ತೆ. ನಾವು ಚಿಕ್ಕ ಚಿಕ್ಕ ವ್ಯಕ್ತಿಗಳನ್ನು ನೋಡಿದಾಗ ನಾವು ಕುಳ್ಳರಾಗಿಬಿಡ್ತೇವೆ, ಚಿಕ್ಕವರು ಹೀಗೆ ನೋಡಿ ನೋಡಿದ್ರೆ ಕೆಳಗೆ ಹೋಗಿಬಿಡ್ತೇವೆ. ಹಾಗೆ ದೊಡ್ಡವರ ಆದರ್ಶ ನಮ್ಮ ಮುಂದೆ ಇರಲಿ ಅಂತ ಹೇಳೋದಕ್ಕೆ ಹನುಮಂತನ ಕಥೆ ಬೇಕು. ಕಪಿವರ ಉಪುಷಃ ತೇ ನಮಃ ಕೌಶಲ, ಇದನ್ನು ಯೋಗಕ್ಕೆ ನಾವು ನಮಸ್ಕಾರ ಮಾಡ್ತೇವೆ ಅಂತ ಮಹಾಯೋಗಿ ಹನುಮಂತ. ಅದನ್ನು ಹೇಳೋದಕ್ಕೆ ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ಯೋಗ ಅನ್ನೋ ಹನುಮಂತ ದೇವರಿಗೆ ಕಲಿತು ಬಂದ ಯೋಗ ಅಲ್ಲ, ಸಹಜವಾದ ಯೋಗ. ಅವರು ಅಂದರೆ ಬಾರನ್ ಗ್ರೇಟ್, ಅವರೆಲ್ಲ ಸ್ಪಿರಿಚುಯಲಿ ಬಾರನ್ ಗ್ರೇಟ್ ಆಗಿರೋ ಸ್ವರೂಪದಲ್ಲೇ ದೊಡ್ಡವರಾಗಿರೋ ಹನುಮಂತನ ವೈಶಿಷ್ಟ್ಯ. ಎರಡು ಶ್ಲೋಕದಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟವನ್ನು ಹೇಳಿದರು. ಇನ್ನು ರಾಮಾಯಣ ಓದಿದರೆ ಎಷ್ಟು ಉಪಯೋಗ, ಎಷ್ಟು ಜನ ಬದುಕಿದ್ರೆ ಅದರಿಂದ ಯೋಚನೆ ಮಾಡಿ. ಅಷ್ಟು ಕಪಿಗಳಲ್ಲಿ ಒಬ್ಬನೂ ಅವರಿಗೆ ಸತ್ತಿದ್ರೆ ಎಲ್ಲ ಬದುಕಿಬಿಟ್ರು. ಯುದ್ಧ ಶುರುವಾಗಿತ್ತು, ಇಲ್ಲಿವರೆಗೂ ಯುದ್ಧ ನಡೆದಿತ್ತು, ಎಷ್ಟೋ ಜನ ಸತ್ತಿದ್ರು, ಹನುಮಂತ ಸಂಜೀವನ ತಂದ, ಅಷ್ಟು ಜನ ಕಪಿಗಳು ಬದುಕಿದ್ರು. ಹನುಮಂತನ ಕಾರ್ಯ ಎಷ್ಟು ಜನ ಬದುಸಿಯಾಗಾಯ್ತು. ಇವತ್ತು ರಾಯರ ಕಥೆ ಕೇಳ್ತೇವೆ, ಇಷ್ಟು ಜನ ಬದುಕಿ ಅಷ್ಟೇ ಬದುಕಿಲ್ಲ ಹೇಳ್ತೇವೆ ನಾವೀಗ. ಆದರೆ ಹನುಮಂತ ಬದುಸಿದ್ರು ದಾಖಲೆ ಅಂದರೆ ಭಾರಿ ದೊಡ್ಡ ದಾಖಲೆ. ಅಂಥವರ ಮತದಲ್ಲಿ ಬಂದಿದ್ದಕ್ಕೆ ಇವರೆಲ್ಲ ಬದುಕಲು ಶುರುವಾಗ್ತದೆ. ಅಂಥ ಸಾಮರ್ಥ್ಯವನ್ನು ತೋರಿಸಿಕೊಳ್ಳೆ ಮೂಲಗುರುಗಳು ಅವರವರು. ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಸತ್ತವನ್ನು ಬದಿಸ್ತಕ್ಕಂಥ ಒಂದೇ ಒಂದು ಫಿಲಾಸಫಿ ಎಂದರೆ ಮಧ್ವ ಸಿದ್ಧಾಂತ ಅಟ್ಟೆ. ಇನ್ಯಾರು ಸತ್ತವನ್ನು ಬದಸಲು ಸಾಧ್ಯ, ಬದುಸವರು ಸಾಯಿಸರು ಸಿಗ್ತಾರೆ, ಮರ್ಡರ್ ಮಾಡೋರು ಸಿಗ್ತಾರೆ, ಹೊರತು ಬದುಸಲು ಸಾಧ್ಯ ಇಲ್ಲ. ಹನುಮಂತ ಕೆಲಸವನ್ನು ಮಾಡ್ತಾನೆ. ಅಷ್ಟು ಜನ ಎದ್ರಂತೆ ಹನುಮಂತನ ಯೋಗ ನಿಮಗೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೋ ಹನುಮಂತ ಇಷ್ಟು ಮಾಡಿಬಿಟ್ಟ ಸರಿ, ಆದರೆ ಸ್ವಾಮಿ ನಿಮಗೆ ಗೊತ್ತಿಲ್ಲ, ರಾಮಾಯಣ ಯುದ್ಧ ಬರೀ ಕಪಿಗಳಷ್ಟೇ ಸತ್ತಿಲ್ಲ, ರಾಕ್ಷಸರು ಸತ್ತಿದ್ರಲ್ಲ, ಅವರು ಬದುಕಿಬಿಟ್ರೆ ಏನಾಯ್ತು? ಯುದ್ಧ ಎಲ್ಲ ಹೋಗ್ ಪ್ಲೇಸ್, ಮತ್ತೆ ಯಥಾಪ್ರಕ ಸೆಕೆಂಡಿಂಗ್ ಮೊದಲಿನ ಶುರು ಆದಾಗ ಆಗ್ತಿತ್ತು, ಅಷ್ಟೇ ಏನು ಉಪಯೋಗ ಇಲ್ಲ. ಹನುಮಂತನ ದಡ್ತನ ಆಗ್ತಿತ್ತಾಗ ಯೋಗ ಆಗ್ತಿದ್ದಿಲ್ಲ, ದಡ್ತನ ಆಗಿಬಿಡ್ತಿತ್ತು. ಆದರೆ ಹನುಮಂತನ ಬಂತಿಮರ ತಂದಾಗ ಒಬ್ಬ ರಾಕ್ಷಸ ಬದುಕಲಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ರಾಕ್ಷಸನೂ ಬದುಕಲಿಲ್ಲ, ಒಬ್ಬ ಕಪಿನೂ ಬದುಕದೆ ಉಳಿಲಿಲ್ಲ. ಸೊ ಯುದ್ಧ ಶುರು ಮಾಡಬೇಕಾದ್ರೆ ಕಪಿಗಳ ಸಂಖ್ಯೆ ಎಷ್ಟಿತ್ತೋ ಅಷ್ಟೇ, ಆದರೆ ರಾವಣ ಸೈನ್ಯ ಮಾತ್ರ ಹೋದಿದ್ದಷ್ಟೇ, ವಾಪಸ್ಸಿಲ್ಲ. ಇದು ಹೇಗೆ ಅಂತ ಮತ್ತೊಂದು ಪ್ರಶ್ನೆ. ಅದಕ್ಕೆ ರಾಮದೇವರು ಏನು ಮಾಡಿದ್ರು ಗೊತ್ತಾ, ನಮ್ಮ ಹನುಮಂತ ಹೀಗೆ ಮಾಡ್ತಾನೆ, ಹನುಮಂತ ನನ್ನ ಪರಮಭಕ್ತ, ಆತನ ಕೆಲಸ ಅಯೋಗ್ಯನಿಗೆ ಮುಟ್ಟಬಾರದು. ಇವತ್ತು ನೋಡಿದ್ರೆ ಮಧ್ವಾಚಾರ್ಯ ಸಿದ್ಧಾಂತ ಇಷ್ಟೇ 37 ಗ್ರಂಥ ಇದೆಯಲ್ಲ, ಉಳಿದವರು ಅಪ್ಪಿತಪ್ಪಿ ಒಂದು ಕೂಡ ಓದೋದಿಲ್ಲ, ನಮ್ಮವರೇ ಓದೋದಿಲ್ಲವಲ್ಲ, ಉಳಿದವ್ರು ಯಾಕೆ ಓದ್ತಾರೆ ಇವರು? ಹಾಗೆ ಆಗಿಬಿಟ್ಟಿದೆ ಅಂದರೆ ಉಳಿದವರು ಮುಟ್ಟೋದಿಲ್ಲ, ಯೋಗ್ಯರಿ ಮಾತ್ರ ಮುಟ್ಟುತ್ತೆ ಅಂತ ಅರ್ಥ. ಅವರು ಬಂದರು ಅಷ್ಟೆಲ್ಲ ತಂದರು, ಮುಟ್ಟಿದ್ದು ಯಾರಿಗೆ ಗೊತ್ತಾ, ಬರೀ ಕಪಿಗಳಿಗೆ. ಒಬ್ಬ ರಾಕ್ಷಸರು ಯಾತಕ್ಕೆ ಕೇಳಲಿಲ್ಲ ಅಂದರೆ, ರಾಮದೇವರು ಹೇಳಿದ್ರಂತೆ ಯಾವಾಗ ಯುದ್ಧ ಶುರುವಾಯಿತು ರಾಕ್ಷಸರು ಇದಕ್ಕಿಂತ ಜಾಸ್ತಿ ಸಾಯ್ತಿದ್ದರು ಇವರಿಗಿಂತ. ರಾಮದೇವರು ಹೇಳಿದ್ರಂತೆ ಕಪಿಗಳನ್ನು ಕರೆದ್ರಂತೆ, ಕೋಟ್ಯಂತರ ಕಪಿಗಳನ್ನು ಕರೆದು ರಾಕ್ಷಸರ ಹೆಣನ ತಕ್ಷ ಸಮುದ್ರಕ್ಕೆ ಹಾಕಬೇಕು, ಹೆಣ ಇರಬಾರ್ದು ಯಾರದು ಕೂಡ, ಬರೀ ಕಪಿಗಳು ಬಾಡಿ ಇರಬೇಕು, ರಾಕ್ಷಸರ ಬಾಡಿ ಇರಬಾರ್ದು. ಉಳಿದವರಿಗೆ ಅರ್ಥ ಆಗಲಿಲ್ಲ, ಯಾಕೆ ಒಳ್ಳೆ ಹೆಣ ಹೊರ ಕೆಲಸ ಯಾತಕ್ಕೆ ಕೊಟ್ಟರು ರಾಮದೇವರ ಮೇಲೆ ಸುಮ್ ಸುಮ್ಮನೆ ಅಂತ ಅಂದ್ಕೊಂಡಿರ್ಬೇಕು. ಈಗ ಗೊತ್ತಾಯ್ತು ಅಂತ ಹೇಳ್ತಾ, ಅಲ್ಲಿ ಹೆಣ ಇದ್ದಿದ್ರೆ ಬದುಕಿಬಿಡ್ತಿದ್ರು ಅವರು, ಹೆಣನೇ ಇರಬಾರ್ದಲ್ಲಿ. ಆ ರೀತಿ ರಾಮದೇವರು ಮಾಡಿದ್ದಾರೆ. ಅಂದರೆ ಹರಿ ವಾಯು, ವಾಯುವಿನ ಕೆಲಸ ರಾಮದೇವರು ಅತ್ಯಂತ ಪ್ರಿಯವಾದ್ದರಿಂದ ಅಯೋಗ್ಯರಿಗೆ ಮುಟ್ಟಬಾರದು ಹಾಗೆ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡಿ ಇವತ್ತಿಗೂ ಅಷ್ಟೇ, ಸರ್ವಮೂಲ ಗ್ರಂಥಗಳು ಅಯೋಗ್ಯರು ಮುಟ್ಟಲಿಕ್ಕಾಗೋದಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ. ಆಚಾರ್ಯ ಹೇಳ್ತಾರೆ, ಕೇಚನ ಆಧಿಕ್ರಿಯಂತೇತ್ರ ಮತ್ಪ್ರಸಾದ ಅನು ತತ್ಪ್ರಸಾದ ಅನುರಂಜಿತಾ. ನಮ್ಮ ಗ್ರಂಥ ಓದೋದಕ್ಕೆ ಎಲ್ರಿಗೂ ಅರ್ಹತೆ ಇಲ್ಲವೇ ಇಲ್ಲ, ಎಲ್ಲೋ ಕೆಲವರಿಗೆ ಮಾತ್ರ ಇದೆ ಅಂತ ಆಚಾರ್ಯ ಅವತ್ತೇ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಆ ಯುಟಿಲೈಸ್ ಮಾಡಿಕೊಳ್ಳೋ ಸಾಮರ್ಥ್ಯ ನಮಗೆ ಬೇಕು. ಅಷ್ಟು ಜನ ರಾಕ್ಷಸರಲ್ಲಿ ಒಬ್ಬರೂ ಬದುಕದೆ ಹೋದ, ಆ ಫೀಲ್ಡಲ್ಲೇ ಇರಲಿಲ್ಲ ಅವ್ರು, ನೆನಪಿರ್ಬೇಕು, ಆ ಫೀಲ್ಡಲ್ಲೇ ಇರಲಿಲ್ಲ, ಅಲ್ಲಿದ್ದವರೆಲ್ಲ ಬದುಕಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಕನಿಷ್ಠ ಫೀಲ್ಡಲ್ಲಿ ಇರಿ, ಪರಿಸ ಮಧ್ವ ಸಿದ್ಧಾಂತ ಹೇಳ್ಕೊಂಡಾರೇ ಇರಿ ಕೊನೆ ಪಕ್ಷ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಟ್ರ್ಯಾಕಲ್ಲಿದೆ ಅಂತಾರಲ್ಲ, ಟ್ರ್ಯಾಕ್ ಬಿಟ್ಟು ಹೋಗ್ಬಿಡ್ತಾನೆ, ಸ್ನಾನದಿಂದ ಅಲ್ಲಿ ಬಿಟ್ಟಕ್ಕೆ ಶುರು ಮಾಡಿ, ಸ್ನಾನ ಇಲ್ಲ, ಗೋಪಿಚಂದನ ಇಲ್ಲ, ಧಾರಣೆ ಇಲ್ಲ, ಯಾವುದೂ ಇಲ್ಲ, ಪ್ರತಿಯೊಂದು ಬಿಟ್ಟು 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 ಬರೀ ದೂರ ಹೋಗ್ಬಿಡ್ತಾನೆ. ಅದರ ಫಲಿತಾಂಶ ಏನು ಗೊತ್ತಾ, ಬದುಕೋ ಚಾನ್ಸ್ ಕಳ್ಕೊಂಡ್ಬಿಡ್ತಾನೆ ಕೊನೆಗೆ, ಒಂದು ದಿವಸ ಹೇಳಿದ್ದೆ ಆಗಬೇಕು. ಇದು ಹನುಮಂತ ದೇವರು ತಂದು ಸಂಜೀವನದ ಪದ್ಮ. ಶ್ರೀರಾಮದೇವರಿಗೆ ಅತ್ಯಂತ ಪ್ರಿಯಕರವಾದ ಕೆಲಸ, ಉಳಿದವರಿಗೆ ಅತ್ಯಂತ ಹಿತಕರವಾದ ಕೆಲಸ, ಮಾಡಿದ್ದು ದೊಡ್ಡ ಕೆಲಸ, ಆಗಿದ್ದು ಪ್ರಯೋಜನ ಮಾತ್ರ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತನ ಪ್ರತಿಯೊಂದು ಕೆಲಸಗಳು ಕೂಡ ಕೇವಲ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಇವತ್ತು ಅದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಮಕ್ಕಳು ಭಾರಿ ಕೆಲಸ ಮಾಡ್ತಾರೆ, ಬಟ್ ವಾಟ್ ಫಾರ್, ಯಾತಕ್ಕೆ ಅದೆಲ್ಲ ಕೂಡ ಯೋಚನೆ ಇಲ್ಲ, ಯಾವ ದೇವ್ರ ಪ್ರೀತಿಗೋಸ್ಕರ ಮಾಡ್ತಾರೆ ಅಂತ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಇದು ಮಾಡಿದ್ರೆ ಯಾವ ದೇವ್ರ ಪ್ರೀತನಾಗ್ತಾನೆ ಅದನ್ನು ಅರ್ಥ ಮಾಡಿಕೊಂಡ್ರೆ, ಯಾರೋ ಪ್ರೀತರಾಗೇನು ಮೋಕ್ಷ ಕೊಡೋರಲ್ಲ ಅವ್ರು ಯಾರೋ ಕೂಡ. ಇವತ್ತು ಮೋಕ್ಷ ಕೊಡೋ ಭಗವಂತ ಪ್ರೀತನಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ನಾವು ಅದಕ್ಕೆ ಆ ಬಗ್ಗೆ ಯೋಚನೆ ಮಾಡೋದನ್ನು ಕಲಿಬೇಕು, ಇಲ್ಲದವರು ಭಾರಿ ತಪ್ಪಾಗಿಬಿಡುತ್ತೆ. ನಾವು ಇವತ್ತು ತುಂಬ ದಾರಿ ತಪ್ಪತಕ್ಕಂಥ ವ್ಯವಸ್ಥೆಯಲ್ಲಿದ್ದೇವೆ. ಹನುಮಂತನ ಪ್ರಯೋಜನ ಪಡಿತಕ್ಕಂಥ ಕಪಿಗಳಂತೆ ಇರಬೇಕೆ ಹೊರತು ಪ್ರಯೋಜನ ಕಳ್ಕೊಂಡಂಥ ರಾಕ್ಷಸರಂತೆ ಇರಲಿಕ್ಕೆ ಸಾಧ್ಯ ಆಗಬಾರ್ದು. ಆ ಕಪಿಗಳು ಎಷ್ಟು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ರಾಮಾಯಣದಲ್ಲಿ ಹೇಳ್ತಾರೆ, ಅವರು ಬಿದ್ದಿದ್ರು ಪಾಪ, ಬೀಳ್ಬೇಕಾದ್ರೆ ಕೆಲವರು ಬಡ್ಡೆ ಹಿಡ್ಕೊಂಡವ್ರು ಹಾಗೆ ಬಿದ್ದಿದ್ರು, ಮರ ಹಿಡ್ಕೊಂಡವ್ರು ಹಾಗೆ ಬಿದ್ದಿದ್ರು, ಏನೋ ಹಾಗಾಗೆ ಬಿದ್ದುಬಿಟ್ಟಿದ್ರು ಪಾಪ. ಯಾವಾಗ ಪ್ರಾಣ ಬಂತಲ್ಲ ಅವರಿಗೆ, ಹೇಗೆದ್ರು ಗೊತ್ತೇನು, ಆಚಾರ್ಯ ಬರೀತಾರೆ ಅದು ತಗೊಂಡೇ ಇದ್ರಂತೆ, ಸುಮ್ಮನೆ ಅಲ್ಲ ಅಂತೆ, ಅದು ತಗೊಂಡೇ ಎದ್ದು ಬಿಟ್ರಂತೆ. ಮತ್ತೆ ಗಟ್ಟಿರು ಮಾಡಬೇಡ ಯುದ್ಧ, ಹಾಗೇನೆ ನಾವು ಎದ್ದ ಮೇಲೆ ರೆಸ್ಟ್ ಬೇಕು ಜನಗಳಿಗೆ, ಆರಾಮ ಮನೆಯಲ್ಲಿ ಎದ್ದ ಮೇಲೆ ಎಷ್ಟೋ ದಿವಸ ಬೇಕು, ನಾರ್ಮಲ್ ಆಗಿ 200 ಗಂಟೆ ಬೇಕು ಅವ್ರು, ಕೆಲವರು ಆಗೋದೇ ಇಲ್ಲ ಬಿಡಿ, ಕೆಲವರು 2.5 ಗಂಟೆಗೆ ಆಗ್ತಾ ಇದ್ರೆ ಆಗೋದೇ ಇಲ್ಲ, ಎದ್ದ ತಕ್ಷಣ ಕಾಫಿ ಈ ಚೇರಿಂದ ಆ ಚೇರಿಗೆ ಆ ಪೇಪರ್ ಈ ಪೇಪರ್ ಏನೋ ಮಾಡೋ ಹೊತ್ತಿಗೆ ತಲೆ ಕೆಟ್ಟೋಗ್ಬಿಡೋದು. ಆ ತಕ್ಷಣ ಎದ್ರಂತ ಅದು ಎಷ್ಟು ರಾಮದೇವರಲ್ಲಿ ಭಕ್ತಿ ಮಾಡೋ ಒಂದು ಇತ್ತಂತ ಚೂರು ವೇಸ್ಟ್ ಆಗಬಾರ್ದು ಟೈಮ್ನ. ಹನುಮಂತನ ಶಿಷ್ಯರಾಗಿದ್ದಕ್ಕೆ ಅವರು ಪಾಲಿಸಿದ ರೀತಿ ಅದು. ಇಷ್ಟೆಲ್ಲ ನಡೆದಿದ್ದು ಹನುಮಂತನ ಸಾಹಸದಿಂದ. ನಮಗೆ ಅನಿಸುತ್ತೆ ಹನುಮಂತ ಏನೋ ಸಂಜೀವನ ತಂದುಕೊಟ್ಬಿಟ್ಟ, ಅಲ್ಲಿ ನಮಗೇನು ಕೊಟ್ಟಾಗಾಯ್ತು ಗೊತ್ತು ಅಂತ ನಮಗೆ ಪ್ರಶ್ನೆ. ನಾವೆಲ್ಲ 21ನೇ ಶತಮಾನದವರು, ನಮಗೇನು ಕೊಟ್ಟಾಗಾಯ್ತು ಅಂತ ಕೇಳಿದ್ರೆ, ಇದು 2 ಕೋಟಿ ವರ್ಷದ ಹಿಂದಿನ ಕಥೆ ಇದು. ನಮಗೇನು ಕೊಟ್ಟರು ಅಂತ ಹೇಳಿದರೆ ಆಚಾರ್ಯ ಹೇಳ್ತಾರೆ, ನಾವು ಬರೋದೇ ಸಂಜೀವನ ತರಲಿಕ್ಕೆ ಅಂತ ಹೇಳಿದೆ. ಬರೀ ಕೈಲಿ ಬರೋದೇ ಇಲ್ಲ, ಕೆಲವು ಬರ್ತೀವಿ, ಏನಾದ್ರು ಹೊತ್ಕೊಂಡ್ಬಂದಿರ್ತಾರೆ ಕೆಲವೆಲ್ಲ ಕೂಡ. ನಾವು ಬರೀ ಕೈಲಿ ಬರೋದು ಸಂಜೀವನ ತಗೊಂಡೇ ಬರೋದು ಅಂತ ಹೇಳ್ತಾರೆ. ಯಾವ ಸಂಜೀವನ ತಂದಿದ್ದೀರಿ ಅಂದ್ರೆ ಅವ್ರು ಹೇಳ್ತಾರೆ, ಸಂಜೀವನ ಅವರಿಗೆ ತಂದರು, ಸಮ್ಯಕ್ ಜೀವನ ಹೇಗೆ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಮ್ಯಕ್ ಜೀವನ ಗುರು ಭುಂಕ್ಷಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಸಮ್ಯಕ್ ಜೀವನ ಅದೇ ತಾನೇ ಜೀವನ, ಅವರೇ ಹೇಳ್ತಾರೆ. ಎಸ್ತೇ ಕಥಾ ಸೇವಕ ಏವ ಸರ್ವದಾ ಸದಾರತಿಷ್ಟೈ ಅಚಲೈಕ ಭಕ್ತಿ ಸ ಜೀವಮಾನ ನಪರ ಕಥಂಚಿತ್ ತಜ್ಜೀವನಮ್ಮೇ ಅಷ್ಟು ಅಧಿಕಂ ಸಮಸ್ತ. ಅದು ಜೀವನ, ದೇವರಿಗೋಸ್ಕರ ಬದುಕ್ತೇವಲ್ಲ ಅದು ಜೀವನ. ಅದನ್ನು ತಂದುಕೊಟ್ಟಿದ್ದರಿಂದ ಹನುಮಂತನ ಕಥೆ ಕೇಳಿದಾಗ, ಭೀಮನ ಕಥೆ ಕೇಳಿದಾಗ, ಮಧ್ವ ವಿಜಯ ಓದಿದಾಗ ನಮಗೆ ಗೊತ್ತಾಗೋದೇ ನಿಜವಾದ ಬದುಕು ಹೇಗಿರುತ್ತದೆ. ಸಂಜೀವನ ಕೊಟ್ಟಾಗಲಿಲ್ಲ, ಈಗ ಸತ್ತವನ ಬದುಕಿ ಹೋಗಿಬಿಡ್ತಾನೆ. ಇನ್ನೂ ನಿಮಗೆ ಆಂಬಿಗ್ಯಸ್ ಆದರೆ ಇನ್ನೂ ಕ್ಲಿಯರ್ ಆಗಿ ಹಿಡ್ತಾರೆ. ಕೃಷ್ಣಾಮೃತ ಮಹಾಣದಲ್ಲಿ ಬರೀತಾರೆ, ಅಲ್ಲಿ ನಾವು ಸಂಜೀವನ ತಂದಿವಿ, ಇಲ್ಲೇನ್ ತಂದಿದ್ದೇವೆ ಗೊತ್ತೇನು? ಸಂಸಾರ ವಿಷಪಾನೇನ ಏ ಮೃತಾ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರಣವ. ಕೃಷ್ಣಾಮೃತ ಮಹಾರಣವ, ಅಲ್ಲಿ ಬೆಟ್ಟ ಇಲ್ಲಿ ಸಮುದ್ರ ತಂದಿದ್ದೇವೆ ಅಂತ ಹೇಳ್ತಾರೆ. ಹನುಮದ್ ರೂಪದಿಂದ ಬೆಟ್ಟ ತಂದಿದ್ವಿ, ಮಧ್ವರೂಪದಿಂದ ಸಮುದ್ರ ತಂದಿದ್ದೇವೆ ನಾವೀಗ. ಯಾವ ಸಮುದ್ರ? ಅಮೃತ ಸಮುದ್ರ. ಅಮೃತ ಮಹಾರಣವ ಯಾವುದು? ಕೃಷ್ಣಾಮೃತ ಮಹಾರಣವ, ಅದನ್ನು ತಂದಿದ್ದೇವೆ. ಅಂದರೆ ಆಚಾರ್ಯ ಎರಡವತ್ತು ಎಲ್ಲ ಅವತಾರದ ಪರ್ಪಸ್ಸು ಒಂದೇನೆ, ಸತ್ತವ್ರನ್ನ ಅಲ್ಲಿ ಬದಿಸಿದ್ರು, ಸತ್ತ ಅಂತೇಳಿ ಬದಿಸ್ತಾ ಇದ್ದಾರೆ. ಯಾವುದು ಸಾಯಲಿಕ್ಕೆ ಕಾರಣ? ಅಲ್ಲಿ ಇಂದ್ರದಿತ್ಯನ ನಾಗಪಾಶಗಳು, ಇಲ್ಲಿ ಸಂಸಾರ ವಿಷಪಾನೇನ ಏ ಮೃತ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತ ತೇಷಾಂ ಕೃಷ್ಣಾಮೃತ ಮಹಾರಣವ. ತಾಪತ್ರಯೇಣ ಸಂತಪ್ತಂ ಯದೇತ ದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರಣವಂ. ಎರಡು ಸರ್ತಿ ಪದ ಉಪಯೋಗಿಸ್ತಾರೆ. ತಾಪತ್ರಯದಿಂದ ಬೆಂದವರನ್ನ ಸುಖಿಸರಕ್ಕೆ ನಾನು ಕೃಷ್ಣಾಮೃತ ಮಹಾರಣವ ತಂದಿದ್ದೇನೆ, ಸಂಸಾರ ವಿಷದ ಪಾನದಿಂದ ಸತ್ತವರನ್ನ ಬದುಕಲಿಕ್ಕೋಸ್ಕರ ತಂದಿದ್ದೇವೆ ಅಂತ ಹೇಳಿದ. ಆ ಬೆಟ್ಟ ತಂದು ಸಮುದ್ರ ತರದೇ ಸಾಮಾನ್ಯ ಕೆಲಸನ? ಸಮುದ್ರನೇ ತಂದಂತಹ ಗುರುಗಳು ಮಧ್ವಾಚಾರ್ಯರು. ಹೀಗೆ ಹನುಮದ್ ರೂಪ, ಭೀಮರೂಪ ಎಲ್ಲ ರೂಪಗಳಿಗೂ ಕೂಡ ಕಾಮನ್ ಆಗಿರೋದು. ನಾವು ಕಾಮನ್ ಎಲ್ಲ ಮಿಸ್ ಮಾಡಿಕೊಳ್ಳೋದು ಅದೊಂದು ರೀತಿ ಕಾಮನ್. ಮತ್ತೆ ಅವ್ರು ತಂದಾಗೆಲ್ಲ ಮಿಸ್ ಮಾಡ್ಕೊಳ್ಳೋದು ಮತ್ತೆ ಹಾಗೆ ಮಾಡ್ಕೋಬಾರದು. ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಇದೆಲ್ಲ ಜ್ಞಾತ ಜ್ಞಾಪಕ ಮಾಡ್ಕೋತಾರೆ. ತಿಳ್ಕೊಬಂಡಿದ್ದ ಆಚಾರ್ಯರು ಕಣ್ಣು ಮುಂದೆ ನಿಂತಿದ್ದಾರೆ. ಆಚಾರ್ಯರು ನೋಡ್ತಾರೆ. ವಾದಿರಾಜ ಸ್ವಾಮಿಗಳು ಬರೀತಾರೆ ಯುಕ್ತಿ ಮಲ್ಲಿಕಾದಲ್ಲಿ, ಜ್ಞಾಪಕ ಮಾಡ್ಕೋಬೇಕು ಅದಕ್ಕೆ. ಇಲ್ಲಿ 50,000 ಯೋಜನ ದೂರ ಹರಿದು ಕೆಲವು ಸಂಶಯ ಬರುತ್ತದೆ. ಸುಂದರಕಾಂಡದ ಕತೆ ಹೇಳೇಯಿಲ್ಲ ವಾಯುಸ್ತುತಿಯೊಳಗೆ, ಸ್ವಲ್ಪ ಅಬ್ಸರ್ವ್. ಸುಂದರಕಾಂಡದ ಕತೆ ಹೇಳೇಯಿಲ್ಲ, ಇದನ್ನು ಹೇಳ್ತಿದ್ದಾರೆ. ನಮಗೇನಿಸುತ್ತೆ, ಸುಂದರಕಾಂಡ ಕೇಳಿ ಭಾರಿ ಅಭ್ಯಾಸ ಆಗಿರೋದ್ರಿಂದ ಅದನ್ನೇ ಬಿಟ್ಟುಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಯಾತಕ್ಕಾದ್ರೆ ಹೇಳಿಲ್ಲ ಅಂದರೆ ಅದು 100 ಯೋಜನ ಹರಿದ ಕಥೆ, ಇದು 50,000 ಯೋಜನ ಹರಿದ ಕಥೆ. ಎಂ ಎಸ್ ಸಿ ಯಾದವನ್ನ ಎಸ್ ಎಲ್ ಸಿ ಅಂತ ಹಾಕ್ತಾರೆ, ಆದರೂ ಕೂಡ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ಎಂ ಎಸ್ ಸಿ ಅಂತ ಹಾಕಿರೋ ಗತಿ ಏನಾಗಬೇಕು? ಎಂ ಎಸ್ ಸಿ ಇಟ್ಕೊಂಡು ಎವ್ರಿಥಿಂಗ್. 50,000 ಯೋಜನೆ ಹರಿದ ಕಥೆ ಹೇಳಿದ ಮೇಲೆ ಇದನ್ನ ತೊಗೊಂಡು ಹೇಳೋದೇ ಮತ್ತೆ ಅದು ಸೇರ್ಕೊಂಡ್ಬಿಟ್ಟಿದೆ ಅಂತ ಅದಕ್ಕೆ ಹೇಳ್ತಾರೆ. ದೊಡ್ಡ ಲಕ್ಷಾಧೀಶ ಆದಮೇಲೆ 100 ರೂಪಾಯಿ ಇದೆಯಾ ಅಂತ ಕೇಳಿದ್ರೆ ಏನಂತ? 100 ಯೋಜನೆ ಅಷ್ಟೇ ಅದು, 50,000 ಯೋಜನದ ಕಥೆ ಆದ್ರಿಂದ ಹೇಳಲಿಲ್ಲ. ಅದು ಅಂಡರ್ಸ್ಟುಡ್ ಅವ್ರಿಗೆ ಅಂದ್ರೆ ಅಂತರ್ಗತ ಆಗುತ್ತೆ ಅಂತ ಅರ್ಥ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ಭೂತೇಶು ಬ್ರಾಹ್ಮಣಸ್ಯ ವಿಜಾನತ. ಭಗವದ್ಗೀತೆಯಲ್ಲಿ ಬರುತ್ತೆ. ಒಬ್ಬ ಬಾವಿ ಇಟ್ಟಿದ್ರೆ ಸಮುದ್ರ ಇಟ್ಟಿದ್ದಾನೊಬ್ಬ. ಬಾವಿ ಇಟ್ಟವನು ದೊಡ್ಡವನು, ಸಮುದ್ರ ಇಟ್ಟವನು ದೊಡ್ಡವನು ಅಂತ ಕೇಳಿದರೆ ಬಾವಿ ಇಟ್ಟವನಲ್ಲಿ ಸಮುದ್ರ ಇಲ್ಲ, ಸಮುದ್ರ ಬಾವಿಗಳು ಎಷ್ಟು ಕೋಟಿ ಇದೆ ಲೆಕ್ಕನೇ ಇಲ್ಲ. ಆದ್ದರಿಂದ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಎಂಬುದು ಭಗವದ್ಗೀತೆಯ ಮಾತು. ಇದೇ ಮಾತನ್ನು ಹೇಳ್ತಾರೆ. ಅಪರೋಕ್ಷ ಜ್ಞಾನಿಯಾದವರಿಗೆ ಮೋಕ್ಷ, ಅಪರೋಕ್ಷ ಜ್ಞಾನಿ ಅಲ್ಲದವನಿಗೆ ಸ್ವರ್ಗ ಭೂಲೋಕ. ನಮಗೊಂದು ಸಂಶಯ ಬರುತ್ತಾರೆ, ಜ್ಞಾನಿಗಳಿಗೆ ಮೋಕ್ಷ, ಇವರಿಗೆ ಸ್ವರ್ಗ, ಇವರಿಗೆ ಇಲ್ಲೇ ದೊಡ್ಡ ದೊಡ್ಡ ಕೆಲಸಗಳು, ಎಲ್ಲರೂ ಮ್ಯಾಚಿಂಗ್ ಆಯ್ತಲ್ಲ ಅಂದರೆ ಇದೇ ಮ್ಯಾಚಿಂಗ್ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಹೋಗಲು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಇವನಿಗೆ ಇದೊಂದೇ ಅಷ್ಟೇನೆ ಇವರಿಗಿದೆ, ಅವರಿಗೆ ಅದೇ, ಅದೆಲ್ಲ ಸೇರಿಕೊಳ್ಳುತ್ತೆ. ಮೋಕ್ಷ ಸುಖದೊಳಗೆ ಇಲ್ಲದ್ದೇ ಇಲ್ಲ, ಇದರೊಳಗೆ ಇರೋದು ಗ್ಯಾರಂಟಿ ಇಲ್ಲ. ಆದ್ದರಿಂದ ಎರಡು ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾರೆ. ಅದನ್ನೇ ಭಗವದ್ಗೀತೆ ಹೇಳಿದ್ದು. ಕರ್ಮಾಚರಣೆ ಕೇವಲ ಮಾಡೋರಿಗೆ ಅಬ್ಬಬ್ಬ ಅಂದರೆ ಸ್ವರ್ಗ ಸಿಕ್ಕಿತ್ತಷ್ಟೇ, ಹೈಯೆಸ್ಟ್ ಅದು. ಅಬ್ಬಬ್ಬ ಅಂದರೆ ಜಾಸ್ತಿ ಇಲ್ಲ. ಬರೀ ಓದ್ದೇ ಇದ್ದವನಿಗೆ ಅಬ್ಬಬ್ಬ ಅಂದ್ರೆ ಯಾವ ಕೆಲಸ ಸಿಗುತ್ತೆ? ಅವನಿಗೆ ಯಾವ ಕೆಲಸ ಸಿಗ್ಬೋದು? ಅಟ್ಟೆ ಕೆಲಸ, ಕೂಲಿ ಕೆಲಸ ಸಿಗುತ್ತೆ, ಇನ್ನೇನು ಸಿಗುತ್ತೆ? ಓದ್ದೇ ಇದ್ದವನಿಗೆ ಓದ್ದವನಿಗೆ ಪ್ರಮೋಷನ್ ಎಕ್ಸ್ಪೆಕ್ಟ್. ಕೂಲಿ ಅವ್ರಿಗೆ ಏನು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ವಯಸ್ಸಾದ ನಿಮ್ಮ ಮನೆಗೆ ಕಳಿಸ್ಬಿಡ್ತಾರೆ, ಪ್ರಮೋಷನ್ ಕೂಡ ಇಲ್ಲ, ಸೀದಾ ಮನೆಗೆ ಅವರು ವಯಸ್ಸಾಗಿಬಿಟ್ರು. ಅವ್ರು ದೊಡ್ಡ ಆಫೀಸರ್ ಆಗಿಬಿಟ್ಟಿರ್ತಾರೆ, ಇಟ್ಟು ವಯಸ್ಸಾದ್ರೆ ಜಾಸ್ತಿ ಆಗ್ತಾರೆ. ಯೋಚನೆ ಮಾಡಿ, ಜ್ಞಾನದ ಶಕ್ತಿ ಕರ್ಮಕ್ಕೆ ಇಲ್ಲ, ಜ್ಞಾನದ ಶಕ್ತಿ ಕರ್ಮಕ್ಕೆ ಇಲ್ಲ. ಆದ್ದರಿಂದನೇ ಪ್ರತಿಯೊಬ್ಬರೂ ಕೂಡ ಜ್ಞಾನದ ಮಾರ್ಗದಲ್ಲಿ ನಡೀಬೇಕು ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಭಗವಂತ ಮಾತಾಡಿತ್ತು. ಹನುಮಂತನ ಶಕ್ತಿ ಹೀಗಿದೆ. ವಾದಿರಾಜ ಸ್ವಾಮಿಗಳು ಬರೀತಾರೆ ಯುಕ್ತಿ ಮಲ್ಲಿಕಾದಲ್ಲಿ, ಅಲ್ಲಿ ಒಮ್ಮೆ 100 ಯೋಜನ, ಇನ್ನೊಮ್ಮೆ 50,000 ಯೋಜನ. ಸ್ವಾಮಿ, ಇದು ದೊಡ್ಡದಲ್ಲ, ನಮ್ಮ ಮನಸ್ಸಿನಿಂದ ವೇದಾದಿ ಶಾಸ್ತ್ರ ಪ್ರಪಂಚ ಎಷ್ಟು ದೂರ ಇತ್ತು ಅಂದರೆ ಕೋಟಿ ಕೋಟಿ ಯೋಜನ ದೂರ. ಅದನ್ನು ತಂದಿಟ್ಟಿದ್ದೀರಲ್ಲ, ಎಷ್ಟು ದೊಡ್ಡವರು ಅಂತ ಹೇಳ್ತಾರೆ. ಕೋಟಿ ಕೋಟಿ ಯೋಜನ ದೂರ ಇತ್ತು ಸಸ್ಯಾಸ್ತ್ರಗಳ. ಯಾರಿಗೆ ಏನಂತ ತಿಳ್ಕೊಂಡು ಮಧ್ವೇಜ ಓದಿದ್ದೀರಲ್ಲ, ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮಃ ಶ್ರೇಯೋಲಭೇಮಹಿ ಕಥನ್ನು ವಯಂಬತೇತಿ. ಯಾವ ಶಾಸ್ತ್ರದ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಗತಿ ಏನು ಅಂತ ಆಚಾರ ಅವತಾರ ಕಾಲಕ್ಕೆ ಜನ ದುಃಖ ಪಡ್ತಾ ಇದ್ರಂತೆ. ಆಚಾರ ಬಂದ ತಕ್ಷಣ ಎಲ್ಲರಿಗೂ ಜ್ಞಾನ ಬಂತು. ಎಷ್ಟು ದೂರ ಅಂದರೆ ಕಣ್ಣಿಗೆ ಕಾಣದ ಅಷ್ಟು ದೂರ ಇತ್ತು. 100 ಅಲ್ಲ 50,000 ಯೋಜನೆ ದೂರ ಅಲ್ಲ, ಕೋಟಿ ಕೋಟಿ ಸಾವಿರ ಯೋಜನೆ ದೂರ ಇತ್ತಲ್ಲ, ಅದನ್ನು ತಂದುಕೊಟ್ಟಿದ್ದೀರಲ್ಲ, ಅದಕ್ಕಿಂತ ನಿಮಗೆ ಯಾವ ದೊಡ್ಡ ಕೆಲಸ ಬೇಕು ಅಂತ ಹೇಳಿದ್ದಾರೆ. ಹೀಗೆಲ್ಲ ರೂಪದಲ್ಲೂ ಕೂಡ ಅವರು ತಂದುಕೊಡೋದ ಕೆಲಸವನ್ನೇ ಮಾಡಿದವರೇ ಹೊರತು ಸಾಮಾನ್ಯ ಕೆಲಸ ಮಾಡಿದವರಲ್ಲ ಅಂತ ತಾತ್ಪರ್ಯ. ಇದಿಷ್ಟು ಹನುಮದ್ ರೂಪದಲ್ಲಿ ನಡೆದ ದೊಡ್ಡ ಕೆಲಸದ ವರ್ಣನೆ ಮಾಡ್ತಾ ಉಳಿದೆಲ್ಲ ವರ್ಣನೆ ಆದಂತೆ ಲೆಕ್ಕ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಹೇಳಬೇಕಾಗಿದೆ. ಮುಂದೆ ಅಪೂರ್ವವಾದ ಮತ್ತೊಂದು ಶ್ಲೋಕ ಹೇಳ್ತಾರೆ. ಇವೆ ಅದರೂ ಅಷ್ಟೇ, ಒಂದ್ಸರಿ ಹೇಳಿದ ಮೇಲೆ ಅತಿ ಬೆಸ್ಟ್ ಯಾವುದೋ ಅಂತ ತಿಳಿಸ್ಬಿಡ್ತಾರೆ. ದೃಷ್ಟ್ವಾ ದುಷ್ಟಾದಿ ಪೌರಃ ಸ್ಫುಟಿತ ಕನಕ ಸದ್ವರ್ಮ ಘೃಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಹಾಟಕಾತ್ರಿ ಪ್ರಕಟ ತಡತಟಾಕಾತಿ ಶಂಕೋಜನೋಭೂತ್ ಏನಾಯೋ ರಾವಣಾರಿ ಪ್ರಿಯ ನಟರ ಪಟು ಮುಷ್ಟಿರಿಷ್ಟಂ ಪ್ರದೇಷ್ಟುಂ ಕಿಂ ನೇಷ್ಟೇ ಮೇ ಸತೇಷ್ಟ ಹೇಳ್ತಾರೆ. ಅಷ್ಟಾಪದ ಕೈಯಲ್ಲಿ ಹಾಕೊಂಡಿದ್ದಾರೆ ಅಷ್ಟಾಪದ, ಅದರ ಭಾಮೃಷ್ಟ ಕಾಷ್ಟ ವಾಯುದೇವರ ಮುಷ್ಟಿಯನ್ನು ವರ್ಣನೆ ಮಾಡ್ತಾರೆ ಅದರೊಳಗೆ, ಹನುಮಂತ ದೇವರ ಮುಷ್ಟಿಯನ್ನು ವರ್ಣನೆ ಮಾಡ್ತಾರೆ. ಆ ಶ್ಲೋಕದೊಳಗೆ ಹನುಮಂತ ಏನು ಮಾಡಿದ್ದು ಮುಷ್ಟಿಯಿಂದ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಹಾರದ್ದಿಲ್ಲಿ ಹೊಡೆದಿದ್ದಲ್ಲಿ ಹಾರಿದ್ರೆ ಹೀಗೆ ಹೊಡೆದ್ರೆ ಹೇಗೆ ಅನ್ನೋದನ್ನು ತೋರಿಸ್ತಾರೆ. ಹನುಮಂತ ಹೊಡೆದ್ರೆ ಏನಾಗುತ್ತೆ ಎಂಬುದನ್ನ ವರ್ಣನೆ ಮಾಡ್ತಾ ಇಡೀ ಜಗತ್ತಿನೊಳಗೆ ರಾವಣ ಆ ಕಾಲದಲ್ಲಿ ಮಹಾಮಹಾ ಬ್ರಹ್ಮವರದಿಂದಾಗಿ ಶಿವನ ವರದಿಂದಾಗಿ ದೊಡ್ಡ ಸಮಸ್ಯೆ ಅನಿಸ್ಕೊಂಡಿದ್ದ ಮಹಾಪಾಪಿಷ್ಟ ಅಂಥವನನ್ನು ಹೊಡಿತಾರೆ ಹನುಮಂತ ದೇವರು. ಹೊಡೆದಾಗ ಏನಾಯಿತು ಒಂದು ದೊಡ್ಡ ಕಥೆಯನ್ನ ಅಲ್ಲಿ ರಾಮಾಯಣ ವರ್ಣನೆ ಮಾಡ್ತಾ ಇದೆ. ಅದನ್ನೆಲ್ಲ ಆಚಾರ್ಯ ಹೇಳಿದ್ದ ನಿರ್ಣಯದೊಳಗೆ ಅದನ್ನೆಲ್ಲ ಎರಡು ಶ್ಲೋಕದಲ್ಲಿ ಹೇಳ್ತಾರೆ. ನಾಳೆ ದಿವಸ ಆ ಭಾಗ ಅದು ಏನು ಎಂಥ ಬೆಟ್ಟ ಹಾಕ್ತಾರೆ ಆ ಮುಷ್ಟಿಯಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಏನು ನಡೀತು ನಮಗೇನು ಕೊಡುತ್ತೆ ಅಂತ ಹೇಳ್ತಾ ಹನುಮಂತ ದೇವರಿಗೆ ಮುಂದೆ ರಾಮದೇವರು ಏನು ಕೊಡ್ತಾರೆ ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾರೆ. ಒಟ್ಟು 5 ಶ್ಲೋಕದಲ್ಲಿ ಹನುಮಂತನ ಅವತಾರದ ವರ್ಣನೆ. ನಾಳೆ ದಿವಸ ಸಾಯಂಕಾಲ ಅದನ್ನು ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.